ಪೂರ್ಣಾನಂದೋ ಅವ್ಯಯೋ ಯೋ ಗುರುರತಿ ಪರಮಃ ಚಿಂತಯೇ ತಮ್ಮಹಸ್ತಂ ಯೋಸೌ ಗುಣೈರ್ವಿರಚಿತೋ ದೇಹೋಯಂ ಪುರುಷಸ್ಯಹಿ ಸಂಸಾರಃ ತನ್ನಿಬಂಧೋಯಂ ಪುಂಸೋ ಅವಿದ್ಯಾಸ್ಥಿತಾತ್ಮನಃ ತತ್ವಾ ಜಿಜ್ಞಾಸಯಾ ಆತ್ಮಾನಂ ಆತ್ಮಸ್ಥಂ ಕೇವಲಂ ಪರಂ ಸಂಗಮ್ಯ ನಿರಸೇದಸ್ಯ ವಸ್ತು ಬುದ್ಧಿಂ ಯಥಾಕ್ರಮಂ ತಸ್ಮಾತ್ ಜಿಜ್ಞಾಸಯಾ ಆತ್ಮಾನಂ ಆತ್ಮಸ್ಥಂ ಕೇವಲಂ ಪರಂ ಸಂಗಮ್ಯ ನಿರಸೇತ್ ಅಸ್ಯ ವಸ್ತು ಬುದ್ಧಿಂ ಯಥಾಕ್ರಮಂ. ದೇಹದ ಬಂಧ ಯಾಕೆ ಕಳ್ಕೊಳ್ಬೇಕು ಅಂದರೆ ತಸ್ಮಾತ್ ಜಿಜ್ಞಾಸಯ ಸೋ ಬ್ರಹ್ಮ ಜಿಜ್ಞಾಸಯ ಅದೇ ಅಥಾತೋ ಬ್ರಹ್ಮ ಜಿಜ್ಞಾಸ ತಸ್ಮಾತ್ ತದ ಪದ ಕೂಡ ಅಥ ಶಬ್ದದ ಅರ್ಥ. ತಸ್ಮಾತ್ ಜಿಜ್ಞಾಸಯ ಆತ್ಮಾನಂ ಅದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರಾಣ ಮತ್ತು ಭಾಗವತನ ಕರೆದಿರೋದು ಅದಕ್ಕೆ ಆತ್ಮಾನಂ ಪರಮಾತ್ಮಾನಂ ಆತ್ಮಸ್ಥಂ ಸ್ವರೂಪಸ್ಥಂ ತನ್ನೊಳಗಿರತಕ್ಕಂಥ ಪರಮಾತ್ಮನನ್ನು ಜಿಜ್ಞಾಸಯ ಜಿಜ್ಞಾಸೆ ಮಾಡಿ ಮಾಡಿ ಅದು ಪರಮಾತ್ಮ ಯಾರು ಕೇವಲ ಒಂದು ಅಪ್ರಾಕೃತ ಪರಂ ಸರ್ವೋತ್ತಮಂ ಸಂಗಮ್ಯ ಧ್ಯಾನದಿಂದ ಮುಟ್ಟಿ ಅಸ್ಯ ವಸ್ತು ಬುದ್ಧಿಂ ಯಥಾಕ್ರಮಂ ನಿರಸೆ. ಈ ದೇಹ ಅಂಬೋದು ವಸ್ತು ಅಂಬೋದನ್ನು ಬಿಟ್ಟುಬಿಡಬೇಕು. ವಸ್ತು ಶಬ್ದಕ್ಕೆ ಶಾಶ್ವತ ಅಂತ ಅರ್ಥ ಇದೆ. ಶಾಶ್ವತ ಅನ್ನೋ ಭ್ರಮೆ ಬಿಟ್ಟುಬಿಡಬೇಕು ಅಂತ ತಾತ್ಪರ್ಯ. ಅವರೇನು ತಿಳ್ಕೊಂಡ್ರು ವಸ್ತು ಅಲ್ಲ ಆದ್ದರಿಂದ ಮಿಥ್ಯಾ ಅಂತ ತಿಳ್ಕೊಂಡ್ರು. ಮಿಥ್ಯಾ ಅಲ್ಲ ಇಲ್ಲಿ ಅಶಾಶ್ವತ ಅನಿತ್ಯ ಭಿನ್ನ ಆ ರೀತಿಯೆಲ್ಲ ತಿಳಿಬೇಕು ಅಂತ ಅರ್ಥ. ಅದನ್ನು ಹೇಳ್ತಾರೆ ಅದೇಹ ಧರ್ಮವಾನ್ ವಿಷ್ಣು ದೇಹಧರ್ಮವದೀರ್ಯತೆ ಜೀವಸ್ತ್ವದೇಹ ಧರ್ಮೋಪಿ ಪರತೋ ದೇಹಧರ್ಮವಾನ್ ಸ್ವಯಂ ತ್ವನಭಿಮಾನಸ್ವನ್ ಅಜ್ಞಾನಮೇವ ದರ್ಶಯೇತ್ ವಿಷ್ಣುರ್ಜೀವಸ್ತ್ವಮಾನೀ ಯಾವತ್ ಮುಕ್ತಿಪದಂ ವ್ರತೇತ್ ಇತಿ ವಚನಾತ್. ವಿಷ್ಣೋ ದೇಹಧರ್ಮವತ್ ಆಭಾನಂ ಅಜ್ಞಾನಂ ನತು ಜ್ಞಾನಿನಾಂ ಜೀವಸ್ಯ ಸ್ವತೋ ದೇಹಧರ್ಮರಹಿತಸ್ಯಾಪಿ ದೇಹಾಭಿಮಾನಾದಿತಿ ವಿವೇಕಲಕ್ಷಣೋ ವಿಚಾರ ಕರ್ತವ್ಯ ಇತ್ಯುಪಸಂಹರತಿ ತಸ್ಮಾದಿತಿ. ಆದ್ದರಿಂದ ಅದೇಹಧರ್ಮವಾನ್ ವಿಷ್ಣು ದೇಹಧರ್ಮವದೀಯತೆ. ಪರಮಾತ್ಮನಿಗೆ ದೇಹಧರ್ಮ ಇಲ್ಲ ಅಂದರೆ ಪ್ರಾಕೃತ ದೇಹಧರ್ಮ ಇಲ್ಲ. ನೋಡೋದಕ್ಕೆ ಅವಜಾನಂತಿ ಮಾಮೂಢಾ ಮಾನುಷೀಂ ತನು ಮಾಸ್ತಿರ್ತ ಮೂಢರಿಗೆ ಮನುಷ್ಯ ದೇಹ ಇದ್ದ ಕಾಣಿಸೋದು. ಜೀವಸ್ತು ಅದೇಹಧರ್ಮೋಪಿ ಪರತೋ ದೇಹಧರ್ಮ. ಜೀವನಿಗೂ ಸ್ವರೂಪದಲ್ಲಿ ಈ ಬಾಹ್ಯದೇಹ ಇಲ್ಲ. ಆದರೆ ಏನಾಗಿದೆ ಹೊರಗಿರ ದೇಹಗಳಿಂದಾಗಿ ಪರತಃ ಬಾಹ್ಯತಃ ದೇಹಧರ್ಮವಾನ್ ದೇಹಧರ್ಮಗಳನ್ನು ಹೊಂದಿದ್ದಾನೆ. ಪರಮಾತ್ಮನಿಗೆ ದೇಹದಲ್ಲಿ ಅಭಿಮಾನ ಇಲ್ಲ ಅಲ್ಲ ಪ್ರಾಕೃತ ದೇಹನೇ ಇಲ್ಲ. ಫಸ್ಟ್ ಆಫ್ ಆಲ್ ಜೀವರಿಗೇನಾಗಿದೆ ಪ್ರಾಕೃತ ದೇಹ ಇದೆ ಪ್ಲಸ್ ಅಭಿಮಾನ ಸೇರ್ಕೊಂಡ್ಬಿಟ್ಟಿದೆ. ಅದು ಪದ್ಧತಿಯಾಗಿದೆ. ಸ್ವಯಂ ಮತ್ತು ಅನಭಿಮಾನ ಸನ್ ಅಜ್ಞಾನಮೇವ ದರ್ಶಯೇತ್ ವಿಷ್ಣು. ಪರಮಾತ್ಮನಿಗೆ ದೇಹವೇ ಇಲ್ಲ ಪ್ರಾಕೃತ ದೇಹ. ಪ್ರಾಕೃತ ದೇಹ ಇದ್ದಂತೆ ಅದನ್ನು ಅಭಿಮಾನ ಇಟ್ಟುಕೊಂಡಂತೆ ಅಜ್ಞರಿಗೆ ತೋರಿಸ್ತಾನೆ ವಿಷ್ಣು. ಜೀವಸ್ತು ಅಮಾನಿ ಯಾವನ್ ಮುಕ್ತಿ ಪದಂ ವ್ರತೆ. ಜೀವಸ್ತು ಅಮಾನಿ ಆದರೆ ಜೀವ ನಿಧಾನವಾಗಿ ಮಾನವನ್ನು ಬಿಟ್ಟು ಬಿಟ್ಟು ಕೊನೆಗೆ ಮುಕ್ತಿ ಪದವನ್ನು ಹೊಂದಿಬಿಡ್ತಾನೆ. ಆದ್ದರಿಂದ ದೇಹದಲ್ಲಿರತಕ್ಕಂಥ ಜೀವ ಏನು ಮಾಡಬೇಕು ದೇಹ ತನ್ನದಲ್ಲ ತಾನ್ಯಾರೋ ತನ್ನ ದೇಹವ್ಯಾರೋ ಅಂತ ಹೇಳ್ತಾರಲ್ಲ ಇದೇ ಅರ್ಥ. ಹೌದು ಅಪ್ರಾಕೃತ ಶರೀರ ಎಲ್ಲ ಕಾಲಕ್ಕೂ ಅಪ್ರಾಕೃತ ಶರೀರ ಪ್ರಾಕೃತ ಹೆಸರು ಕೂಡ ಇಲ್ಲ. ತೋರಿಸೋದು ತೋರಿಸ್ತಾರೆ ಅಷ್ಟೇ. ತೋರಿಸಿದ್ರು ಕೂಡ ಏನಲ್ಲ ಅದು ಅಷ್ಟೇ ಅದೆಲ್ಲ ಭ್ರಮೆ ಕೊಡ. ಅದಕ್ಕೆ ಅಜ್ಞಾನ ದರ್ಶೇ ಇತ್ತು ಅಂತ ಹೇಳಿದ್ರು. ಅಜ್ಞಾನಿಗೆ ತೋರಿಸ್ಕೊಡ್ತಾನೆ ಹೊತ್ತು ವಸ್ತು ಸ್ಥಿತಿ ಹಾಗಿಲ್ಲ. ಇತಿ ಕೆಲವೇನು ಮಾಡ್ತಾರೆ ಕೈ ಕಟ್ಕೊಂಡೇ ಮಾಡ್ತಾರೆ. ಈ ಮಾಡಿಬಿಟ್ಟು ಕೈ ಕಟ್ಟೋದಾಗುತ್ತೆ ನಲ್ತಿರ್ತಾರೆ ಮತ್ತೆ ಕೈ ಕಟ್ಬಾರ್ದು. ನಾ ಸಾಧ್ಯ ಉಂಟು ಅದು ಸಾಧ್ಯನೇ ಅದು. ಇದರಲ್ಲಿ ಯಾವುದದು ಕುರುಕ್ಷೇತ್ರದಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದಾರೆ ಅಲ್ಲಿ ಹೋಗಿಬಿಟ್ರೆ ಬರೀ ರುಂಡ ಕಂಡ ಕಾಣುತ್ತೆ. ಯಾರು ಹೋದವರು ಬರೀ ರುಂಡ ಕಂಡ ಕಾಣುತ್ತೆ ಹಿಡಿಯರು ಕಾಣಿಸೋದಿಲ್ಲ. ನಿಂತ್ಕೊಂಡ್ಬಿಟ್ರೆ ಬರೀ ರುಂಡ ದೇಹ ಇಲ್ಲ ಪೂರ್ತಿ ಇಲ್ಲದ ಕಾಣುತ್ತೆ. ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಗ್ತಾರೆ ನಿಂತಿರ್ತಾರೆ ನಿಂತವ್ರು ಅಲ್ಲಿ ಹೋಗಿಬಿಟ್ಟು ಅದು ಅಂದರೆ ದೇಹ ಬಿಟ್ಟರೆ ನಗ್ಬೇಕು ನಗ್ತಾರೆ ತಿಳ್ಕೊಂಡ್ಬಿಟ್ರೆ ಕಷ್ಟ. ಆಮೇಲೆ ರುಂಡ ಒಂದೇ ಇದ್ರೆ ನಗ್ತಾರೆ ಮುಂಡ ಸೇರಿದಾಗಳ್ತಾರೆ ತಿಳ್ಕೊಂಡ್ರೆ ತಪ್ಪೋದು. ಭ್ರಮೆ ಅದು ಅಂದರೆ ಮನುಷ್ಯನೇ ಭ್ರಮೆ ಹುಟ್ಟಿಸ್ಬೇಕಾದ್ರೆ ಕಂಪ್ಯೂಟರ್ದು ಏನೇನೋ ಭ್ರಮೆ ಆಗಿಬಿಟ್ಟಿರ್ತದೆ. ಯಾರ್ಯಾರ ತಲೆ ಯಾರಿಗೋ ಏನೇನೋ ಸೇರಿಸಿ ಹಾಕ್ಬಿಟ್ಟಿರ್ತಾರೆ. ಇನ್ನು ದೇವರು ಎಷ್ಟು ಮಾಡಿರ್ಬೋದು ಅಚಿಂತ್ಯಾಧಿಪತ್ಯ ಶಕ್ತಿ ಸಂಪನ್ನನ. ಆದ್ದರಿಂದ ಯಾರಿಗೆ ಭ್ರಮೆ ಹುಟ್ಟಿಸ್ಬೇಕೋ ಅವರಿಗೆ ಭ್ರಮೆಯನ್ನು ಹುಟ್ಟಿಸ್ತಾನೆ. ಯಾರಿಗೆ ಭ್ರಮೆ ಕೊಡಬೇಕೋ ಅವರಿಗೆ ಭ್ರಮೆಯನ್ನು ಕೊಡ್ತಾನೆ. ಜೀವಸ್ಯ ಸ್ವತೋ ದೇಹಧರ್ಮ ರಹಿತಸ್ಯಾಪಿ ದೇಹಾಭಿಮಾನಾದಿತಿ ವಿವೇಕ ಲಕ್ಷಣೋ ವಿಚಾರ ಕರ್ತವ್ಯ ಇತ್ಯುಪಸಂಹರತಿ ತಸ್ಮಾದಿತಿ ಅಂತ ತಿಳ್ಕೊಳ್ಳೋದನ್ನೇ ದೊಡ್ಡ ಸಾಧನ ಅಂತ ಕರೀತಾರೆ. ಉಕ್ತ ಪ್ರಕಾರೇಣ ಜಿಜ್ಞಾಸೆಯ ಆತ್ಮಸ್ಥಂ ದೇಹಾಂತಸ್ಥಿತಂ ಕೇವಲಂ ದುರ್ಭಗ ದೇಹಿ ಭೋಗ್ಯ ದುಃಖರಹಿತಂ ಆತ್ಮಾನಂ ಶ್ರೀ ನಾರಾಯಣಂ ಪರಂ ವಿಲಕ್ಷಣಂ ಸಂಗಮ್ಯ ಜ್ಞಾತ್ವಾ ಅಸ್ಯ ಜೀವಸ್ಯ ವಸ್ತು ಬುದ್ಧಿಂ ಶಕ್ತ ಬುದ್ಧಿಂ ನಿರಸೇತ್ಯಜೆ ಜೀವ ಸ್ವತಂತ್ರ ಜೀವ ಶಕ್ತ ಇತ್ಯಾದಿ ಬುದ್ಧಿನ ಬಿಟ್ಬಿಡ್ಬೇಕು. ಇಲ್ಲಿ ವಸ್ತು ಶಬ್ದಕ್ಕೆ ಅರ್ಥ ಅಂತಾನೆ ಹೇಳ್ತಾರೆ. ಕಥಂ ಯಥಾಕ್ರಮಂ ಜಿಜ್ಞಾಸಯ ಬ್ರಹ್ಮಾದಿ ಜೀವರಾಶೇ ಯಥಾಸ್ವರೂಪ ತಾರತಮ್ಯಂ ವಿಚಾರ್ಯ ಜ್ಞಾತ್ವಾ ಪರಬ್ರಹ್ಮಬುದ್ಧಿಂ ತ್ಯಜೇದಿತ್ಯರ್ಥಃ. ಮೊದಲನೇದಾಗಿ ಎರಡು ಅನೇಕ ತಪ್ಪು ಕಲ್ಪನೆ, ನಾವೇ ದೇವರು ಅಂತಕ್ಕಂಥ ಭ್ರಮೆ ಕೆಲವರಿಗೆ, ಇನ್ನು ಅನ್ಯ ದೇವತೆಗಳೇ ದೇವತೆಗಳು ಇನ್ನೊಂದು ಭ್ರಮೆ, ತಾರತಮ್ಯ ಇಲ್ಲ ಅಂತ ಮತ್ತೊಂದು ಭ್ರಮೆ, ಬಿಟ್ಟು ಸರ್ವತ್ವ ಬಿಟ್ಟು ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅದೆಲ್ಲ ಸರಿಯಾಗಿ ತಿಳ್ಕೊ, ಬರೀ ಭೇದ ತಿಳ್ಕೊಂಡ್ರೆ ಸಾಲದು, ಎಂಥ ಭೇದ ತಿಳ್ಕೊಬೇಕೋ ತಾರತಮ್ಯಯುಕ್ತವಾದ ಭೇದ ತಿಳ್ಕೊಬೇಕು. ದೇವರಲ್ಲಿ ಬರೀ ತಾರತಮ್ಯ ತಿಳ್ಕೊಂಡ್ರೂ ಸಾಲದು, ದೇವರಲ್ಲಿ ಸರ್ವೋತ್ತಮತ್ವೇನ ಆರಾಧನೆ ಮಾಡಬೇಕು, ಆಗ ಮಾತ್ರ ಮೋಚಕವಾಗುತ್ತೆ. ಹೊರತು ಇಲ್ಲವರು ಮೋಚಕ ಆಗೋದಿಲ್ಲ. ಯಾವುದೇ ಆಸಿಡ್ ಟೆಸ್ಟ್ ಕೊಟ್ಟಿರ್ತಾರೆ, ಇದು ಅಲ್ಲಿ ಬೇರೆ ಅಂತ ಹೇಳಿದ ತಕ್ಷಣ ಕೊಡೋದಿಲ್ಲ, ಯಾವುದು ಅಂತ ಹೇಳಬೇಕು ಮತ್ತೆ. ಅದು ಡಿಫ್ರೆಂಟ್ ಫ್ರಮ್ ದಟ್ ಅಂದ ಮಾತ್ರಕ್ಕೆ ಉತ್ತರ ಅಲ್ಲ. ಏನು ಹೇಳಬೇಕು ಆ್ಯಕ್ಚುಲಿ ಅದನ್ನು ಹೇಳಬೇಕು, ಆಗ ಮಾತ್ರ ಅದಕ್ಕೆ ಸಿದ್ಧಾಂತ ಆಗುತ್ತೆ ಹೊರತು ಬರೀ ಭೇದ ಜ್ಞಾನ ಉಪಯೋಗ ಬರೋದಿಲ್ಲ. ಅದಕ್ಕೆ ಅನೇಕರು ಅದೇ ಪ್ರಶ್ನೆ ಮಾಡಿದ್ದು, ನೈಯಾಯಕರು ಭೇದ ಹೇಳ್ತಾರೆ, ಸಾಂಖ್ಯರು ಭೇದ ಹೇಳ್ತಾರೆ, ಮಧ್ವಾಚಾರ್ಯರು ಭೇದ ಹೇಳಿದ್ರಿ ಏನು ದೊಡ್ಡ ವಿಷಯ ಅಂತ ಕೇಳಿದರೆ, ಅವ್ರು ಹೇಳಿದ ಭೇದನೇ ಬೇರೆ, ಇವ್ರು ಹೇಳಿದ ಭೇದನೇ ಬೇರೆ. ಆದ್ದರಿಂದ ಈ ಆ ಭೇದದಿಂದ ಮೋಕ್ಷ ಇಲ್ಲ, ಈ ಭೇದದಿಂದ ಮೋಕ್ಷ ಬರೋದು. ಆದ್ದರಿಂದ ತಾರತಮ್ಯ ಮತ್ತು ಭೇದ ಮೋಕ್ಷೋಪಯೋಗಿಯಾಗಿ ಹೇಳಿದ್ದನ್ನು ಆಚಾರ ಒಬ್ಬರೇ. ಈಗ ಅಶಕ್ತ ವಸ್ತು ಅವಸ್ತುಗೆ ಅರ್ಥ ಹೇಳ್ತಾರೆ. ಅವಸ್ತು ಅಶಕ್ತ ಮುದ್ದಿಷ್ಟಂ, ಶಕ್ತಂ ವಸ್ತು ಇಹ ಭಣ್ಯತೆ, ಅದು ಯಾರೂ ಇಲ್ಲ, ಶಕ್ತರು ಯಾರೂ ಇಲ್ಲ ಅಂತ ಹೇಳ್ಬೇಕಾದ್ರೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅವಸ್ತು ಅಶಕ್ತಂ, ಅಶಕ್ತವಾದನ್ನು ಅವಸ್ತು ಅಂತ ಕರೀತಾರೆ, ದೇವರನ್ನು ವಸ್ತು ಅಂತ ಕರೀತಾರೆ. ವಾಸ್ತವಂ ಅತ್ರ, ವಾಸ್ತವಂ ಅತ್ರ ಶಿವದಂ ಅಂತ ಅದಕ್ಕೆ ಹೇಳಿದ್ರು. ವಾಸ್ತವಂ ಅಂದ್ರೆ ಏನು? ಶಕ್ತಂ, ಸರ್ವಶಕ್ತನಾದ ದೇವರು ಒಬ್ಬನೇ. ಆದ್ದರಿಂದ ಏನು ದೇವರನ್ನಂತ ಕರೀತಾರೆ, ಅದೊಂದೇ ಕರೆ. ಆ ಕಡೆ ಹೇಳ್ಬೇಕು ಧಾರವಾಡಕ್ಕೆ, ಅದೊಂದೇ ಕರೆ ಅಂತ ಹೇಳ್ತಾರೆ. ಕರೆ ಅಂದರೆ ಏನು? ಅದೊಂದು ವಸ್ತು, ಉಳಿದೆಲ್ಲ ಏನದು? ಅದಲ್ಲ, ಅದು ಅಸಮರ್ಥವಾದದ್ದು ಅಂತ. ತಸ್ಮಾದೇಕಂ ಪರಂ ಬ್ರಹ್ಮ ವಸ್ತು ಶಬ್ದೋಜಿತಂ ಸದಾ ಇತಿ ಲಕ್ಷಣ ವಚನ. ಆದ್ದರಿಂದ ಏಕಂ ಪರಂ ಬ್ರಹ್ಮ, ಒಬ್ಬ ಪರಬ್ರಹ್ಮನೇ ವಸ್ತು ಶಬ್ದೋಜಿತಂ ಸದಾ. ವಸ್ತು ಅಂದರೆ ದೇವರೊಬ್ಬನೇನೆ. ಈ ವಸ್ತು ಶಬ್ದಕ್ಕೆ ಶಕ್ತಾಮರ್ಥಲ್ಲಿ ಇಟ್ಕೊಂಡಾಗ ದೇವರೊಬ್ಬನೇ ಎಂಬ ಮಾತಿಗೆ ವಿರೋಧ ಬರೋದಿಲ್ಲ, ಉಳಿದ ದ್ವೈತಕ್ಕೆ ವಿರೋಧ ಬರದಂತೆ ಅರ್ಥ ಮಾಡಕ್ಕೆ ಬರುತ್ತೆ. ತಸ್ಮಾತ್ ಜಿಜ್ಞಾಸಯ ಆತ್ಮಾನಂ ಆತ್ಮಸ್ಥಂ ಕೇವಲಂ ಪರಂ ಸಂಗಮ್ಯ ನಿರಸೇದಶ್ಯ ವಸ್ತು ಬುದ್ಧಿಂ ಯಥಾಕ್ರಮಂ. ಇದು ಓವರ್ನೈಟ್ ಆಗೋದಿಲ್ಲ, ತುಂಬ ಕ್ರಮವಾಗಿ ಬಿಡಬೇಕು ಅಂತ ಒಂದು ಅರ್ಥ. ಯಥಾಕ್ರಮಂ ಅಂದರೆ ತಾರತಮ್ಯ ಜ್ಞಾನಪೂರ್ವಕಂ ಅಂತ ಅರ್ಥ. ಯಥಾಕ್ರಮ ಜಿಜ್ಞಾಸ ಅಂದರೆ ಕ್ರಮ ಅಂದರೆ ಏನೋ, ಯಥ ಅಂದರೆ ಏನೋ, ಯಥಾಕ್ರಮ ಅಂದರೆ ತಾರತಮ್ಯ ಕ್ರಮವಾಗಿ, ಕ್ರಮಕ್ಕೆ ಹೆಚ್ಚು ಕಡಿಮೆ ಆಗದಂತೆ, ಅದೇ ತಾರತಮ್ಯ ಕ್ರಮಕ್ಕೆ ಹೆಚ್ಚು ಕಡಿಮೆ ಆಗದಂತೆ ಅಂತ ಅರ್ಥ. ನತು ನನು ಅಲ್ಲಿ ಬರುತ್ತೆ, ಇದರಲ್ಲಿ ಮಹಾಭಾರತ ವಾಕ್ಯ ಕೋಟ್ ಮಾಡ್ತಾರೆ ಆಚಾರ್ಯ. ಯಥಾಕ್ರಮ ಪರಾ ನೃಪ, ಯಥಾಕ್ರಮ ಪರಾ ನೃಪ ಅಂತ ಬಂದರೆ ಯಥಾಕ್ರಮ ತಾರತಮ್ಯ ಜ್ಞಾನಪೂರ್ವಕ ಅಂತ ವಾದಿರಾಜ ಸ್ವಾಮಿಗಳು ಮೊದಲನೇ ಅಧ್ಯಾಯದಲ್ಲಿ ಅರ್ಥ ಬರೀಬೇಕು. ಲೇಖ ಎರಡನೇ ಅಧ್ಯಾಯದ ಕೊಟೇಷನ್ ಕೊಟ್ಟಾಗ ಆಚಾರ್ಯರು ಅದು ಅರ್ಥ ಬರೀತಾ ಹೇಳ್ತಾರೆ. ಯಥಾಕ್ರಮ ಪರಾ ನೃಪ ಅವಸ್ತು ಅಶಕ್ತ ಉದ್ದಿಷ್ಟ ಆಚಾರ್ಯೋ ಅರಣಿಹಿ ಆದ್ಯಾಸ್ಯಾತ್ ಅಂತೇವಾಸಿ ಉತ್ತರಾರಣಿಹಿ ತತ್ಸಂಧಾನಂ ಪ್ರವಚನಂ ವಿದ್ಯಾವನ್ಹಿಹಿ ಸುಖಾವಹಃ. ಒಳ್ಳೆ ಉಪನಿಷತ್ತಿನ ಮಾತು, ತೈತ್ತಿರೇಯದ ಅರ್ಥ ಇದು. ಆಚಾರ್ಯ ಅರಣಿಹಿ ಆದ್ಯಾಸ್ಯಾತ್ ಅಂತೇವಾಸಿ ಉತ್ತರಾರಣಿಹಿ ಅನುಸಂಧಾನಂ ತತ್ಸಂಧಾನಂ ಪ್ರವಚನಂ ವಿದ್ಯಾವನ್ಹಿಹಿ ಸುಖಾವಹ. ಒಂದು ಬೆಂಕಿನ ಕ್ರಿಯೇಟ್ ಮಾಡೋದು ಯಾವುದದು? ವಿದ್ಯಾವನ್ಹಿಹಿ ಜ್ಞಾನದೀಪೇನ ಭಾಸ್ವತ. ಇಲ್ಲಿ ವನ್ಯ ಅಂದರೆ ದೀಪ ಅಂತ ಅರ್ಥ. ವಿದ್ಯಾದೀಪವನ್ನು ಸೃಷ್ಟಿ ಮಾಡಬೇಕು. ಎಂಥದ್ದದು? ಸುಡತಕ್ಕಂಥ ಬೆಂಕಿ ಅಲ್ಲ, ಸುಖಾವಹ. ವಿದ್ಯಾಜ್ಞಾನ ಮತ್ತು ಸುಡತಕ್ಕಂಥ ಬೆಂಕಿ, ಯಥಾರ್ಥ ಜ್ಞಾನ ಸುಖಾವಹ ಬೆಂಕಿ. ದುಃಖಾವಹ ಬೆಂಕಿ ಬೇರೆ, ಸುಖಾವಹ ಬೇರೆ. ಅದು ಎಲ್ಲಿ ಬೆಂಕಿ ಎಲ್ಲಿಂದ ಹುಟ್ಟಬೇಕು ಅಂತ ಕೇಳಿದ್ರೆ ಅರಣಿಯಿಂದ ಹುಟ್ಟಬೇಕು. ಅರಣಿಗಳು ಅಂದರೆ ಮಥನ ಮಾಡ್ತಕ್ಕಂಥ ಎರಡು ಕಾಷ್ಟ, ಅವುಗಳಿಂದ ಮಥನ ಮಾಡಿದಾಗ ಏನಾಗುತ್ತೆ? ಬೆಂಕಿ ಹುಟ್ಟು. ಅಲ್ಲಿ ಯಾವ ಮಥನ ಆಗಿದ್ದರೆ ವಿದ್ಯಾ ಅಂತಕ್ಕಂಥ ದೀಪ ಹುಟ್ಟಬೇಕಾದ್ರೆ ಯಾವ ಅರಣಿಗಳು ಬೇಕು ಅಂದರೆ ಎರಡು ಅರಣಿಗಳು ಬೇಕು. ಒಂದು ಇಟ್ಕೊಂಡು ಇದು ಮಾಡೋಕ್ಕೋಸ್ಕರ, ಒಂದು ಅರಣಿ ಆಚಾರ್ಯ, ಇನ್ನೊಂದು ಅರಣಿ ಶಿಷ್ಯ. ಆಚಾರ್ಯ ಅರಣಿ ಆದ್ಯಾಶ್ಯ, ಮೊದಲ ಅರಣಿ ಅಂದರೆ ಯಾರು? ಗುರು. ಎರಡನೇ ಅರಣಿ ಅಂದರೆ ಯಾರು? ಉಂತೇವಾಸಿ ಉತ್ತರಾರಣಿ. ಅದಕ್ಕೆ ಶಿಷ್ಯ ಇಲ್ಲವೇ ಇದ್ರೆ ಉತ್ತರಾರಣಿ ಇಲ್ಲರಿಗೆ ನೀರು ಮಥನ ಮಾಡಿದಾಗತ್ತಾ? ಹೇಗಿರಬೇಕು? ಸೇರ್ಬೇಕು. ಅಂತೇವಾಸಿ ಉತ್ತರಾರಣಿ ಜೊತೆಯಾಗಿದ್ದಾಗ ಏನಾಗುತ್ತೆ? ಅದು ಇನ್ನೊಂದು ಅರಣಿ ಆಯಿತು. ತತ್ ಸಂಧಾನಂ ಪ್ರವತಿ, ಎರಡು ಜುಮ್ಮನೆ ಕುತ್ಕೊಂಡ್ಬಿಟ್ರೆ ಕೆಲಸ ಆಗೋದಿಲ್ಲ. ಏನು ಮಾಡಬೇಕೀಗ? ಕಟ್ಟಿಗೆ ತೊಗೊಂಡು ಸೌದೆ ಕಡೆಯಿದೆ ಅಂದರು. ಕೊಟ್ಟೆ ತೊಗೊಂಡು ಪಕ್ಕದಲ್ಲಿ ಇಟ್ಬಿಟ್ಟ, ಎಷ್ಟು ವರ್ಷ ಇಟ್ಟರು ಹಾಗೇ ಇರುತ್ತೆ. ತತ್ ಸಂಧಾನಂ ಪಡಿಬೇಕಾಗಿ, ತತ್ ಸಂಧಾನಂ. ಸಂಧಾನ ಅಂದರೆ ಏನು? ಪ್ರವಚನ, ಪಾಠ ಪ್ರವಚನವೇ ಸಂಧಾನ. ಕಾಂಟ್ಯಾಕ್ಟ್ ಅಂದರೆ ಏನೋ ಪಾಠ ಪ್ರವಚನ. ಆ ಹುಟ್ಟೋದೇನೋ? ವಿದ್ಯಾವನ್ಹಿಹಿ. ಪ್ರಯೋಜನ ಏನೋ? ಸುಖಾವಹ. ಎಷ್ಟು ವಿಷಯ ಇದೆ? ಸುಖಾವಹ, ವಿದ್ಯಾವನ್ಹಿಹಿ, ಪ್ರವಚನಂ ಸಂಧಾನಂ, ಉತ್ತರಾರಣಿಹಿ, ಆದ್ಯಾರಣಿ. ಆದ್ದರಿಂದ ಇದೆಲ್ಲ ಉಪನಿಷತ್ತಿನ ತೈತ್ತಿರಿಯದ ಆರಂಭ ಭಾಗದಲ್ಲಿ ಬರ್ತಕ್ಕಂಥ ಮಾತುಗಳಿಗೆ ಅರ್ಥ ಇದೆ. ಆದ್ದರಿಂದನೇ ತಮ್ಮಷ್ಟೇ ನಾವು ಜ್ಞಾನ ಬರುತ್ತೆ ಅಂತ ಕೇಳಿದ್ರೆ ಒಂದರಣಿಯಿಂದ ಜ್ಞಾನ ಹುಟ್ಟೋದಿಲ್ಲ. ಒಂದರಣೆಯಿಂದ ಬೆಂಕಿ ಹಾಗೆ ಹುಟ್ಟೋದಿಲ್ವೋ, ಒಂದರಣೆಯಿಂದ ಬರೀ ಶಿಷ್ಯ ಇದ್ದರೆ ಬರೀ ಗುರು ಇದ್ದರೆ ಏನಾಗೋದಿಲ್ಲ, ದಾರ ಬರೋದಿಲ್ಲ. ಆದ್ದರಿಂದ ವಿದ್ಯಾವನ್ನೇ ಬರಬೇಕಾದ್ರೆ ಏನಿರಬೇಕಾಗ, ಎರಡೂ ಇರಬೇಕು. ಅದಕ್ಕೇನೆ ಪಾಠ ಪ್ರವಚನಕ್ಕೆ ಅಷ್ಟು ಮಹತ್ವ ಕೊಟ್ಟು ಸೆಲ್ಫ್ ಸ್ಟಡಿಯಿಂದ ಸಾಧ್ಯನೇ ಇಲ್ಲ ಅದನ್ನು ಹೇಳ್ತಾರೆ. ಆಗುತ್ತೆ, ತಪ್ಪು ತಪ್ಪಾಗುತ್ತೆ ಅಷ್ಟೇ. ಸೆಲ್ಫ್ ಸ್ಟಡಿ ಮಾಡೋಕ್ಕೆ ಹೊಟ್ಟುಬಿಟ್ಟು ಅದು ಕರೆಂಟೇ ಸೆಲ್ಫ್ ಸ್ಟಡಿ ಮಾಡೋಕ್ಕೆ ಹೋಗಬೇಕು, ಅಷ್ಟು ಚೆನ್ನಾಗಿರುತ್ತೆ ಲೆಕ್ಕ ಹಾಕ್ಬಿಟ್ಟು. ಆಚಾರ್ಯರು ಅರಣ್ಯ ವಿದ್ಯಾವನ್ಯ ಅಂತ ಬೆಂಕಿ ಅಂತ ಏನು ಎಚ್ಚರಿಕೆ ಕೊಟ್ಟರು, ಬೆಂಕಿ ಆದ್ರೆ ಹುಷಾರಾಗಿರಿ ಅಂತ ಅರ್ಥ. ಆಚಾರ್ಯ ಅರಣ್ಯ ರಾಜ್ಯಾಶ್ಚಾತ್ ಅಂತೇವಾಸಿ ಉತ್ತರ ಅರಣಿ ತತ್ ಸಂಧಾನಂ ಪ್ರವಚನಂ ವಿದ್ಯಾವನ್ಹಿ ಸುಖಾವಹ. ವೈಶಾರದೀ ಸಾ ಅತಿ ವಿಶುದ್ಧ ಬುದ್ಧಿ ಧುನೋತಿ ಮಾಯಾಂ ಗುಣಸಂ ಪ್ರಸೂತಿಂ ಗುಣಂ ಜಸಂದಹ್ಯ ಯದಾತ್ಮ್ಯಮೇತತ್ ಸ್ವಯಂಚ ಶಾಮ್ಯತಿ ಅಸಮಿತ್ಯಥಗ್ನಿ. ವೈಶಾರದಿ ಸಾ ಅತಿವಿಶುದ್ಧ ಬುದ್ಧಿ ಧುನೋತಿ ಮಾಯಾಂ ಗುಣಸಂಪ್ರಸೂತಿಂ ಗುಣಾಂಶ ಸಂದಹ್ಯ ಯದಾತ್ಮ್ಯಮೇತತ್ ಸ್ವಯಂಚ ಶಾಮ್ಯತಿ ಅಸಮಿತ್ ಯಥಾಗ್ನಿ. ಇನ್ನು ಅದ್ರ ಮಹತ್ವ ಹೇಳಿದೆ. ಬನ್ನಿ, ಏನೋ ಬಂತು, ಈಗ ಮುಂದೆ ಏನು ಮಾಡುತ್ತೆ ಅಂತ ಕೇಳಿ. ಸುಖಾವಹ ಅಂತ ಹೇಳಿಬಿಟ್ರಲ್ಲ, ಹೇಗೆ ಸುಖಾವಹ ಅಂತ ಹೇಳ್ತಾರೆ. ವಿದ್ಯಾವನ್ಹೇ ಸುಖಾವಹತ್ವಂ ನಿತ್ಯ ದುಃಖ ಹೇತು ಜೀವ ಬ್ರಹ್ಮೈಕ್ಯ ಬುದ್ಧಿ ಶುಷ್ಕ ತರುದಾಹೇನ ನಿತ್ಯಾನಂದ ನಿಧಾನತ್ವಾದಿತ್ಯಾಹ ವೈಶಾರದೀತಿ. ಯಾಕೆ ಸುಖಾವಹ ಅಂದರೆ ನಾವೇ ದೇವರು ಅಂತಕ್ಕಂಥದ್ದು ಎಟ್ಟ ಅದನ್ನು ಸುಟ್ಟಾಕತ್ತೆ ಫಸ್ಟ್. ಅಲ್ಲಿಗೆ ಸಮಾಧಾನ ಆಯಿತು, ಅರ್ಧ ಸಮಾಧಾನ ಆಯಿತು. ಆಮೇಲೆ ನಿತ್ಯಾನಂದ ಕೊಟ್ಟುಬಿಡುತ್ತಲ್ಲ, ಪೂರ್ಣ ಸಮಾಧಾನ ಆಯಿತು. ಜ್ಞಾನದಿಂದ ಏನಾಗಬೇಕು, ನಮಗೆ ಭೇದ ಜ್ಞಾನ ಬರಲಿಕ್ಕೆ ಏನು ಮಾಡಬೇಕು, ಯಾವಾಗಲೂ ಕೂಡ ಭೇದ ಗೊತ್ತಾಗಲಿಕ್ಕೆ ಏನು ಮಾಡಬೇಕು, ಯಾವಾಗಲೂ ದಾನ ಇರಬೇಕು. ಅವರೇ ಹೇಳ್ತಾರೆ ಅಭೇದ ಗೊತ್ತಾಗಲಿ ಜ್ಞಾನ ಬೇಕು ಅಂತ ಹೇಳಿ. ಆ ಐಕ್ಯ ಗೊತ್ತಾಗಲಿ ಜ್ಞಾನ ಏನು ಬೇಕಾಗಿದೆ, ಏನು ಸಾಕೋದಕ್ಕೆ, ಪರಮಾವಧಿ ಮೂರ್ಖತನ ಸಾಕು. ಗೊತ್ತಾಯ್ತಾ, ಎರಡು ಒಂದೇ ಅನ್ನಕ್ಕೆ ಏನು ಬೇಕು, ಏನು ತಿಳುವಳಿಕೆ ಬೇಕಾಗಿಲ್ಲ. ಬೇರೆ ಅಂತ ಹೇಳೋದಕ್ಕೆ ಏನು ಬೇಕು, ಜ್ಞಾನ ಬೇಕು. ಡಿಸ್ಟಿಂಗ್ವಿಶ್ ಬಿಟ್ವಿ ಏನಂತ ಕೇಳ್ತಾರೆ. ಅವಾಗ ಏನು ಬೇಕು ಅದಕ್ಕೆ, ಒಳ್ಳೆ ಜ್ಞಾನ ಒಂದೇ ರೀತಿ ಕಾಣುತ್ತೆ, ಒಂದೇ ರೀತಿ ಕಾಣುತ್ತೆ, ವ್ಯತ್ಯಾಸ ಬೇರೆ. ಈ ಕಾಂಟೆಸ್ಟ್ ಎಷ್ಟು ವ್ಯತ್ಯಾಸ ಇದೆ, ಕಾಂಟೆಸ್ಟ್ ಕಾಂಟೆಕ್ಸ್ಟ್ ಎಸ್ ಬದಲು ಎಕ್ಸ್ ಇದೆ ಅಷ್ಟೇ. ಅರ್ಥ ಏನಾಯ್ತು ಅಲ್ಲಿಗೆ, ಪೂರ್ತಿ ಬದಲಾಗುತ್ತೆ. ಈ ವ್ಯತ್ಯಾಸ ಯಾರಿಗೆ ಗೊತ್ತಾಗುತ್ತೆ, ಇದ್ರ ಜ್ಞಾನ ಇರಬೇಕು ಅದ್ರ ಜ್ಞಾನ ಇರಬೇಕು, ಅವಾಗ ಅರ್ಥ ಆಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಭೇದ ಜ್ಞಾನಕ್ಕೆ ಏನು ಬರಬೇಕಂತಾಯ್ತು, ಭೇದ ಜ್ಞಾನಕ್ಕೆ ಏನು ಬರಬೇಕು. ಇವತ್ತು ವೈದ್ಯ ಇದ್ದಾರೆ, ಗೊತ್ತಾಯ್ತಾ, ವೈದ್ಯ ಜ್ವರ ಎಕ್ಸ್ಪರ್ಟ್ ಆಗೋದು ಯಾವಾಗ, ಭೇದ ಜ್ಞಾನ ಗೊತ್ತಾಗ ಜ್ವರ ಯಾವುದೋ ಜ್ವರ ಅಲ್ಲ ಶುರು ಮಾಡ್ತಾನೆ. ಮತ್ತೆ ಯಾವುದೋ ಮಲೇರಿಯಾ, ಮಲೇರಿಯಾದು ಎಷ್ಟೋ ವೆರೈಟಿ ಇದೆ, ಅದರಲ್ಲಿ ಇದಕ್ಕೆ ಸೇಮ್ ಸಂಬಂಧಪಟ್ಟಿತ್ತು. ಗೊತ್ತಾದ್ರೆ ಏನು ಉಪಯೋಗ, ಆ ಕರೆಕ್ಟ್ ಔಷಧಿ ಕೊಡಲಿಕ್ಕೆ. ಸೊ ಭೇದ ಜ್ಞಾನ ಅದೆಷ್ಟು ಅದೇ ಹೇಳಿದೆ, ಡಯಾಗ್ನೋಸಿಸೇ ಭಾರಿ ಇಂಪಾರ್ಟೆಂಟ್. ಔಷಧಿ ಕೊಡೋದಕ್ಕಿಂತ ಯಾವ್ದು ಮುಖ್ಯ, ಔಷಧಿ ಅಂಗಡಿಯಲ್ಲಿ ಸಿಗುತ್ತೆ, ಅದು ಅಂಗಡಿಯಲ್ಲೂ ತಗೊಳ್ಳೋದಕ್ಕಾಗೋದಿಲ್ಲ. ಯಾರು ಹೇಳಬೇಕಾದ್ರೆ ವೈದ್ಯ ಹೇಳಬೇಕು, ವೈದ್ಯನಿಗೆ ಜ್ಞಾನ ಇದೆ. ಆ ಜ್ಞಾನ ಭೇದ ಜ್ಞಾನ, ಪ್ರತಿಯೊಂದು ಅವಯವಗಳು ಭೇದ, ಅದರಲ್ಲಿ ಭೇದ. ಮತ್ತು ಬರೀ ಭೇದ ಭೇದ ಹೆಚ್ಚು ತಿಳ್ಕೊಷ್ಟು ಹೋದಷ್ಟು ಏನಾಗುತ್ತೆ, ಅದು ಒಳ್ಳೆ ಜ್ಞಾನ ಆಗುತ್ತೆ. ದೇರ್ಫೋರ್ ಭೇದ ಜ್ಞಾನ ಅಂಬೋದು ಅಲ್ಟಿಮೇಟ್. ಇದು ಅರ್ಥ ಮಾಡ್ಕೊ, ಅವ್ರು ಹೇಳೋದು ಹೈನ ತರಗೋದು ಉಲ್ಟಪಟ್ಟು ಹೇಳ್ತಾರೆ. ಗೊತ್ತಾಯ್ತು, ಮೊದಲು ಭೇದ ಜ್ಞಾನ ಇರುತ್ತೆ, ಬರ್ತಾ ಬರ್ತಾ ಅಭೇದ ಜ್ಞಾನ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಜಾಡ ದಣ್ಣಾಗ್ತಾನೆ ಅಂತ ಹೇಳಿದಾಗ ಆಯ್ತು ಅಷ್ಟೇ, ತಪ್ಪು. ದೂರದಿಂದ ಎಲ್ಲ ಒಂದೇ ಅಂತ ಕಾಣುತ್ತೆ. ಸಾಮಾನ್ಯ ಮರ ಬೆಟ್ಟ ನೋಡಿ, ದೂರದ ಬೆಟ್ಟ ನುಣ್ಣಗೆ ಅಂತ ಗಾದೆ ಮಾತು. ಹತ್ರ ಹೋಗಿ ಗೊತ್ತಾಗುತ್ತೆ ಭಯ ಎಷ್ಟೆಷ್ಟು ವೆರೈಟಿ ಇದೆ ಅಂತ ಗೊತ್ತಾಗುತ್ತೆ. ಸೂಕ್ಷ್ಮ ಆಗ್ತದೆ, ಅಲ್ಲಿ ಎಲೆಗಳಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಆದ್ದರಿಂದಲೇ ದೂರ ಇದ್ದಷ್ಟು ಕೂಡ ಅಭೇದ ಜ್ಞಾನ, ಹತ್ರ ಇದ್ದಷ್ಟು ಕೂಡ ಭೇದ ಜ್ಞಾನ. ಯಾವುದಕ್ಕೆ ಹತ್ರ ಇರಬೇಕು, ಶಾಸ್ತ್ರಗಳಿಗೆ ದೇವರಿಗೆ ಹತ್ರ ಇರಬೇಕು, ಅವು ಭೇದ ಜ್ಞಾನ ಸ್ಪಷ್ಟ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅವ್ರಿಗೇನು ಉತ್ತರ ಕೊಟ್ಟರು ಗೊತ್ತಾ, ದಾರಿಗೆ ತಪ್ಪಿಸ್ಲಿಕ್ಕೆ, ಭೇದ ಅಲ್ಲ ಅಲ್ಲ, ಭೇದ ಶಾಸ್ತ್ರ ಹೇಳೋದಿಲ್ಲ ಅಂತ ಹೇಳ್ತಾರೆ. ಭೇದ ಶಾಸ್ತ್ರ ಹೇಳೋದಿಲ್ಲ, ಯಾತಕ್ಕೆ, ಎಲ್ಲರಿಗೆ ಗೊತ್ತಿರೋದು ಅದೇ ಶಾಸ್ತ್ರ ಹೇಳೋದು ಅಂತ ಹೇಳ್ತಾರೆ. ಎಲ್ಲರಿಗೆ ಗೊತ್ತಿರೋದು ಅದೇ ಶಾಸ್ತ್ರ ಹೇಳೋದು, ಅದಕ್ಕೆ ಯಾವುದು ಹೊಸ ವಿಷಯ ಯಾವುದು, ಅಭೇದ ಅಂತ ಹೇಳಿಬಿಟ್ರೆ ಹೊಸ ವಿಷಯ, ಅದಕ್ಕೆ ಭಾರಿ ಚಪ್ಪ ಬೆಳೆಸ್ಕೋಬಿಟ್ಟು ಎಷ್ಟು ಹೇಳ್ಬಿಟ್ಟು. ಹೌದಲ್ಲ, ಗೊತ್ತಿಲ್ಲದ ಹೇಳುತ್ತೆ ಅಂತೇಳಿ. ಹಾಗೆ ನೀವೆಲ್ಲ ಕೂತಿದ್ದೀರಿ, ಹೊಸ ವಿಷಯ ಹೇಳಬೇಕು ಏನಂತ, ನೀವು ಯಾರೂ ಕೂತಿಲ್ಲ, ಎಷ್ಟು ಖುಷಿ ಆಗುತ್ತೆ. ಯಾರು ಏನಂತಾರೆ, ದೊಡ್ಡ ಥರದ ಪರವಾಗಿ ಅಂತ ಹೇಳ್ಬಿಡ್ತಾರೆ. ಯಾಕೆ ಅಪೂರ್ವ ವಿಷಯ ಹೇಳಬೇಕಲ್ಲ, ಒಂದು ಅಪೂರ್ವತ ಅಂತ ಒಂದು ಯುಕ್ತಿ ಇದೆ. ಅಪೂರ್ವತ ಅದು ಅಪೂರ್ವ, ಈ ರೀತಿ ಅಪೂರ್ವತ ಅರ್ಥ ಮಾಡ್ಕೋಬಾರ್ದು. ಎಲ್ಲರೂ ಹಾಲಾಗ್ತಿದ್ರು ಪಾಯಸಕ್ಕೆ, ಫೈನಲ್ ಹಾಲಾಕ್ಬಿಟ್ಟು ರೆಡಿ ಅಂತೇಳಿ. ಯಾತಕ್ಕೆ ಅಪೂರ್ವತ ಕ್ರಿಯೇಟ್ ಮಾಡ್ತೀರಿ ಅಂದರೆ ಮರ್ಡರ್ ಕೇಸ್ ಆಗುತ್ತೆ, ಸೇರು ಉಪಯೋಗ. ಅದರಿಂದ ಅಪೂರ್ವತ ಅದು ಹೇಗಿರಬೇಕು, ಇರೋ ವಿಷಯ ಹೊಸ ವಿಷಯ ಹೇಳಬೇಕು ಹೊರತು, ಸುಳ್ಳು ಹೇಳಿದ್ರೆ ಅಪೂರ್ವತ ಅಲ್ಲ. ಅಪೂರ್ವತ ಅಂಬೋದು ಸತ್ಯದ ವೆರೈಟಿನೇ ಹೊರತು ಸುಳ್ಳಿನ ವೆರೈಟಿ ಅಲ್ಲ. ಅದು ಅದೇ ಹೇಳ್ತಾರೆ, ಅದೇ ಅಪೂರ್ವ ಅರ್ಥ ಹೇಳ್ತಾರೆ ಅಂತ ಹೇಳಿದ್ರೆ, ಸುಳ್ಳು ಸುಳ್ಳು ಅರ್ಥ ಹೇಳ್ತಾರೆ ಅಂತ ಏನು ಮಾಡ್ಬೇಕು ಅದಕ್ಕೆ. ಹಾಗೆ ತಿಳ್ಕೊಂಡಿದ್ದು ಭ್ರಮೆ ಆಯಿತು. ಮಾಯಾಂ ಗುಣ ಸಂಪ್ರಸೂತಿ ಅದನ್ನೆಲ್ಲ ತಿಳಿಸ್ತಾರೆ. ವೈಶಾರದಿ ಸಾ ಅತಿ ವಿಶುದ್ಧ ಬುದ್ಧಿ, ವಿಶಾರದ ವೈಶಾರದಿ ಅತ್ಯಂತ ನಿಪುಣವಾದಂತಹ ಬುದ್ಧಿ, ಅತಿ ವಿಶುದ್ಧ ಬುದ್ಧಿ. ಶುದ್ಧ ವಿಶುದ್ಧ ಅತಿ ವಿಶುದ್ಧ ಎಷ್ಟು ಪದ ಹಾಕ್ತಾರೆ, ಬುದ್ಧಿ ಶುದ್ಧ ಬುದ್ಧಿ ವಿಶುದ್ಧ ಬುದ್ಧಿ ಅತಿ ವಿಶುದ್ಧ ಬುದ್ಧಿ. ಅಂಥ ಬುದ್ಧಿ ಏನು ಮಾಡುತ್ತೆ, ಧುನೋತಿ ಮಾಯಾಂ, ಈ ಅಜ್ಞಾನದ ಮಾಯನ್ನು ತೆಗೆದುಹಾಕಿಬಿಡುತ್ತೆ. ಯಾವುದರಿಂದ ಹುಟ್ಟಿರೋದು? ಗುಣಸಂಪ್ರೂತಿ ಗುಣಸಂಪ್ರಸೂತಿ, ಇತರ ಸತ್ವಾದಿ ಗುಣಗಳನ್ನು ಹುಟ್ಟಿಸ್ತಕ್ಕಂಥ ಮಾಯನ್ನು ನಾಶ ಮಾಡಿಬಿಡುತ್ತೆ. ಗುಣಾಂಶ ಸಂದಹ್ಯ ಯದಾತ್ಮ್ಯಮೇತತ್, ಜೊತೆಗೆ ಪ್ರಕೃತಿಯ ಗುಣ ಪ್ರಾಕೃತಿಕ ಗುಣಗಳ ಎಫೆಕ್ಟನ್ನು ನಾಶ ಮಾಡಿಬಿಡುತ್ತೆ. ಶಯಂಚ ಶಾಮ್ಯತಿ ಅಸಮಿತ್ಯಥಾಗ್ನಿ, ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ವಿವಿಧಂ ಶಾರಂ ಸುಖ ದುಃಖ ಮಿಶ್ರ ಲಕ್ಷಣಂ ಸಂಸಾರಂ ತ್ಯತೀತಿ ವಿಶಾರದ ವಿಷ್ಣು ತಸ್ಯ ವಿದ್ಯಮಾನ ವೈಶಾರದಿ ಸ ಅತಿ ವಿಶುದ್ಧ ಬುದ್ಧಿ ಅಪರೋಕ್ಷ ಬುದ್ಧಿ ಗುಣಸಂಪ್ರಸೂತಿಂ ಅಯೋಗ್ಯ ಕಾಮಾದಿ ಜನನೀಂ ಮಾಯಾಂ ಪಿಶಾಚವತ್ ಸ್ಥಿತಾಂ ಜೀವಸ್ವರೂಪಾಚ್ಛಾದಿಕಾಂ ನಿರಸ್ಯ ಪರಮಾಚ್ಛಾದಿಕಂ ವಿಸುನೋತಿ ಉದ್ಘಾಟಯತಿ. ಇದೆಲ್ಲ ಹಿಂದೆ ಶ್ರುತಿಗೀತಾದಲ್ಲಿ ಬಂದಿತ್ತು, ಅದನ್ನು ಹೇಳ್ತಾ. ಸಾಮಾನ್ಯವಾಗಿ ವಿಶಾರದ ಅಂದ್ರೇನು? ತತ್ವ ವಿಶಾರದ, ಗೊತ್ತಾಯ್ತಾ? ಇವು ರಾಷ್ಟ್ರಭಾಷಾ ವಿಶಾರದ. ವಿಶಾರದ ಅಂದ್ರೇನು? ಪಂಡಿತ ತಿಳಿದವನು ಅಂತ ಅಷ್ಟೇ ಅರ್ಥ. ಇಲ್ಲಿ ಆ ರೀತಿ ಅರ್ಥ ಮಾಡಬಾರ್ದು. ಏನಂತ ಅರ್ಥ ಮಾಡಬೇಕು ಅಂದರೆ ವಿಷ್ಣು ವಿಷಯಕ ಅಂತ ಅರ್ಥ ಮಾಡಬೇಕು. ಹೇಗೆ? ವಿವಿಧಂ ಶಾರಂ ಸುಖ ದುಃಖ ಮಿಶ್ರ ಲಕ್ಷಣಂ ಸಂಸಾರಂ. ಶಾರ ಅಂದ್ರೇನು? ಸಂಸಾರ. ಶಾರ ಅಂದರೆ ಮಿಶ್ರಣ. ಅದು ಶ್ರೀ ಶ್ರೀಧರ ಪ್ರಪತಿ ಶಾರ ಶರೀರ ಎಷ್ಟಿ ಎಲ್ಲಿ ಬಂದಿದೆ? ಶಾರ ಅಂದರೆ ಮಿಶ್ರಿತ. ವಿವಿಧಂ ಶಾರಂ ಸುಖ ದುಃಖ ಮಿಶ್ರ ಲಕ್ಷಣಂ ಸಂಸಾರಂ ದ್ಯತಿ ಇತಿ ವಿಶಾರದ. ವಿವಿಧವಾದ ಸುಖ ದುಷ್ಟರ ಮಿಶ್ರಣ ರೂಪವಾದಂತಹ ಸಂಸಾರವನ್ನು ಪರಿಹಾರ ಮಾಡೋದ್ರಿಂದ ವಿಶಾರದ ಅಂತ ವಿಷ್ಣುವಿನ ಹೆಸರು. ವಿಶಾರದ ವಿಷ್ಣು ತಸ್ಯ ವಿದ್ಯಮಾನ ವೈಶಾರದಿ ಸ ಅತೀವ ಶುದ್ಧ ಬುದ್ಧಿ ಅಪರೋಕ್ಷ ಬುದ್ಧಿ ಅಂತ ವಿಷ್ಣು ವಿಷೇಕವಾದ ಬುದ್ಧಿ ಇದೆಯಲ್ಲ, ಅದನ್ನೇನಂತ ಕರೀತಾರೆ? ಅತಿ ವಿಶುದ್ಧ ಬುದ್ಧಿ ಅಂತ ಕರೀತಾರೆ. ಗೊತ್ತಾಯ್ತಾ? ಗುಣಸಂಪ್ರಸೂತಿಂ ಅಯೋಗ್ಯ ಕಾಮಾದಿ ಜನನಿ ಮಾಯಾಂ ಪಿಶಾಚವತ್, ಅಯೋಗ್ಯ ಕಾಮಾದಿಗಳಿಗೆ ಕಾರಣವಾಗಿರ್ತಕ್ಕಂತಹ ಈ ಅವಿದ್ಯೆಯನ್ನು ಹೇಗಿದೆ? ಅದು ಪಿಶಾಚಿ ಇದ್ದಾಗಿದೆ ಅಂತ ಹೇಳ್ತಾರೆ. ಪಿಶಾಚಿ ಗಟ್ಟು ಬಿದ್ದ ಬಿದ್ದಾಗಿದೆ. ಪಿಶಾಚಿ ಮತ್ತೆ ಮತ್ತೆ ಬಂದರೆ ಪಿಶಾಚಿ ಗಂಟು ಬಿದ್ದ ಅಂತಾರೆ ಸಾಮಾನ್ಯವಾಗಿ. ಪುನಃ ಪುನಃ ಬರ್ತಿದ್ರೆ ಅವಳು ಪಿಶಾಚಿ ಅಂತ ಕರೆಯೋದು ಗಂಟುಗಳು ಸುಲಭ ಬಿಟ್ಟು ಹೋಗೋದ್ರಲ್ಲಿ ಪಿಶಾಚಿಗಳು ಏನು ಮಾಡ್ಬೇಕು? ಅದು ಭಾರಿ ಕಷ್ಟಪಡ್ಬೇಕು. ಅದಕ್ಕೆ ಅದಕ್ಕೆ ಸಂಸಾರ ಎಂಥ ಪಿಶಾಚಿ ಅಂದರೆ ಬಿಟ್ಟು ಹೋಗ್ತಕ್ಕಂಥ ಪಿಶಾಚಿ ಅಲ್ಲ, ಸುಲಭವಾಗಿದೆ. ಸಿತಾಂ ಜೀವಸ್ವರೂಪಾಚ್ಛಾದಿಕಾಂ ನಿರಸ್ಯ. ನಮಗೆ ಎರಡು ಕವರಿಂಗ್ ಇದೆ. ಜೀವ ಸ್ವರೂಪಾಚ್ಛಾದಿಕ ಒಂದು, ಪರಮಾಚ್ಛಾದಿಕ ಸ್ವರೂಪಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಕರೀತಾರೆ. ನಮಗೆ ಅಜ್ಞಾನದ ಮುಖ ಎರಡು. ಒಂದೇನು? ನಮ್ಮನ್ನೇ ಕಾಣದಂತೆ ಮಾಡಿಬಿಟ್ಟಿದೆ. ಅದೇನದು? ಜೀವಾಚ್ಛಾದಿಕ. ದೇವರು ಕಾಣದಂತೆ ಮಾಡಿದೆ. ಅದ್ಯಾವುದು? ಪರಮಾಚ್ಛಾದಿಕ. ಎರಡು, ಜೀವಾಚ್ಛಾದಿಕ ಪರಮಾಚ್ಛಾದಿಕ. ಇವತ್ತೇನು ಮಾಡ್ತಾನೆ? ಅಪರೋಕ್ಷ ಜ್ಞಾನ ಅಂದರೆ ಏನು? ಜೀವಾಚ್ಛಾದಿಕ ಹೋಗಿಬಿಡುತ್ತೆ ಸರ್, ವ್ಯವಹಾರ ಅಂತ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಪರಮಾಚ್ಛಾದಿಕ ಪೂರ್ತಿ ಹೋಗೋದ್ರಲ್ಲಿ ಏನು ಮಾಡ್ತಾನೆ? ವ್ಯಾಗುಟ್ಯ ಸರಿಸ್ತಾನೆ ಅಷ್ಟೇ. ತೆರೆಯ ಸರಿಸ್ತಾನೆ. ಅವ್ರದ್ದು ಎಷ್ಟು ಸರಿಸ್ತಾನೆ? ಎಷ್ಟು ಕಾಣಿಸ್ಬೇಕು ಅಷ್ಟೇ. ಇದು ಪೂರ್ತಿ ಹೋಗುತ್ತೆ. ಜೀವಾಚ್ಛಾದಿಕ ಪೂರ್ತಿ ಹೋಗಿಬಿಡುತ್ತೆ. ಜೀವಜ್ಞಾನ ಸ್ಪಷ್ಟ ಬಂತು. ಪರಮಾಚ್ಛಾದಿಕ ಪೂರ್ತಿ ಹೋಗೋದಿಲ್ಲ. ಯಾಕೆ? ಪೂರ್ತಿ ಹೋದ್ರೆ ಏನಾಗುತ್ತೆ? ದೇವ್ರನ್ನೆಲ್ಲರೂ ಕೂಡ ಪೂರ್ತಿ ಇರ್ಬೇಕಾದ್ರೆ ಸಾಧ್ಯ ಇದೆಯಾ? ಸೂರ್ಯ ನೋಡ್ಬೇಕಾ? ನಾವೇ ಅಧ್ಯಯನ ಮಾಡ್ತೀವಿ ಸೂರ್ಯನ ನೋಡ್ಬೇಕಾರೆ, ಕೈ ಹಿಡ್ಕೋತೀವಿ. ಅದಕ್ಕೆ ಪೂರ್ತಿ ನೋಡಿದ್ರೆ ಏನಾಗುತ್ತೆ? ಕೊಂಡು ಹೋಗ್ಬಿಡುತ್ತೆ. ಆದ್ರಿಂದ ಎಷ್ಟು ಬೇಕೋ ಅಷ್ಟೇ ನೋಡೋದು. ಇದನ್ನ ಅರ್ಥ ಮಾಡಿಕೊಂಡ್ರೆ ವ್ಯಾಗುತ್ಯ ಮತ್ತು ಆಚೆ ಇದು ನಿರಾಶೆ ಮಾಡೋದು ಸಂಪೂರ್ಣ ನಾಶ ಮಾಡಿಬಿಡ್ತಾನೆ. ಧುನೋತಿ ಅದನ್ನು ವಾಕ್ಯ ಹೇಗಿದೆ ನೋಡಿ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮಗೆ ಎರಡು ಜ್ಞಾನ ಇದೆ. ನಾವ್ಯಾರಂತ ಗೊತ್ತಾಗಿದ್ದಿರೋದೊಂದು, ದೇವ್ರಿಗೆ ಗೊತ್ತಿಲ್ಲದೇ ಇನ್ನೊಂದು. ನಮ್ಮ ವಿಷಯವಾದ ಜ್ಞಾನ ಸ್ವರೂಪಾಚ್ಛಾದಿಕ ಅದೇ ಜೀವಾಚ್ಛಾದಿಕ ಅನ್ಸಿದ್ರೆ ಅದು ಭಗವತ್ ಸ್ವರೂಪಾಚ್ಛಾದಿಕ ಪರಮಾಚ್ಛಾದಿಕ. ಪರಮ ಆಚ್ಛಾದಿಕ ದೇವರನ್ನು ಮುಚ್ಚೋದ್ರಿಂದ ಪರಮಾಚ್ಛಾದಿಕ, ನಮ್ಮನ್ನು ಮುಚ್ಚೋದ್ರಿಂದ ಜೀವಾಚ್ಛಾದಿಕ. ಅದರಲ್ಲಿ ಜೀವಾಚ್ಛಾದಿಕ ಡೆಸ್ಟ್ರಾಯ್ ಆಗಿಬಿಡೋದು ಪೂರ್ತಿಯಾಗಿ. ಅದು ಮಾತ್ರ ಏನಾಗಬೇಕು? ವ್ಯಾಘುಟ್ಯ ಸ್ವಲ್ಪ ಸರಿಸ್ಬೇಕಷ್ಟೆ. ಜೀವ ಸ್ವರೂಪಾಚ್ಛಾದಿಕಾಂ ನಿರಸ್ಯ ಪರಮಾಚ್ಛಾದಿಕಂ ವಿಧುನೋತಿ ಉದ್ಘಾಟ ಐತಿ, ತೋರಿಸ್ಕೊಡ್ತದೆ ಎಷ್ಟು ಬೇಕಷ್ಟೇ. ಅಯೋಗ್ಯ ಕಾಮಾದಿ ಗುಣಾಂಶ್ಚ ಸಂದಹ್ಯ ಏತದ್ ದುಃಖಾಧಿಕಂ ಯದಾತ್ಮ್ಯಂ ಯಸ್ಯ ಮಾಯಾಯಾಹ ಸ್ವರೂಪಾಧೀನಂ ತಾದೃಶೀಂ ಸ್ವಯಂ ಸಾ ಬಾಹ್ಯಾಂತಃಕರಣ ಜ ಬುದ್ಧಿಶ್ಚ ತದಂತಃಕರಣಂಚ ದಗ್ಧ್ವಾ ಅಸಮಿನ್ ನಿರಿಂಧನು ಅಗ್ನಿರಿವ ಶಾಮ್ಯತಿ. ಈಗ ಎರಡಿದೆ. ಅಯೋಗ್ಯ ಕಾಮಾದಿ ಗುಣಾಂಶ ಸಂದಹ್ಯ, ಇನ್ನು ಗುಣಾಂಶ ಸಂದಹ್ಯ ಇದೆ. ಅಯೋಗ್ಯ ಕಾಮನಾದಿ ಗುಣಗಳನ್ನೆಲ್ಲ ಸುಟ್ಟಾಕಿ ಬಿಡುತ್ತೆ. ಏತದ್ ದುಃಖಾಧಿಕಂ ಯದಾತ್ಮ್ಯಂ ಯಸ್ಯಾಹ ಮಾಯಾಯಾಹ ಸ್ವರೂಪಾಧೀನಂ ಯದಾತ್ಮ್ಯಮೇತತ್, ಯಾವ ಮಾಯೆಯ ಸ್ವರೂಪದಿಂದ ಗಂಟು ಬಿದ್ದಿತ್ತಲ್ಲ, ತಾದೃಶೀಂ ಸ್ವಯಂ ಸಾ ಬಾಹ್ಯಾಂತಃಕರಣಜ ಬುದ್ಧಿಶ್ಚ ತದಸ್ತಃಕರಣಂಚ ತದ್ವಾ ಅಸಮಿನ್ ನಿರಿಂಧನೋ ಅಗ್ನಿರಿವ ಶಾಮ್ಯತಿ. ಕೊನೆಗೇನಾಗುತ್ತಂತಿದು ವೃತ್ತಿಜ್ಞಾನ ಏನಾಗುತ್ತೆ? ಕೊನೆಗೆ ನಾಶ ಆಗ್ಬಿಡುತ್ತೆ. ವೃತ್ತಿಜ್ಞಾನ ನಾಶ ಆಗುತ್ತೆ. ವೃತ್ತಿಜ್ಞಾನ ಏನು ಮಾಡುತ್ತದು? ಎಲ್ಲವನ್ನು ಸಂಸಾರ ನಾಶ ಮಾಡ್ತಾ ಕೊನೆಗೆ ತಾನು ನಾಶ ಆಗ್ಬಿಡುತ್ತೆ. ಇದು ಅದ್ವೈತದಿಂದ ತಿಳ್ಕೊಂಡ್ಬಿಡ್ತಾರೆ. ಜ್ಞಾನಕ್ಕೆ ಬಂದು ಕೊನೆಗೆ ಎಲ್ಲ ಡೆಸ್ಟ್ರಾಯ್ ಆಗೋಗ್ಬಿಡುತ್ತೆ ಅಂತ ಹೇಳಿದರೆ ಹಾಗಾಗೋದಿಲ್ಲ. ಇದು ಡೆಸ್ಟ್ರಾಯ್ ಆಗೋ ಜ್ಞಾನ ಯಾವುದಿದು? ಬೆಂಕಿ ಗಡ್ಡೆ ಇರುತ್ತೆ, ಅದಕ್ಕೆ ಹಚ್ಚಿಬಿಟ್ಟ. ಹಾಗೆ ಏನು ಮಾಡುತ್ತೆ ಗಡ್ಡೆ? ಏನಾಗುತ್ತದೆ? ತಾನೇ ಉರಿದೋಗುತ್ತೆ. ಹಚ್ಚಿದ ಬೆಂಕಿ ಉಳ್ಕೊಂಡಿದೆ, ಇದು ಉರಿದೋಗ್ಬಿಡುತ್ತೆ. ಎಷ್ಟೋ ಸರ್ತಿ ಏನು ಮಾಡ್ತಾರೆ? ಹಚ್ಚಿಬಿಟ್ಟು ಆರಿಸ್ಬಿಡ್ತಾರೆ. ಕಚ್ಚೆ ಕೆಲಸ ಮುಂದೆ ಏನು ಮಾಡಿಬಿಡ್ತಾರೆ ಆಡಿಸ್ಬಿಡ್ತಾರೆ. ಸೊ ನಮ್ಮಲ್ಲಿ ಜ್ಞಾನ ಎರಡು ವಿಧ, ಸ್ವರೂಪ ಜ್ಞಾನ ಅಂತ ಒಂದು, ವೃತ್ತಿಜ್ಞಾನ ಅಂತ ಒಂದು. ವೃತ್ತಿಜ್ಞಾನ ಅಂದ್ರೇನು? ಬಾಹ್ಯ ಜ್ಞಾನ, ಇಂದ್ರಿಯ ಮನಸ್ಸಿನಿಂದ ಪ್ರಾರಂಭ ಮಾಡಿ ಉಳಿದಿಂದ ಹುಟ್ಟತಕ್ಕಂಥ ಜ್ಞಾನಕ್ಕೆ ಅಂತ ಕರೀತಾರೆ ವೃತ್ತಿಜ್ಞಾನ ಅಂತ ಕರೀತಾರೆ. ಆಮೇಲೆ ಸ್ವರೂಪದ ಜ್ಞಾನಕ್ಕೆ ಏನಂತ ಕರೀತಾರೆ? ಅದು ಸ್ವರೂಪ ಜ್ಞಾನ ಅಂತಲೇ ಕರೀತಾರೆ. ಸ್ವರೂಪ ಜ್ಞಾನ ಹೋಗಬಾರ್ದು, ಯಾವಾಗಲೂ ಇರಬೇಕು. ವೃತ್ತಿಜ್ಞಾನ ಏನಾಗಬೇಕದು? ವೃತ್ತಿಜ್ಞಾನ ಒಂದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಇಟ್ಟಾಗ, ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಇಟ್ಟಾಗ. ನಾವೇನು ಮಾಡ್ತೀವಿ? ಕರೆಂಟ್ ಪತ್ರ ಯು ಪಿ ಎಸ್ ಆಫ್ ಮಾಡಿಬಿಡ್ತಾನೆ, ಅದಕ್ಕೆ ಅದು ಸ್ಟಾಪ್ ಗ್ಯಾಪ್ ಅಷ್ಟೇ ಇದಲ್ಲ. ವೃತ್ತಿಜ್ಞಾನ ಹೋಗ್ಬೇಕು ಯಾವಾಗಲೂ ಕೂಡ. ಯಾಕೆಂದ್ರೆ ಇದು ಆದಷ್ಟು ಖುಷಿಯಾಗುತ್ತೆ, ಓ ಸದ್ಯ ಬಿದ್ದೋಯ್ತು, ಇನ್ನು ಶಾಶ್ವತ ಬಂದಾಗ. ಇದು ಎಷ್ಟೊತ್ತು ಗ್ಯಾರಂಟಿ ಹೇಳೋದು? ವೃತ್ತಿಜ್ಞಾನ ಅಂಬೋದು ಏನದು? ಅರಳು ಮಡೋ ಬರ್ಬೋದು, ವಯಸ್ಸಾಗ್ಬೋದು, ಪೆಟ್ಟು ಬಿದ್ದು ಹೋಗಿ ಏನೇನೋ ಆಗ್ಬೋದು. ಸ್ವರೂಪ ಜ್ಞಾನ ಮಾತ್ರ ಏನು ಮಾಡಿದ್ರೆ ಹೋಗುದು. ಅದಕ್ಕೆ ಇದು ಹೇಳ್ತಾರೆ ಅಸಮಿದ್ಯಥಾಗ್ನಿ. ಬೆಂಕಿ ಆರಿಸ್ಬೇಕಾದ್ರೆ ಏನು ಮಾಡಬೇಕು? ಸಮಿತ್ ಅಂದ್ರೆ ಏನು? ಫ್ಯೂಯಲ್. ಫ್ಯೂಯಲ್ ತೆಗೆದ್ರೆ ಏನಾಗುತ್ತೆ? ಅಲ್ಲಿಗೆ ಬೆಂಕಿ ಆರಿಬೇಕು. ಅರ್ಥ ಆಯ್ತಾ? ಬೆಂಕಿ ಹೇಗೆ ಫ್ಯೂಯಲ್ ತೆಗೆದಾಗ ಆರೋಗ್ಬಿಡುತ್ತೋ, ಈ ಬಾಹ್ಯ ಸ್ವತಃ ವೃತ್ತಿಜ್ಞಾನ ಕಾಮೇಲೆ ಏನಿಲ್ಲ, ಒಂದು ಪರ್ಪಸ್ಸೇ ಇಲ್ಲ. ಸ್ವರೂಪ ಜ್ಞಾನ ಹೊರಗೆ ಬಂದಮೇಲೆ ಕಣ್ಣು ಸರಿಗೊಂದು ಸ್ಪೆಕ್ಸ್ ಹಾಕಿ ಹಾಕೋಬೇಕು, ಬಿಸಾಕ್ಬಿಡ್ತಾರೆ ಅಷ್ಟೇ. ಸೊ ವೃತ್ತಿಜ್ಞಾನ ಹೋಗ್ಬಿಡುತ್ತೆ. ವೃತ್ತಿಜ್ಞಾನ ನೆಸಿಟಿ ಯಾವಾಗಿತ್ತು? ಕಣ್ಣಿಗೆ ಸ್ಪೆಕ್ಸಿನ ನೆಸಿಟಿ ಡಿಫೆಕ್ಟ್ ಇರೋವರೆಗೂ ಇತ್ತು. ಡಿಫೆಕ್ಟ್ ಇರೋವರೆಗೂ, ಡಿಫೆಕ್ಟ್ ಹೋದ ತಕ್ಷಣ ಏನು ಮಾಡ್ತಾನೆ? ತೆಗೆದುಹಾಕ್ಬಿಡ್ತಾನೆ. ಅದೇ ಥರ ಸ್ವರೂಪ ವೃತ್ತಿಜ್ಞಾನ ಏನಾಗುತ್ತೆ ಆಮೇಲೆ? ಅದಕ್ಕೆ ಮುಕ್ತವತ್ವ ನಾಸ್ತೇವ ಪ್ರವೀಣ ವರ್ತಮಾನ ಮಾ ಮುಕ್ತೇ ಮುಕ್ತವತ್ವ ನಾಸ್ತೇವ. ಲಕ್ಷ್ಮೀನಾರಾಯಣ ಬಾಹ್ಯಜ್ಞಾನ ಇದೆಯೋ, ವೃತ್ತಿಜ್ಞಾನ ಇದೆಯೋ ಅಂತ ಏನು ಹೇಳಬೇಕು? ಲಕ್ಷ್ಮೀನಾರಾಯಣರಿಗೆ ವೃತ್ತಿಜ್ಞಾನ ಅಂತ ಇದೆಯಾ, ಬಾಹ್ಯ ವೃತ್ತಿಜ್ಞಾನ ಅಂತ ಇದೆಯಾ ಅಂತ ಕೇಳಿ ಹೇಳಬೇಕು? ಇಲ್ಲ ಇಲ್ಲ. ಯಾತಕ್ಕೆ? ಅವ್ರ ಬಾಹ್ಯ ಶರೀರನೇ ಫಸ್ಟ್ ಇಲ್ಲ. ಶರೀರ ಇಲ್ಲ ಅದರಿಂದ ಏನಿಲ್ಲ? ಇಂದ್ರಿಯಗಳೇ, ಬಾಹ್ಯ ಇಂದ್ರಿಯಗಳೇ ಇಲ್ಲ. ಸೊ ಬಾಹ್ಯ ಮನಸ್ಸೇ ಇಲ್ಲ. ದೇರ್ಫೋರ್ ಏನಿಲ್ಲ ಅವರಿಗೆ? ವೃತ್ತಿಜ್ಞಾನ ಇಲ್ಲವೇ ಇಲ್ಲ. ಅವ್ರಿಗೆ ಜ್ಞಾನ ಇಲ್ಲ. ಎಂಥ ಜ್ಞಾನ ಅದು? ಬರೀ ಸ್ವರೂಪ ಜ್ಞಾನ. ಗೊತ್ತಾಯ್ತಾ? ವಿದ್ಯಾರ್ಥಿ ಬಾಯ್ಪಾಠ ಮಾಡ್ತಾ ಇರ್ತಾರೆ, ಪುಸ್ತಕ ನೋಡ್ಕೊಂಡು ನೋಡ್ಕೊಂಡು ಹೇಳ್ತಾರೆ, ಪೂರ್ತಿ ಬಂದ ಏನು ಮಾಡ್ತಾನೆ? ಪುಸ್ತಕ ಬಿಟ್ಬಿಡ್ತಾರೆ, ಗೊತ್ತಾನೆ? ಅದೇ ವೃತ್ತಿಜ್ಞಾನ ಅಂದರೆ. ನೋಡ್ಕೊಂಡು ಹೇಳೋದೆಲ್ಲ ವೃತ್ತಿಜ್ಞಾನ, ಅದು ಬಿಟ್ಟು ಹೇಳೋದೆಲ್ಲ ಸ್ವರೂಪ ಜ್ಞಾನ. ಅರ್ಥ ಆಯ್ತಾ? ಎದೆಯವರಿಗೆ ಇಟ್ಕೊಂಡಿರ್ತಾನೆ ಅದನ್ನು, ಬಾಯಿ ಬರೋವರಿಗೂ ಕೂಡ. ಆಮೇಲೆ ಬಿಟ್ಟುಬಿಡ್ತಾನೆ. ಅದೇ ಸ್ವರೂಪ ಜ್ಞಾನ ಯಾವಾಗ ವಿಕಾಸ ಕೊಡುತ್ತೋ ಅವಾಗ ಏನು ಮಾಡ್ತಾನೆ? ವೃತ್ತಿಜ್ಞಾನ ಪರ್ಪಸ್ ಇಲ್ಲ, ಅದಕ್ಕೆ ನಿರಿಂಧನ. ಕೆಲಸ ಇಲ್ಲ ಅಂದ್ರೆ ಬಿಸಾಕ್ಸ್ ದಾರ ಬಿಸಾಕ್ ದುಡ್ಡು ಕೊಟ್ಟು ಕೊಂಡ್ಕೊಂಡಿರ್ತಾರೆ, ಅವೇನು ಮಾಡ್ತಾರೆ ಅದನ್ನು? ಬಿಸಾಕ್ಬಿಡ್ತಾನೆ ನಡೆಯುತ್ತೆ. ಯಾಕೆಂದ್ರೆ ಪರ್ಪಸ್ಸೇ ಇಲ್ಲ. ಇನ್ನೊಬ್ರಿಗೆ ಕೊಡಾಗಿಲ್ಲ, ಯಾಕೆ ಶೂಟ್ ಆಗಲ್ಲ ಅದೆಲ್ಲ ಕೂಡ. ಇನ್ನೊಬ್ರಿಗೆ ಕೂಡ ಕೊಡಾಗಿಲ್ಲ. ರೆಸ್ಪೆಕ್ಟ್ ಪ್ರೆಸೆಂಟ್ ಮಾಡ್ತಿದ್ದು ಮಾಡಿ ಏನು ಮಾಡ್ತಾರೆ? ಕಣ್ಣು ಕಳ್ಕೊಂಡ್ರೆ ಆಗುತ್ತೆ ಅಷ್ಟೇ. ಇವನ್ ಪವರೇ ಬೇರೆ, ಅವ್ರು ಬೇರೆಯವ್ರು ಬೇರೆ ಆಗ್ತಿರೋದಾಗೇನೆ ಶೂಟ್ ಆಗುತ್ತೆ. ಇದು ಹಾಗಿರೋ ಜ್ಞಾನ ಕೂಡ ಹೇಗಾಗಬೇಕು? ಅವರವ್ರ ಯೋಗ್ಯತೆ ನೋಡ್ಕೊಳ್ಬೇಕು ಅಂತ ಹೇಳಿ ಸ್ವರೂಪ ಗುರುಗಳು, ನಿಯತ ಗುರುಗಳು ಉಪದೇಶ ಏನು ಮಾಡ್ತಾರೆ? ಇಂಥ ಬಿಂಬ ಉಪಾಸನೆ ಮಾಡು ಅಂತ ಹೇಳ್ತಾರೆ. ನಮಗೆ ಸ್ಪೆಕ್ಟ್ರಲಿ ಹೋದ ತಕ್ಷಣ ಹಾಕೊಳ್ಳೋಕೆ ಬರೋದಿಲ್ಲ. ಡಾಕ್ಟರ್ ಹೇಳ್ತಾರೆ ಏನಂತ? ನಿಮಗೆ ಇದು ಪವರ್ ಟೆಸ್ಟ್ ಮಾಡಿ ಪವರ್ ಹಾಕು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅವಾಗ ಹಾಕೊಳ್ಳೋಕೆ ಬರೋದು. ನಿಯತ ಗುರುಗಳು ಏನು ಮಾಡ್ತಾರೆ? ಈ ರೂಪ ಉಪಾಸನೆ ಮಾಡುವಂಥ ಅವ ಸರಿ ಹೋಗುದು. ಅವ ನಮ್ಗೆ ಅರ್ಥ ಆಗುತ್ತೆ. ಎಷ್ಟೊತ್ತಿದ್ದ ಇವನೇನು ಕೇಳೋದು ಅಂತ ಹಾಕೊಂಡ್ಬಿಟ್ರೆ ಏನಾಗುತ್ತಾಗ? ಭಾರಿ ಅಪಾಯವು. ಅಲ್ಲಿ ಸ್ಪೆಕ್ಸ್ ಇರ್ಬೋದು, ಔಷಧಿ ಇರ್ಬೋದು. ಹೇಳೋದಕ್ಕೆ ಯಾರು ಬೇಕು? ನಿಯತ ಔಷಧಿ ಹೇಳೋದಕ್ಕೆ ನಿಯತ ವೈದ್ಯ ಆಗಬೇಕು. ನಮ್ಮ ಸ್ವರೂಪ ಬಿಂಬರೂಪ ಹೇಳೋದಕ್ಕೆ ಯಾರು ಬೇಕು? ನಿಯತ ಗುರುಗಳು ಬೇಕು. ಅವ್ರು ಉಪಾಸನೆ ಮಾಡಿದ್ರೆ ಹೇಳಿದ್ರೆ ಮಾಡಬೇಕು ಹೊರತು ಬೇರೆ ಮಾಡಾಗಿಲ್ಲ. ಅವಾಗ ಅಪರೋಕ್ಷ ಜ್ಞಾನ ಬರೋದ. ಇವೆಲ್ಲ ತಿಳ್ಕೊಂಡ್ರೆ ಎಷ್ಟು ಮುಖ್ಯವಾದ ವಿಚಾರ ಹೇಳ್ತಾ ಇದ್ದ. ಅಪರೋಕ್ಷ ಜ್ಞಾನ ಬರೋದು ಅಂದರೆ ಸ್ವರೂಪ ಜ್ಞಾನ ಬರೋದು ಅಂದ್ರೆ ಒಂದೇ. ಅದಕ್ಕೆ ಆ ಕ್ಷಣಕ್ಕೆ ಎರಡಾಗುತ್ತೆ, ಒಟ್ಟಿಗೆ ಆಗಿಬಿಡುತ್ತೆ. ತಾನ್ಯಾರು ಅಂತ ಗೊತ್ತಾಗುತ್ತೆ, ದೇವರು ಕಾಣಿಸ್ತಾರೆ, ಎರಡು ಒಟ್ಟಿಗೆ ಆಗೋದು. ಆತ್ಮಜ್ಞಾನ ಬರೋದು ಅಂದ್ರೆ ಒಂದೇ, ಬ್ರಹ್ಮಜ್ಞಾನ ಬರೋದು ಅಂದ್ರೆ ಒಂದೇ. ಸೈ ಏಕಕಾಲಕ್ಕೆ ಎರಡು ಗೊತ್ತಾಗುತ್ತೆ. ದೀಪ ಹಚ್ಚಿದ ತಕ್ಷಣ ಎರಡು ಕಾಣುತ್ತೆ. ಏನೋ ದೀಪನೂ ಕಾಣುತ್ತೆ, ಉಳಿದ ಪದಾರ್ಥನೂ ಕಾಣುತ್ತೆ. ದೀಪ ತೋರಿಸಿ ಹಚ್ಚಿಬಿಟ್ಟ, ದೀಪನೇ ಕಾಣ್ತಿದ್ದೀರಿ ಫಸ್ಟ್ ಹಚ್ಚಿದ, ಕಷ್ಟಪಟ್ಟು ಹುಡುಕಿ ದೀಪ ಹಚ್ಚಿದ, ಅದು ಕಾಣಿಸ್ತೀವಿ. ಅದ್ರ ವೃದ್ಧೆಲ್ಲ ಕಾಣಿಸೋ ಶುರುವಾಯಿತು. ಆ ಥರ ದೀಪ ಪರ್ಪಸ್ ಆಯ್ತು, ದೀಪನೂ ತೋರಿಸ್ತಾ ಬೇರೆ ಪದಾರ್ಥ ತೋರಿಸುತ್ತಾ. ಆ ತರಹ ಇವತ್ತು ಸ್ವರೂಪ ಜ್ಞಾನ ತನ್ನನ್ನು ತೋರಿಸ್ತಾ ದೇವ್ರನ್ನು ತೋರಿಸ್ತಾ. ಆ ದೀಪ ಇವತ್ತು ಎಲ್ರಿಗೆಲ್ಲ ಗೊತ್ತಾಗೋದಿಲ್ಲ. ಅಪರೋಕ್ಷ ಜ್ಞಾನಗಳು ಏನು ತಿಳ್ಕೊಂಡ್ಬಿಡ್ತಾರೆ ಜನ? ಅಪರೋಕ್ಷ ಜ್ಞಾನಿಗಳು ಅಂದರೆ ಎಲ್ಲ ಗೊತ್ತಾಗುತ್ತೆ ಅವರಿಗೆ. ಏನು ಬೇಕಾದ್ರೂ ಮಾಡ್ತಾರೆ. ಸುಳ್ಳು ಕರೆಂಟ್ ಬಂದ ತಕ್ಷಣ ಇದಾಗ್ಬಿಡುತ್ತೆ. ಎಷ್ಟು ಬರುತ್ತೆ ಕರೆಂಟ್? ಇದು ಎಷ್ಟು ಹಾಕೊಂಡಿರ್ತಾರೆ ಅಷ್ಟೇ. ಎಷ್ಟು ಅದಕ್ಕಿಂತ ಜಾಸ್ತಿ ಬರೋದಿಲ್ಲ. ಅವರ ಸ್ವರೂಪಯೋಗ್ಯತೆ ಅಂತಕ್ಕಂಥ ಅಪರೋಕ್ಷ ಜ್ಞಾನ ಬರುತ್ತೆ ಹೊರತು ಹೆಚ್ಚು ಬರೋದಿಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಅಪರೋಕ್ಷ ಜ್ಞಾನಗಳು ಏನು ಬಂತಾಗ ತಾರತಮ್ಯ ಬಂತು. ಎಲ್ರಿಗೂ ಒಂದೇ ರೀತಿ ಅಪರೋಕ್ಷ ಜ್ಞಾನ ಬರೋದಾಗಿದ್ದರೆ ಏನು ಬೇಕಾಗಿದ್ದಿಲ್ಲ? ಎಲ್ಲ ಒಂದಾಗ್ಬಿಡುತ್ತೆ. ಅದು ವಿಶಿಷ್ಟಾದ್ವೈತ ಆಗ್ತಿತ್ತು, ಅದು ಸಾಧ್ಯ ಇಲ್ಲ. ಇವತ್ತು ಕರೆಂಟ್ ಬಂದ ತಕ್ಷಣ ಎಲ್ಲ ಹಚ್ಚಿಬಿಡೋದಿಲ್ಲ. ಇವರು ಹೀಟರೇ ಇಲ್ಲ, ಕರೆಂಟ್ ಬಂದರೂ ಅಷ್ಟೇ ಬಿಟ್ಟರು ಅಷ್ಟೇ. ಗೊತ್ತಾಯ್ತಾ? ಫ್ರಿಜ್ಜೇ ಇಲ್ಲ, ಬಂದರೂ ಅಷ್ಟೇ ಹೋದ್ರೂ ಅಷ್ಟೇ. ಇದ್ರೂ ಉಪಯೋಗ ಆಗುತ್ತೆ, ಅದು ಪವರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಹೇಗೋ ಸ್ವರೂಪ ಜ್ಞಾನ ಅಂದ ತಕ್ಷಣ ಅಪರೋಕ್ಷ ಜ್ಞಾನ ಏನೋ ತಿಳ್ಕೊಂಡ್ಬಿಟ್ಟಿದ್ದ. ಹಾಗಿದ್ರೆ ದೊಡ್ಡ ಅಪರೋಕ್ಷ ಜ್ಞಾನಿ ಸಣ್ಣ ಅಪರೋಕ್ಷ ಅಂತ ಕರೀತಾನೇ ಇರಲಿಲ್ಲ. ಅಪರೋಕ್ಷ ಜ್ಞಾನ ತಾರತಮ್ಯನೇ ಹೇಳ್ತಿರಲಿಲ್ಲ ಯಾರು ಕೂಡ. ಸ್ಪಷ್ಟ ತಾರತಮ್ಯ ಇರೋದ್ರಿಂದ ಅಪರೋಕ್ಷ ಜ್ಞಾನ ಅಂದ್ರೆ ಏನು? ತನ್ನ ಮನೆಗೆ ಎಷ್ಟು ಬೇಕು ಸೇರಿಸ್ಬೇಕು ಅಷ್ಟು ದೀಪ ಬಂದಾಗಲಿ. ಅಲ್ಲಿ ಏನು ಕಾಣಬೇಕು ಅಷ್ಟು ಕಾಣೋದು. ಎಷ್ಟಿದೆಯೋ ಅಷ್ಟೇ ಇರೋದು. ಆ ಶಕ್ತಿ ಲಿಮಿಟ್ ಇದೆ ಅವರು. ಆದ್ದರಿಂದ ಎಂದು ಕೂಡ ನಾವು ಎಲ್ಲರೂ ಈಕ್ವಲ್ ಅಂತ ತಿಳ್ಕೊಳ್ಳೋದು ಸಾಧ್ಯತೆ ಇರೋದಿಲ್ಲ. ಇರುತ್ತೆ ಹಿಂಗದೇ ಇರೋವರೆಗೂ ಇರುತ್ತೆ. ಬ್ರಹ್ಮವಾಯುಗಳು ಹೇಗಿದೆ ಅಂತ ಕೇಳಿದರೆ ದಗ್ಧ ಬಟಾಯ ಮಾಡಿ ಸುಮ್ಮನೆ ಹೆಸರಿಸ್ಬೇಡ್ತಿ ಅಂದ್ರೆ ಇರ್ತಾರೆ ಕೋರ್ ಹಿಡ್ಕೊಂಡು ಓಡಾಡ್ತಿರ್ತಾರೆ ಕೈ ಏನಾಗಿಲ್ಲ ಅವ್ರಿಗೆ ಪಾಪ ಅದೊಂದೇನದು ಲೀಲೆ ಇದ್ದಾಗತ್ತೆ ಆ ಥರ ಅವ್ರಿಗಿದೆಯ ಹೊರತು ಅವರಿಗೆ ಎಫೆಕ್ಟ್ ಏನೂ ಇಲ್ಲ ಅದು ಅದಕ್ಕೆ ದಗ್ಧ ಬಟಾಯ ಮಾಡ ಅಂತ ಕರೆ ಸುಮ್ಮನೆ ಹಾಕ್ಕೊಂಡ್ರೆ ಹಾಕಬೇಕು ಅವ್ರು ಇರ್ತಾರೆ ಪವರ್ ಇಲ್ಲ ಅದು ಡಸ್ಟ್ ಬರ್ಬ ಅಂತ ಹಾಕ್ಕೊಂಡಿದ್ದೀವಿ ಇರ್ತಾರೆ ಡಸ್ಟ್ ರೈಡ್ ಮಾಡ್ಬೇಕಾದ್ರೆ ವೆಹಿಕಲ್ ರೈಡ್ ಮಾಡ್ಬೇಕಾದ್ರೆ ಡಸ್ಟ್ ಬರಬಾರ್ದು ಹಾಕ್ಕೊಂಡಿದ್ದೀವಿ ಅಷ್ಟೇ ಪವರ್ ಕಣ್ಣಿಗೇನು ಪ್ರಾಬ್ಲಮ್ ಇಲ್ಲ ಅಷ್ಟೇ ಏನು ಮಾಡ್ತದೆ ಪ್ರತಿಜ್ಞಾನ ಇರ್ತದೆ ಎಷ್ಟು ಮಿನಿಮಮ್ ದೇಹ ಬಂದಾಗೆಲ್ಲ ಏನಾಗುತ್ತೆ ಉದಾಹರಣೆಗೆ ಎಲ್ಲರಿಗೂ ಕಣ್ಣಿದೆಯಾ ಎಲ್ಲರಿಗೂ ಕಣ್ಣಿದೆಯಾ ಈಗ ಎಲ್ಲರಿಗೂ ಕಿವಿ ಇದೆಯಾ ಅದೇ ಥರ ಲಿಂಗದಲ್ಲಿದ್ದಾಗ ಎಲ್ಲ ಇದ್ರೂ ಏನಾಗೋದಿಲ್ಲ ಅವೆಲ್ಲ ಕೂಡ ಯಾವ ಫಂಕ್ಷನ್ ಮಾಡೋಕ್ಕಾಗೋದಿಲ್ಲ ಸೂರ್ಯೋದಯ ಕೊಟ್ಟಾಗಲೇ ಫಂಕ್ಷನ್ ಮಾಡೋದು ಸ್ಥೂಲದೇಹ ಇಲ್ಲ ಅದಕ್ಕೆ ಸಾಧನೆ ಸೇರಿದೆ ಅದಕ್ಕೆ ಸಾಧನೆ ಮಾಡೋಕ್ಕೆ ಬರೋದಿಲ್ಲ ಮನಸ್ಸಿಂದ ಎಷ್ಟು ಸಾಧನೆ ಅಷ್ಟೇ ಹೊರತು ಹೊರಗಿನ ಸಾಧನೆ ಮಾಡೋಕ್ಕೆ ಬರೋದಿಲ್ಲ ಆ ರೀತಿ ಬರ್ತಾನಪ್ಪ ಈಗ ಕಾರ್ಪೆಂಟರ್ ಬರ್ತಾನೆ ಏನೋ ಕೆಲಸ ಇಡ್ತಾರೆ ಒಂದು ಆಪರೇಟ್ ಇನ್ಸ್ಟ್ರೂಮೆಂಟ್ಸಲ್ಲಿ ಏನು ಮಾಡ್ತಾರೆ ಮೆಟೀರಿಯಲ್ ಏನು ಮಾಡ್ತಾರೆ ಟೂಲ್ಸೇ ಇಲ್ಲ ಅವನು ಮಾಡೋಕ್ಕೆ ಬರೋದಿಲ್ಲ ಅವನು ಯಾವ ಕೆಲಸ ಮಾಡ್ತಾನವನು ಟೂಲ್ಸ್ ಕೊಟ್ಟರೆ ಮಾತ್ರ ಸಾಧನೆ ಸರಿಯಿಲ್ಲ ಅಂದರೆ ಏನೋ ಟೂಲ್ಸ್ ಕೊಟ್ಟಾಗ ಲೆಕ್ಕ 11 ಟೂಲ್ ಕೊಟ್ಟರೆ ಬರಬಾರ್ದು 11 ಟೂಲ್ ನೋಡಿ ಎಂತೆಂಥ ಟೂಲ್ಗಳವೆಲ್ಲ ಒಂದಕ್ಕಿಂತ ಒಂದು ಜೋರು ಇದೆ ಆಗಿಲ್ಲ ಒಂದೊಂದು ಹೋದರೂ ಕೂಡ ಟೂಲ್ ಕಡಿಮೆ ಆಯಿತು ಒಂದು ಸ್ಕ್ರೂ ಡ್ರೈವರ್ಗಳ ಕೆಲಸ ನಿಂತು ಹೋಗ್ಬಿಡುತ್ತೆ ಅಷ್ಟೇ ಅದು ಬೇಕಾದ ಸ್ಕ್ರೂ ಡ್ರೈವರ್ ಕಟಿಂಗ್ ಬೇರೆ ಬೇರೆ ಇದು ಎಷ್ಟು ವೆರೈಟಿ ಇದೆ ಅದು ಒಂದಿಲ್ಲದೆ ಹೋದರೂ ಕೂಡ ಕೆಲಸ ಆಗೋದೆ ಅವನು ಎಲ್ಲಿ ಎರಡು ಬೇಕು ಅವನಿಗೆ ಒಂದು ಜಾಗ ಬೇಕು ಎಲ್ಲ ಟೂಲ್ಸ್ ಇದೆ ಎಲ್ಲ ಇದೆ ಜಾಗನೇ ಇಲ್ಲ ಆಕಾಶದಲ್ಲಿ ಮಾಡ್ಬೇಕಂತ ಕೇಳ್ತಾರೆ ಸಾಧ್ಯ ಇಲ್ಲ ಅದಕ್ಕೆ ಅಧಿಕರಣ ಬೇಕು ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಕ್ ವಿಧಂ ಕರಣ ಅಂದರೆ ಟೂಲ್ಸ್ ಅವೆಲ್ಲ ಕೂಡ ಕರಣಂಚ ಪೃಥಕ್ ವಿಧಂ ಅದೇ ರೀತಿ ವಿವಿಧಾಚ ಪೃಥಕ್ ಚೇಷ್ಟಾ ದೈವಂಚೈವಾತ್ರ ಪಂಚಮಂ ವಿವಿಧಾಚ ಎಲ್ಲ ಇಟ್ಕೊಂಡ ಪೃಥಕ್ ಚೇಷ್ಟನೇ ಇಲ್ಲ ಮುಂದೆ ಎಲ್ಲ ಟೂಲ್ಸ್ ಇದೆ ಜಾಗ ಎಲ್ಲ ಇದೆ ನಿದ್ದೆ ಹೊಡೆದ ಕೂತ್ಬಿಟ್ಟಿದ್ದಾನೆ ಏನು ಮಾಡಬೇಕು ಅದಕ್ಕೆ ವಿವಿಧಾಚ ಪೃಥಕ್ ಚೇಷ್ಟಾ ಫೈನಲ್ ಏನು ದೈವಂಚೈವಾತ್ರ ಪಂಚಮಂ ಅದು ಫೈನಲ್ ಒಳ್ಳೆ ಟೀ ಕೊಟ್ಟು ಹೊಡೆದ ಎರಡು ಹೋಳಾಗುತ್ತೆ ಏನು ಮಾಡ್ತೀರಿ ಅಲ್ಲಿಗೆ ಅವ್ರು ಮಂಟಪ ಮಾಡೋಕ್ಕೆ ಅಂತ ಕೊಟ್ಟರೆ ಎರಡು ಪೀಸ್ ಪೀಸ್ ಆಯ್ತು ದೈವಂಚೈ ಮಾತ್ರ ಪಂಚ ಎಂದೂ ಹೇಗಾಗಿದೆ ಇವತ್ತು ಹೇಗಾಗಿ ಶುರು ಮಾಡಿದರೆ ಅದೃಷ್ಟ ಇಲ್ಲ ಅವರು ದೇವರ ಅನುಗ್ರಹ ಇಲ್ಲ ಹೋಯ್ತು ಯಥಾಗ್ನಿ ಅಥೈಷಾಂ ಕರ್ಮಕರ್ತೃಣಾಂ ಭೋಕ್ತೃಣಾಂ ಸುಖ ದುಃಖಯೋ ಇನ್ನು ಮುಗುದಿಲ್ಲ ಇನ್ನು ಪಿಶಾಚವಸ್ಥಿತ ಮಾಯಾ ಆಚಾರ ಮಾತ್ರನೇ ಕೋಟ್ ಮಾಡ್ತಾರೆ ಸ್ವರೂಪ ಜ್ಞಾನೇನ ಇವ ಸ್ವಸ್ವರೂಪಂ ಅಪಿ ಈಶ್ವರಾಧಿಕಂ ಚ ಅನುಭವತಿ ನೋಡಿ ಸ್ವರೂಪ ಜ್ಞಾನದಿಂದನೇ ತನ್ನ ಸ್ವರೂಪವನ್ನು ದೇವರನ್ನು ಎಲ್ಲವನ್ನೂ ಅರ್ಥ ಮಾಡ್ಕೋತಾನೆ ಪೂರ್ತಿ ಬರೋದು ಯಾವಾಗದು ಮುಕ್ತೋ ವಿಶೇಷ ಮುಕ್ತಿಯಲ್ಲಿ ಲಿಂಗದೇಹನೇ ಇಲ್ಲ 100% ಗಾನ್ ಇದೆ ಯಾಕೆ ನಿರಿಂಧನ ಲಿಂಗದೇಹನೇ ಇಲ್ಲ ಅಂದಮೇಲೆ ಇದೆಲ್ಲ ಕಾರಣ ಯಾವ ಯಾತಕ್ಕೆ ಬಂದಿರೋದ್ರೆಲ್ಲ ಲಿಂಗದೇಹನೆ ಹೋದ್ಮೇಲೆ ಏನಾಯ್ತು ಈಗ ಕಾರಣ ವಿನಾಶೆ ಕಾರ್ಯನಾಶ ಕಾರಣನೇ ಹೋಯಿತು ಅಂದರೆ ಮುಗಿದೋಗ್ತಾರೆ ಇತಿ ಪ್ರಮಾಣ ಪಿಶಾಚವಸ್ಥಿತ ಯಾರು ಬೆಂಕಿ ಹತ್ತಿರ ಫಸ್ಟ್ ಏನು ಮಾಡ್ತಾರೆ ಆರಿಸೋರು ತೋರಿಸಿ ನೋಡ್ತಾರೆ ಇಮಿಡಿಯೇಟ್ ಆ ಕಡೆ ಎಲ್ಲಿಂದ ಹತ್ತಿದೆ ಅದನ್ನು ಆರಿಸಿಬಿಟ್ರೆ ನ್ಯಾಚುರಲಿ ಹೋಗುತ್ತೆ ಇದು ಈ ಕಡೆ ಮಾಡಿದ್ರೆ ಹತ್ತಾನೆ ಇರ್ತದೆ ಬರ್ತಾನೆ ಇರ್ತದೆ ಆ ಥರ ಇದು ಸ್ಟೋರೂಮ್ ಫಸ್ಟ್ ಪಂಕ್ಚರ್ ಹಾಕ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ರುಗ್ತಾರೋ ನೀರಲ್ಲಿ ಇಟ್ಟು ಇದು ಮಾಡಿ ಇಲ್ಲಿ ಬುಗ್ ನೋಡ್ತಾರಲ್ಲ ಅದೆಲ್ಲ ಕೂಡ ಲೊಕೇಟ್ ಮಾಡಿ ಎಲ್ಲ ಇಡೀ ಒಂದು ಪೇಸ್ಟ್ ಮಾಡಿಬಿಟ್ರೆ ಹೇಗಿರ್ಬೇಕು ಅದು ಕರೆಕ್ಟ್ ಲೊಕೇಟ್ ಮಾಡಿ ಹೇಗಿಡಬೇಕು ಆ ಥರ ಮಾಡ್ತಾರೆ ಪಿಶಾತ್ಯವಸ್ಥಿತ ಮಾಯಾತು ಉಚ್ಯತೆ ಜೀವಗಾ ಸದಾ ದಹ್ಯಂತೆ ತದ್ಗುಣ ಸರ್ವೇ ಸಾಚ ಪ್ರಾತಿಸ್ವಿಕಿ ನರೇ ಪಿಶಾಚವತ್ಸ್ಥಿತ ಮಾಯಾತು ಉಚ್ಯತೆ ಜೀವಗಾ ಸದಾ ಪಿಶಾಚಿ ಅಂತ ಗಂಟು ಬಿದ್ದಿರ್ತಕ್ಕಂಥ ಮಾಯಾ ಜೀವನ ನಡ್ಕೊಂಡ್ಬಿಟ್ಟಿರುತ್ತೆ ಪಿಶಾಚಿ ಒಳಗೆ ಸೇರಿದಾಗ ದಹ್ಯಂತೆ ತದ್ಗುಣಾಸ್ತರವೇ ಸಾಚ ಪ್ರಾತಿಸ್ವಿಕಿ ನರೇ ಇದು ಹೇಗಿದೆ ಗೊತ್ತಾ ಪ್ರಾತಿಸ್ವಿಕಿ ಅಂದ್ರೇನು ಇಂಡಿವಿಜುವಲ್ ವೈಸ್ ಇದೆ ಪ್ರತಿಯೊಬ್ಬರು ಪ್ರತ್ಯೇಕ ಇದೆ ಅರ್ಥ ಆಯ್ತಾ ಈಗ ಉದಾಹರಣೆ ಏನು ಹೇಳ್ಬೋದು ಈಗ ನಾವೆಲ್ಲ ಕೂತಿದ್ದೇವೆ ಈಗ ಲೈಟ್ ಬಂದು ಎಲ್ಲರಿಗೂ ಕಾಣಿಸ್ಬಿಡುತ್ತೆ ಸೌತಾನೆ ಸೊ ಲೈಟ್ ಹಾಕಿದ ತಕ್ಷಣ ಎಲ್ಲರಿಗೂ ಕಾಣಿಸ್ತೋ ಇಲ್ಲೋ ಒಬ್ಬರಿಗೆ ಅಪರೋಕ್ಷ ಜ್ಞಾನ ಆದ ತಕ್ಷಣ ಎಲ್ರಿಗೆ ಜ್ಞಾನ ಬರೋದಿಲ್ಲ ಅಂತ ಪ್ರಶ್ನೆ ಇದೆ ಒಬ್ಬರಿಗೆ ಅಪರೋಕ್ಷ ಜ್ಞಾನ ಆಯ್ತಪ್ಪ ಈಗ ಎಲ್ರಿಗೂ ಜ್ಞಾನ ಬಂದ್ಬಿಡಲಿ ಅಂತ ಕೇಳಿದ್ರೆ ಬರೋದಿಲ್ಲ ಹೇಗಿದೆ ಇದು ಕ್ಯಾಟ್ರಾಕ್ಟ್ ಇದೆ ಒಂದೊಂದು ಕಣ್ಣೊಳಗಿದೆ ಅದೀಗ ಪ್ರತಿಯೊಬ್ಬನಿಗೆ ಆಪರೇಷನ್ ಮಾಡಬೇಕು ಹೊರತು ಒಬ್ಬನು ಮಾಡಿದ ತಕ್ಷಣ ಎಲ್ರಿಗೂ ಆಗೋದಿಲ್ಲ ಅರ್ಥ ಆಯ್ತಾ ಈಗ ಒಬ್ಬನಿಗೆ ಮಾಡಿದರೆ ಅವನಿಗೊಬ್ಬನಿಗೆ ಸರಿ ಹೋಗುತ್ತೆ ಬೇರೆ ಸರಿ ಹೋಗ ಪ್ರಾತಿಸ್ವಿಕಿ ಅಂತ ಕರೀತಾರೆ ಪ್ರತಿಯೊಬ್ಬ ಜೀವನಿಗೇನಿದೆ ಇಂಡಿವಿಜುವಲ್ ಅಜ್ಞಾನ ಇದೆ ಅದರಿಂದ ಏನಾಗಬೇಕು ಅವನಿಗೆ ಅವನು ಸಾಧನೆ ಮಾಡ್ಕೊಂಡು ಏನು ಮಾಡಬೇಕು ಅದನ್ನು ಕಳ್ಕೋಬೇಕು ಅವನಿಗೆ ಅಪರೋಕ್ಷ ಜ್ಞಾನ ಬರಬೇಕು ಅವಾಗ ಅವನ ಪರ್ಪಸ್ ಸರ್ವ್ ಆಗುತ್ತೆ ಹೊರತು ಉಳಿದವರಿಗಿಲ್ಲ ಅರ್ಥ ಆಯ್ತು ಒಂದೇ ಕ್ಲಾಸ್ನಲ್ಲಿ ಒಬ್ಬನೇ ಪಾಸ್ ಉಳಿದವ್ರು ಫೇಲ್ ಆಗ್ಬೋದಲ್ಲ ಕ್ವೆಶನ್ ಪೇಪರ್ ಏನಾಗಿದೆ ಈಗ ಕ್ವೆಶನ್ ಪೇಪರ್ ಕಾಮನ್ ಆಗಿದ್ದರೂ ಕೂಡ ಅವ್ನು ಬಿಡಿಸ್ಬೇಕಾದ ಯಾರು ಅವನು ಇಂಡಿವಿಜುವಲ್ ಜ್ಞಾನಕ್ಕೆ ತಕ್ಕಂತೆ ಮಾತ್ರ ಬಿಡಿಸ್ತಾರೆ ಅದು ಹೇಗೋ ಆ ರೀತಿ ಕೆಲವು ಮಾಸಲ್ಲಿ ನೀರು ಬಂದರೆ ಎಲ್ಲರಿಗೆ ಒಟ್ಟಿಗೆ ಬಂದ್ಬಿಡುತ್ತೆ ಆಗ ಇದು ಹಾಗಲ್ಲ ಇದು ಜ್ಞಾನದ ರೀತಿಯೇ ಬೇರೆ ಆ ರೀತಿಯೇ ಬೇರೆ ಅವನೊಂದು ಸ್ವತಃ ಸಾಧನೆ ಮಾಡಿ ತಗೋಬೇಕೆ ಹೊರತು ಇಲ್ಲಿ ತೊಳೆದಕ್ಕೆ ಬರೋದಿಲ್ಲ ಪ್ರಾತಿಸ್ವಿಕಿ ಇದೆ ಅದ್ವೈತ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಈಗ ಒಬ್ಬ ಬ್ರಹ್ಮ ಜೀವನ ಆಗಿದ್ದಾನೆ ಅಂತ ಹೇಳ್ತೀರಿ ಸರಿ ಆಗಿದ್ದರೆ ಒಬ್ಬನಿಗೆ ಜ್ಞಾನ ಬಂದರೆ ಎಲ್ಲರಿಗೂ ಜ್ಞಾನ ಬಂದ್ಬಿಡ್ಬೇಕಲ್ಲ ಹೌದಲ್ಲ ಎಲ್ಲರಿಗೂ ಜ್ಞಾನ ಬರೋ ಸಿಟ್ಟಿಲ್ಲ ಬಿಕಾಸ್ ಯಾರು ಆಲ್ ಏನೋ ಭೇದ ಒಪ್ಪಿಕೊಂಡ್ರೆ ತಾನೇ ಪ್ರಾತಿಸ್ವಿಕಿ ಬರೋದು ಇಂಡಿವಿಜುವಲ್ಸ್ ಬೇರೆ ಬೇರೆ ಅಂತ ಆದರೆ ಒಬ್ಬೊಬ್ಬರಿಗೆ ಪ್ರತ್ಯೇಕ ಅಜ್ಞಾನ ಇರೋದ್ರಿಂದ ಅವರೊಬ್ಬರಿಗೆ ಹೋಗೋದ್ರಿಂದ ಅಪರೋಕ್ಷ ಜ್ಞಾನಿ ಅದನ್ನು ಮುಕ್ತನಾಗ್ತಾನೆ ಉಳಿದು ಹಾಗೆ ಕೂತ್ಬಿಡ್ತಾರೆ ಬಟ್ ಅಲ್ಲಿರೋದೇ ಒಬ್ಬ ಬ್ರಹ್ಮ ಸೊ ಒಬ್ಬನಿಗೆ ಯಾರಿಗೆ ಅಪರೋಕ್ಷ ಜ್ಞಾನ ಆದರೂ ಕೂಡ ಏನಾಗ್ಬೇಕಾಗ ಎಲ್ರಿಗೂ ಆಗ್ಬಿಡೋ ಕಷ್ಟ ಯಾಕಾಗಿಲ್ಲ ಆಗಿದ್ರೆ ಏನು ಹೇಳ್ಬೇಕಾ ಅಲ್ಲಿ ಭೇದ ಹೇಳ್ಬೇಕು ಮತ್ತೆ ಈಗ ಏನೋಡು ಮಾಡಬೇಕು ನಮಗಿಂತ ಜಾಸ್ತಿ ಭೇದ ಒಪ್ಪಬೇಕು ಅವರು ತಮಾಷೆ ಅಂದರೆ ನಾವು ಎಷ್ಟು ಭೇದ ಒಪ್ತೀವೋ ಅವ್ರು ಏನು ಮಾಡ್ಬೇಕು ಅದಕ್ಕಿಂತ ಜಾಸ್ತಿ ಭೇದ ಒಪ್ಪಬೇಕು ಅದಕ್ಕೆ ಆಚಾರ ಹೇಳಿದ್ರು ಒಂದು ಜಗತ್ ಸುಳ್ಳು ಅನ್ಬೇಕಾದ್ರೆ ಏನು ಮಾಡಬೇಕು ಎರಡು ಜಗತ್ ಸತ್ಯ ಅಂತ ಒಪ್ಪಬೇಕು ಅಂತ ಹೇಳ್ತಾರೆ ಗೊತ್ತಾಯ್ತು ಅಂತ್ಯಕಲ್ಪಿತ ತ್ವೇಜ ಜಗತಃ ಸತ್ಯಂ ಜಗದ್ವಯಂ ಅಪೇಕ್ಷಿತ ಒಂದು ಜಗತ್ತು ಸುಳ್ಳು ಅನ್ಬೇಕಾದ್ರೆ ಏನು ಮಾಡಬೇಕು ಎರಡು ಜಗತ್ ಸತ್ಯ ಅಂತ ಒಪ್ಪಬೇಕು ಸತ್ಯ ಹೇಳೋದು ಭಾರಿ ಸುಲಭ ಬುದ್ಧಿ ಬೇಕಾಗಿಲ್ಲ ಅದಕ್ಕೆ ಸುಳ್ಳು ಹೇಳ್ಬೇಕಾದ್ರೆ ಭಾರಿ ಬುದ್ಧಿ ಬೇಕು ಅವರಿಗೆ ಹೇಳಿದ್ ನೆನಪೇರೆ ಇಟ್ಕೊಂಡ್ರು ಒಬ್ಬರು ಮತ್ತೊಂದು ಹೇಳ್ಬಿಟ್ರೆ ಒಬ್ಬರು ಮುಂದೆ ಫಜೀತ ಆಗ್ಬಿಡುತ್ತೆ ಸತ್ಯದ ಟೆನ್ಷನ್ ಯಾಕೆ ಸತ್ಯ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ ಅಂದರೆ ವರ್ಕಿಂಗ್ ಜಾಸ್ತಿ ಅದಕ್ಕೆ ರಿಸಲ್ಟ್ ಜೀರೋ ವರ್ಕಿಂಗ್ ಭಾರಿ ಜಾಸ್ತಿ ಅದಕ್ಕೆ ಆದರೆ ಇದು ಹಾಗಲ್ಲ ಸತ್ಯ ಒಂದೇ ಯಾರು ಕೇಳಿದ್ರೆ ಒಂದೇ ಮಾತಷ್ಟೆ ಎಷ್ಟು ಸುಲಭ ಇರುತ್ತೆ ಆದರೆ ಸತ್ಯವಂತನಿಗೆ ಏನಿರೋದಿಲ್ಲ ಟೆನ್ಷನ್ ಯಾತಕ್ಕೆ ಇರೋದಿಲ್ಲ ಅಂದರೆ ಮ್ಯಾನಿಪುಲೇಟ್ ಮಾಡೋ ಯೋಚನೆ ಬರೋದಿಲ್ಲ ಅವನಿಗೆ ನಿಶ್ಚಿಂತೆಯಾಗಿರ್ತಾನೆ ಅದಕ್ಕೇ ಒಂದು ಸುಳ್ಳು ಸುಕ್ತಿ ರಹಿತ ಸುಳ್ಳು ಆಗಬೇಕಪ್ಪ ಈಗ ಒಂದು ಸುಕ್ತಿ ನೋಡಿದ್ರೆ ರಹಿತ ಕಂಡುಬಿಡ್ತು ಓ ಸುಳ್ಳು ಅಂತ ಗೊತ್ತಾಯ್ತು ಇಷ್ಟು ಬರಬೇಕಾದ್ರೆ ಒಂದು ಭ್ರಮೆ ಬರ್ಬೇಕಾದ್ರೆ ಏನಿರಬೇಕು ಅಂತ ಫಸ್ಟ್ ನಿಮಗೆ ಸುಕ್ತಿ ನೋಡಿರಬೇಕು ಒಂದು ಕಡೆ ನೀವೆಲ್ಲ ಒಂದು ಕಡೆಗೆ ರಹಿತನೂ ನೋಡಿರಬೇಕು ಅವೆರಡು ಫ್ಯಾಕ್ಟ್ ಆಗಿರಬೇಕು ಫಸ್ಟು ಮತ್ತು ಜೊತೆಗೆ ಇಲ್ಲೊಂದು ಸುಕ್ತಿ ಇರಬೇಕೀಗ ಇಲ್ಲಿ ಅದರಲ್ಲಿ ರಹಿತ ಕಾಣಬೇಕು ರಹಿತ ಕಾಣ ರಹಿತ ಎಲ್ಲೊಂದು ಕಡೆ ಇರಬೇಕು ಆ್ಯಕ್ಚುಲಿ ಅದು ಇಲ್ಲದ ರಹಿತ ಕಂಡು ಕಾಣೋದಿಲ್ಲ ಒಂದು ಶಕ್ತಿ ರಹಿತ ಪ್ರೂವ್ ಮಾಡಬೇಕಾದ್ರೆ ಒಂದು ರಿಯಲ್ ಶಕ್ತಿ ಬೇಕು ರಿಯಲ್ ರಜಿತ ಬೇಕು ಮಿನಿಮಮ್ ಬೇಕು ಇನ್ನೂ ಜಾಸ್ತಿ ಬೇಕು ಮಿನಿಮಮ್ ಬೇಕಿವೆಲ್ಲ ಸೊ ಒಂದು ಜಗತ್ತು ಸುಳ್ಳಾಗಬೇಕಾದ್ರೆ ಒಂದು ಜಗತ್ತು ಎಲ್ಲೋ ಇರಬೇಕು ಫಸ್ಟ್ ಅದು ಈ ಕಾಣೋದು ಒಂದು ಇರಬೇಕು ಮಿನಿಮಮ್ ಎರಡು ಬೇಕಾಯ್ತಲ್ಲ ಸೊ ನಾವು ಎಷ್ಟು ಸಿಂಪಲ್ ಒಪ್ಕೊಂಡಿದ್ದೀವಿ ಗೊತ್ತ ಒಂದೇ ಜಗತ್ತು ಒಪ್ಕೊಂಡಿರೋದು ನಾವು ಈ ಎರಡು ಜಗತ್ತು ಒಪ್ಕೋತೀರಿ ಸುಳ್ಳು ಹೇಳಕ್ಕೆ ಹೋಗಿ ಅಂತ ಹೇಳ್ತಾರೆ ಅದೇ ಆಗಿದ್ದಿಲ್ಲಿ ಪ್ರಾತಿಸ್ವಿಕಿ ಆದ್ದರಿಂದ ಒಬ್ಬರಿಗೆ ಹೋದರೆ ಇನ್ನೊಬ್ಬರಿಗೆ ಹೋಗೋದಿಲ್ಲ ಅದು ದಹ್ಯಂತೆ ತದ್ಗುಣ ಸರ್ವೇ ವಾ ಸಾಚ ಪ್ರಾತಿಸ್ವಿಕೀನರೇ ಇತಿ ಪ್ರಮಾಣ ವಚನಾದುಕ್ತಂ ಯುಕ್ತಂ ಅನೇನ ಬಾಹ್ಯಾಂತಃಕರಣಂ ನಶ್ಯತಿ ಸ್ವರೂಪಾಂತಃಕರಣಜನ್ಯ ಜ್ಞಾನೇನ ಸ್ವಸ್ವರೂಪಾಧಿಕಂ ಈಶ್ವರಂ ಚ ಅನುಭವತಿ ತೇತತ್ ಸಮ್ಯಕ್ ನಾವಗತಂ ಅಥೋ ಅನ್ಯತ್ ಪ್ರಮಾಣ ವಕ್ತವ್ಯಮಿತಿ ಎಂ ಶಂಕಾ ಬಾಹ್ಯಾಂತಃಕರಣಾಜನ್ಯಂ ಜ್ಞಾನಂ ನಶ್ಯತಿ ಮುಕ್ತಿಗೆ ಸ್ವರೂಪಜ್ಞಾನತೋ ಭೋಗಾನ್ ಭುಂಕ್ತೆ ಮುಕ್ತೌ ವ್ಯಥೇಷ್ಟತಃ ಇದೇ ಹೇಳಿ ಮುಕ್ತಿಯಲ್ಲಿ ಬಾಹ್ಯಾಂತಃಕರಣ ಜ್ಞಾನ ಇರೋದಿಲ್ಲ ಅದು ಕ್ಲಾರಿಫಿಕೇಶನ್ ಹಿಂದೆ ಕೊಟ್ಟಿದ್ದಕ್ಕೆ ಕ್ಲಾರಿಫಿಕೇಶನ್ ಕೊಡ್ರಿ ಜ್ಞಾನ ನಾಶವಾಗೋದಿಲ್ಲ ಬಾಹ್ಯಾಂತಃಕರಣಜನ್ಯವಾದ ಜ್ಞಾನ ನಾಶವಾಗುತ್ತೆ ಸ್ವರೂಪ ಜ್ಞಾನತೋ ಭೋಗಾನ್ ಭುಂಕ್ತೆ ಮುಕ್ತೌ ವ್ಯಥೇಷ್ಟತಃ ಸ್ವರೂಪ ಜ್ಞಾನದಿಂದಾಗಿ ಮುಕ್ತಿಯಲ್ಲಿ ಯಥೇಷ್ಟವಾದ ಭೋಗಗಳನ್ನು ಹೊಂತಾನೆ ಇತ್ಯನೇನ ಪರಿಹರ್ತವ್ಯ ಇತಿ ಜ್ಞಾತವ್ಯಂ ಏತಚ್ಛಬ್ದೇನ ದುಃಖಾದಿಹಿ ಅಪರೋಕ್ಷತೆಯ ಉಚ್ಯತೆ ಕ್ವಚಿತ್ ವಿಶ್ವಂ ಕ್ವಚಿತ್ ಬ್ರಹ್ಮ ಕ್ವಚಿತ್ ನಿಂದ್ಯಮಿತೀರ್ಯತೆ ಏತಚ್ಛಬ್ದೇನ ಏತತ್ತದ ಶಬ್ದ ಸಮಯ ನೋಡ್ಕೊಂಡು ಅರ್ಥ ಹೇಳಬೇಕಂತ ಎಷ್ಟರ್ಥ ಇದೆ ಅದಕ್ಕೆ ದುಃಖಾದಿಹಿ ಅಂತ ಒಂದು ಅರ್ಥ ಅಪರೋಕ್ಷತೆಯ ಉಚ್ಯತೆ ಈ ದುಃಖಾದಿಗಳು ಅಂತ ಹೇಳೋದಕ್ಕೋಸ್ಕರ ಕ್ವಚಿತ್ ವಿಶ್ವಂ ಜಗತ್ತನ್ನು ಏತದ್ ವಿಶ್ವಂ ಅಂತ ಕರಿಬಹುದು ಕ್ವಚಿತ್ ಬ್ರಹ್ಮ ಏತದ್ ಬ್ರಹ್ಮ ದೇವ್ರನ್ನ ಕರಿಬಹುದು ಕ್ವಚಿತ್ ನಿಂದ್ಯ ಮಿತಿ ಐತಿ ಅವು ಏತತ್ ಗೊತ್ತಲ್ಲ ಹಣೆ ಬರ ಅದಕ್ಕೆ ಹೇಳೋದಕ್ಕೂ ಬರುತ್ತೆ ಈಗ ಅನೇಕ ರೀತಿಯಲ್ಲಿ ಏತತ್ ಶಬ್ದ ಉಪಯೋಗಿಸ್ತಾರೆ ಇಲ್ಲೇನಿರಬೇಕು ಇಲ್ಲಿ ಏತತ್ ಅಂತ ಕೇಳಿದರೆ ಸ ಯಥಾಗ್ನಿಹಿ ಸ ಯದಾತ್ಮ್ಯಮೇತತ್ ಅಂತಿದೆ ಏತತ್ ಶಬ್ದಕ್ಕೆ ಅರ್ಥ ಇದೆ ಏತತ್ ಅಂದರೆ ನಿಂದ್ಯವಾಗಿರ್ತಕ್ಕಂಥ ಈ ಸಂಸಾರ ಹೋಗೋದಾಗ ಅಂತ ಅರ್ಥ ಇತಿ ವಚನಾದ ಏತತ್ ಶಬ್ದೇನ ದುಃಖಾಧಿಕ ಮಾತ್ರೋಚ್ಯತೆ ಇತಿ ಯುಕ್ತಂ ತಪ್ತ ಲೋಹಾಂಬು ನಾಶವತ್ ಭೇದಜ್ಞಾನ ವಿನಾಶ ಆತ್ಮೈಕತ್ವಮೇವ ನಾನಾತ್ಮಂ ಅತಏವ ತೇಷಾಂ ನಿತ್ಯತ್ವಂಚ ವ್ಯಾವಹಾರಿಕಮೇವ ವ್ಯಾವಹಾರಿಕಮೇವೇತಿ ಯತ್ ವ್ಯಾಖ್ಯಾನಂ ತದೂತಗ್ರಂಥ ವಿರುದ್ಧತ್ವಾ ದೃಶಾಂ ಪರಿಷದಿ ತ ಸಾಮಂಜಸ್ಯಂ ಧತ್ತೇ ಅದು ಬಿಟ್ಟು ಬೇರೆಯವ್ರು ಏನೋ ಅರ್ಥ ಹೇಳ್ತಾರೆ ಇವರೆಲ್ಲ ತಪ್ತ ಲೋಹಾಂಬು ನಾಶವತ್ ತಪ್ತ ಲೋಹಾಂಬು ನಾಶವತ್ ಅಂದ್ರೇನು ಒಂದು ತಗೊಂಡು ಚೆನ್ನಾಗಿ ಕಾದಿದೆ ಹೆಂಚು ಒಂದಿಷ್ಟೇನು ಮಾಡಿದ್ರು ನೀರು ತೊಗೊಂಡು ಹೀಗಂದ್ರು ಏನಾಯ್ತು ಅಲ್ಲಿಗೆ ಶಬ್ದ ಸರ್ರನ್ನ ಶಬ್ದ ಮಾಡಿ ಹೋಗ್ಬಿಡ್ತಾರೆ ಮತ್ತೆ ಆ ರೀತಿ ಹೋಗುತ್ತೆ ಅಂತ ತಗೊಳಕ್ಕೆ ಹೋಗಬಾರ್ದು ಅದು ಜಗತ್ತಲ್ಲಿ ಏನಾಗುತ್ತೆ ಎಲ್ಲ ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಸಂಬಂಧ ಏನು ಅರ್ಥ ಕೂಡೋದಿಲ್ಲ ಅಂತ ಹೇಳ್ತಾರೆ ಭೇದ ಜ್ಞಾನ ವಿನಾಶಾತ್ ಆತ್ಮೈಕತ್ವಮೇವ ನಾನಾತ್ವ ಆ ಭೇದ ಜ್ಞಾನ ಹೋಗಿಬಿಡುತ್ತೆ ಆತ್ಮೈಕತೆಯನ್ನು ಉಳ್ಕೊಂಡ್ಬಿಡುತ್ತೆ ಅಂತ ಹೇಳಬಾರ್ದು ಅತೈವ ತೇಷಾಂ ನಿತ್ಯತ್ವಂಚ ವ್ಯಾವಹಾರಿಕಮೇವ ಆದ್ದರಿಂದ ನೀವೆಲ್ಲ ವ್ಯಾವಹಾರಿಕ ಅಂತಲೂ ಹೇಳಬಾರ್ದು ಇಂಥ ವ್ಯಾಖ್ಯಾನ ಮಾಡ್ತಾರಲ್ಲ ಈ ರೀತಿ ವ್ಯಾಖ್ಯಾನ ಇದಕ್ಕೆ ಅದು ಉತ್ತರ ಗ್ರಂಥ ವಿರುದ್ಧತ್ವ ದೃಶಾಂ ಪರಿಷತ್ತಿನ ಸಾಮಂಜಸ್ಯಂ ಧತ್ತೆ ಮುಂದಿನ ಚೌಕಡಿ ವಿರೋಧ ಬರೋದ್ರಿಂದ ಅರ್ಥ ಮಾಡಕ್ಕೆ ಬರೋದಿಲ್ಲ ಅಂತೇಳಿ ವೈಶಾರದೀಸ ಅತಿವಿಶುದ್ಧ ಬುದ್ಧಿ ಧುನೋತಿ ಮಾಯಾಂ ಗುಣಸಂ ಪ್ರಸೂತಿ ಗುಣಾಂಶ ಸಂದಹ್ಯ ಯದಾತ್ಮ್ಯಮೇತತ್ ಸ್ವಯಂಚ ಶಾಮ್ಯತಿ ಅಸಮಿತ್ಯಥಗ್ನಿ ನಾವು ಹೊರ ನೋಡಿದರೆ ಯಾತಕ್ರಮ ಸ್ವರೂಪ ಕಾಣೋದಿಲ್ಲ ಅಂದರೆ ಸ್ವರೂಪ ಇರೋದೆಲ್ಲಿ ಒಳಗೆ ನಾವು ನೋಡ್ತಿರೋದೆಲ್ಲಿ ಹೊರಗೆ ಅದಕ್ಕೇನಾಗುತ್ತೆ ಕಾಣೋ ಚಾನ್ಸೇ ಇಲ್ಲ ಇಲ್ಲೇ ಈ ಕಡೆ ನೋಡಿದಾಗತ್ತೆ ಅಷ್ಟೇ ಅದಕ್ಕೆ ಕಣ್ಣು ಮುಚ್ಚಿ ಧ್ಯಾನ ಯಾತಕ್ಕೆ ಮಾಡಬೇಕು ಅಂದರೆ ಒಳಗೆ ಹೋಗುತ್ತೆ ನಾವು ಒಳಗೆ ಹೋದಾಗ ಮಾತ್ರ ಜ್ಞಾನ ಬರುತ್ತೆ ಅದಕ್ಕೆ ಧ್ಯಾನ ಅಂತೇಳಿ ದಿವಸ ಸ್ವಲ್ಪ ಧ್ಯಾನ ಮಾಡ್ತಿದ್ರೆ ಏನಾಗುತ್ತೆ ಒಂದು ಫೈನ್ ಡೇ ದೇವ್ರ ಕಾರಣಕ್ಕೆ ಅನುಕೂಲ ಆಗುತ್ತೆ ಒಳಗಿರೋ ವಸ್ತುನ ಹೊರಗೆ ಹುಡುಕಿದರೆ ಮೆಜೆಸ್ಟಿಕಲ್ಲಿ ಕಳ್ಕೊಳ್ಳೋದು ಹನುಮಂತಕದಲ್ಲಿ ಹುಡುಕಿದ್ರೆ ಏನು ಸಿಗುತ್ತೆ ಅದು ಅರ್ಥಾತ್ ಸಂಬಂಧ ಇದೆ. ನೋಡಿದ್ರೆ ತಕ್ಷಣ ಬೈತಾರೆ ಹುಚ್ಚ ಅಂದ್ಬಿಡ್ತಾರೆ. ಅದಕ್ಕೆ ದೇವರನ್ನು ಹೊರಗೆ ಕಾಣೋ ಪ್ರಯತ್ನ ಮಾಡೋದಾಗಲಿ ಒಂದು ಎಲ್ಲೋ ಕಾಣೋ ಪ್ರಯತ್ನ ಅರ್ಥ ಇಲ್ಲ. ಎಲ್ಲಿ ನೋಡ್ಬೇಕಾದ್ರೆ ಬಿಂಬರೂಪಿ ನೋಡಬೇಕು ಅಂತ ಆಯ್ತು. ಬಿಂಬರೂಪಿ ಎಲ್ಲಿದ್ದಾನೀಗ? ನಾವಿರೋದೆಲ್ಲಿ? ಫಸ್ಟು ಬಿಂಬರೂಪಿ ನಮ್ಮೊಳಗಿರೋ ಬಿಂಬರೂಪಿ, ನಾವಿರೋದೆಲ್ಲಿ? ದೇಹದೊಳಗೆ. ದೇಹ ಎಲ್ಲಿ ಹುಡುಕ್ಬೇಕಾಗಿದ್ರೆ? ಒಳಗೆ ಹುಡುಕ್ಬೇಕು. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ಹೊರಗೆ ಕಂಡು ಅಸ್ಮ ದೇವರು ಕಂಡ ಅಂತ ತಿರುಗಾಡಿ ಉಪಯೋಗ ಇಲ್ಲ ನಿಮಗೆ. ಅದಕ್ಕೆ ಅದು ಬಿಂಬರೂಪ ಅಲ್ಲ. ಅರ್ಥ ಆಯ್ತಾ? ಈಗ ಸೊ ಬಿಂಬರೂಪ ನೋಡ್ಬೇಕಾದ್ರೆ ಧ್ಯಾನ ಮಾಡಲೇಬೇಕು. ಅದು ಕಣ್ಣು ಮುಚ್ಚಿಕೊಳ್ಳೇಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಅಥೈಷಾಂ ಕರ್ಮಕರ್ತೃಣಾಂ ಭೋಕ್ತೃಣಾಂ ಸುಖ ದುಃಖಯೋಃ ನಾನಾತ್ವಂ ಅಥ ನಿತ್ಯತ್ವಂ ಲೋಕಕಾಲಾಗಮಾತ್ಮನಾಂ. ಅಥ ಯೇಷಾಂ ಕರ್ಮಕರ್ತೃಣಾಂ ಭೋಕ್ತೃಣಾಂ ಸುಖ ದುಃಖಯೋಃ ನಾನಾತ್ವಂ ಅಥ ನಿತ್ಯತ್ವಂ ಲೋಕಕಾಲಾಗಮಾತ್ಮನಾಂ. ಅಥ ಯೇಷಾಂ ಕರ್ಮಕರ್ತೃಣಾಂ. ಅದಕ್ಕೆ ಧನಕ್ಕೂ ಜ್ಞಾನಕ್ಕೆ ಏನು ವ್ಯತ್ಯಾಸ ಅಂದರೆ, ಧನ ಮನುಷ್ಯನ ಏನು ಮಾಡುತ್ತೆ? ಹೊರಗೆ ಇಳಿದು ಹೋಗ್ತಾನೆ, ಹೋಗ್ತಾನೆ, ಹುಡುಕ್ಬೇಕು ಮತ್ತೆ ಉಪಯೋಗಿಸ್ಬೇಕಾದ್ರೆ. ಉಪಯೋಗಿಸಿ ಎಲ್ಲಿ ಹೋಗ್ಬೇಕು ಅವನೀಗ? ಹೊರಗೆ ಹೋಗಿ. ಜ್ಞಾನ ಏನು ಮಾಡುತ್ತೆ? ಒಳಗೆ ಹಾಕಿಬಿಡುತ್ತೆ. ಸೊ ಜ್ಞಾನ ಅಂಬೋದು ಒಳಗೆ ಒಯ್ಯುತ್ತೆ, ಧನ ಅಂಬೋದು ಹೊರಗೆ ಒಯ್ಯುತ್ತೆ. ಅದಕ್ಕೇನೆ ಧನ ಮನುಷ್ಯನ ಕಲಿಯುಗದಲ್ಲಿ ಧನ ಜಾಸ್ತಿ. ಅದಕ್ಕೆ ಬಲುಬೇಗ ಏನು ಮಾಡುತ್ತೆ? ಅದು ಎಳೆದು ಹಾಕಿತು. ಅದು ವಿದ್ವಾಂಸ ಬಪ್ಪಿ ಕರ್ಸತಿ ಅಂತಾರಲ್ಲ, ಹಾಗೆ. ಧನ ಅಂದ್ರೇನು? ಸುಯೋಧನ, ದುರ್ಯೋಧನ. ಧನ ಇರೋದಲ್ಲಿಗೆ ಕಲಿ ಅಂದ್ರೇನು? ದುರ್ಯೋಧನ. ಆದ್ದರಿಂದ ಧನ ಮನುಷ್ಯನ ಏನು ಮಾಡುತ್ತೆ? ಹೊರಗುತ್ತೆ, ಎಲ್ಲ ರೀತಿ ಅನರ್ಥಕ್ಕೆ ಕಾರಣ. ಜ್ಞಾನ ಏನು ಮಾಡುತ್ತೆ? ತಕ್ಷಣವೇ ಒಳಗೆ ಹೋಗಿಸ್ಬಿಡುತ್ತೆ. ಎಷ್ಟು ಸುಲಭ. ಆದ್ದರಿಂದ ಜ್ಞಾನ ಯಾತಕ್ಕೆ ಬೇಕು ಅಂದರೆ ಒಳಗೆ ತೋರಿಸ್ತಕ್ಕಂಥ ವಸ್ತು ಜ್ಞಾನ ಒಂದೇ. ಇನ್ನೆಲ್ಲ ಡಿಸ್ಟರ್ಬ್ ಮಾಡುತ್ತೆ. ಧನ ಆ್ಯಕ್ಚುಲಿ ಏನು ಮಾಡ್ತಾವನನ್ನು ಡಿಸ್ಟರ್ಬ್ ಮಾಡ್ತಾ, ಆದ್ದರಿಂದ ಉಪಯೋಗಕ್ಕೆ ಬರೋದಿಲ್ಲ. ಮನ್ಯತೆ ಸರ್ವಭಾವಾನ ಸಂಸ್ಥಾ ಅಥ ಯೇಷಾಂ ಕರ್ಮಕರ್ತೃಣಾಂ ಭೋಕ್ತೃಣಾಂ ಸುಖ ದುಃಖಯೋಃ ಕರ್ಮಕರ್ತೃಣಾಂ ಒಂದು ಭೋಕ್ತೃಣಾಂ ಸುಖ ದುಃಖಯೋಃ ನಾನಾತ್ವಂ ಮತ ನಿತ್ಯತ್ವಂ ಲೋಕಕಾಲಾಗ ಮಾತ್ಮನ. ಆದ್ದರಿಂದನೇ ಕರ್ಮ ಮಾಡುವವರಾಗಲಿ ಸುಖ ದುಃಖ ಭೋಕ್ತೃಗಳಲ್ಲಿ ಏನಾಗಿದ್ದಾರೆ? ಭಿನ್ನ ಭಿನ್ನರಾಗಿದ್ದಾರೆ. ಒಬ್ಬನು ಸುಖ, ಇನ್ನೊಬ್ಬ ಒಬ್ಬನು ಸುಖವಾಗಿದ್ದಾರೆ, ದುಃಖ ಪಡ್ತಾ ಇದ್ದ. ಯಾತಕ್ಕೆ? ಇವರು ಒಂದೇ ಆಗಿದ್ದಿದ್ರೆ ಯಾವಾಗಲೂ ಏನಾಗಬೇಕಿತ್ತು ಎಲ್ರಿಗೂ? ಎಲ್ಲರೂ ಬರೀ ಸುಖ ಆಗಬೇಕಿತ್ತು, ಅಥವಾ ಬರೀ ದುಃಖ ಆಗಬೇಕಾಗಿತ್ತು. ಇಲ್ಲಿ ಒಬ್ಬರು ಬೇರೆ ಬೇರೆ ಆಗ್ತಿದ್ದಾರೆ ಏನರ್ಥ? ಅವ್ರ ಕರ್ಮ ಬೇರೆ ಬೇರೆ ಇದೆ ಅಂತ ಅರ್ಥ. ಕರ್ಮ ಬೇರೆ ಬೇರೆ ಇದೆ ಅಂದೇನರ್ಥ? ಅವ್ರ ಸ್ವರೂಪ ಬೇರೆ ಇದೆ ಅಂತ ಅರ್ಥ. ಅದಕ್ಕೊಂದು ನಮ್ಮ ಸ್ವರೂಪ ಕಾಣೋದಿಲ್ಲ. ಯಾವ್ದರಿಂದ ಕಾಣುತ್ತೆ ನೀವು ಸ್ವರೂಪ ತೊಂಬೋದು? ವಿದ್ಯಾರ್ಥಿ ದಡ್ಡ ಬುದ್ಧಿವಂತ ಅಂತ ನೋಡಿ ತಿಳ್ಕೊಳ್ಳೋದಿಲ್ಲ. ಏನು ಬರೆದಿರ್ತಾನಲ್ಲ ಅದು ನೋಡಿ ತಿಳ್ಕೊಬೇಕು. ಅದು ಬರೆದ ನೋಡ್ಕೊಂಡು ಹೇಗೆ ನಾವು ತೀರ್ಮಾನ ಮಾಡಬೇಕು, ಅವನೇನು ಮಾಡ್ತಾನೋ ಅದ್ರ ಮೇಲೆ ತೀರ್ಮಾನ ಮಾಡೋದು ಸ್ವರೂಪನಷ್ಟೇ. ಅದು ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಯೋ ಎ ಶ್ರದ್ಧ ಸಏವ ಸಹ ಅಂತ ಹೇಳಿದ್ರಿಂದ ನಾವು ಶ್ರದ್ಧೆನ ಒಳಗಿಂದ ನೋಡೋಕ್ಕೆ ನಮಗೆ ಶಕ್ತಿ ಇಲ್ಲ. ಅವನ ಕಾರ್ಯವನ್ನು ನೋಡಿ ತಿಳ್ಕೋಬೇಕಷ್ಟೇ, ಬೇರೆ ದಾರಿ ಇಲ್ಲ. ಈಶಾವಿತಿ ಪ್ರತ್ಯಕ್ಷ ಲೋಕ ಕಾಲ ಆಗಮಾತ್ಮನಾಂ. ಲೋಕ ಕಾಲ ಆಗಮಾತ್ಮನ ಮೂರು ಪದ ಇದೆ. ಲೋಕಾತ್ಮನಾಂ ಕಾಲಮಾತ್ಮನಾಂ ಆಗಮಾತ್ಮನಾಂ ಪ್ರತ್ಯಕ್ಷಂ ಅನುಮಾನಂ ಆಗಮಂಚ ಪ್ರಮಾಣಯತಿ. ಲೋಕ ಅಂದರೆ ಪ್ರತ್ಯಕ್ಷ, ಗೊತ್ತಾಯ್ತಾ? ಕಾಲ ಅಂತ ಹೇಳಿದರೆ ಅನುಮಾನ, ಆಗಮ ಆಗಮನೆ. ಲೋಕೇ ಕಾಲೇ ಆಗಮೇ ವೇದೇಚ ಆತ್ಮ ಮತಿರ್ಯೇಷಾಂತೆ ತಥಾ ತೇಷಾಂ. ಲೋಕ ಕಾಲ ಆಗಮಾತ್ಮರಿದ್ದಾರಲ್ಲ, ಲೋಕಕಾಲ ವೇದಜ್ಞಾನಮಿತ್ಯರ್ ವೇದಜ್ಞಾನಮಿತ್ಯರ್ಥ. ಅನೇನ ಜ್ಞಾನತಾರತಮ್ಯಂಚ ಸೂಚಿತಂ. ಇದು ಜ್ಞಾನತಾರತಮ್ಯನ ಸೂಚನೆ ಮಾಡಿದ ಹಾಗಾಯಿತು. ತಸ್ಮಾತ್ತು ಪುಣ್ಯಕರ್ಮ ಕರ್ತೃಣಾಂ ಪಾಪಕರ್ಮ ಕರ್ತೃಣಾಂ ಮಿಶ್ರಕರ್ಮ ಕರ್ತೃಣಾಂ ಅತಏವ ಸುಖ ದುಃಖ ಮಿಶ್ರ ಭೋಕ್ತೃಣಾಂ ಯೇಷಾಂ ನಾನಾತ್ವಂ ಯಥೇಷಾಂ ನಿತ್ಯತ್ವಂಚ ಮನ್ಯಸೆ ಜಾನಾಸಿ ಯದಿ ತ್ವಂ ತಸ್ಮಾನ್ನ ಮಯಾ ಭೇದ ಸಾಧನೆ ಪ್ರಯತನೀಯಂ ಇತ್ಯತಃ ಆತ್ಮಾಭೇದ ಅನುಪಪನ್ನಃ ಇತಿ. ಸುಖ ದುಃಖಗಳು ಬೇರೆಯಾಗಿವೆ ಅಂತ ಹೇಳಿದ ತಕ್ಷಣ ಕರ್ಮ ಬೇರೆಯಾಗಿದೆ ಅಂತ ಹೇಳಿದ ತಕ್ಷಣ ಮಾಡಿದವರು ಬೇರೆಯಾಗಿದ್ದಾರೆ ಅಂತ ಗೊತ್ತಾಗೋದ್ರಿಂದ ಭೇದ ಅಂಬೋದು ಸೆಲ್ಫ್ ಎಕ್ಸ್ಪ್ಲನೇಟರಿ. ಏನು ಕಷ್ಟಪಡಬೇಕಾಗಿಲ್ಲ ಹೇಳೋದಕ್ಕೆ. ದೇಹಾಪೇಕ್ಷಮನಿತ್ಯತ್ವಂ ಜೀವಾನಾಂ ಜನನಂ ತಥಾ ಸ್ವತಸ್ತ್ವಜಾಶ್ಚ ನಿತ್ಯಾಶ್ಚ ಭಾವಃ ಸುಖರೂಪಿಣಃ ಉತ್ತಮ ಜೀವಸಂಘಾಸ್ತು ನೀಚಾವೈ ನಿತ್ಯ ದುಃಖಿನಃ ಇತ್ಯತೋ ಅನಿತ್ಯತ್ವಂ ಜನನಂ ಸುಖೈಕ ಭೋಕ್ತೃತ್ವಂಚ ಯುಜ್ಯತೆ. ದೇಹಾಪೇಕ್ಷಂ ಅನಿತ್ಯತ್ವಂ ಜೀವಾನಾಂ. ಜೀವನ ಅನಿತ್ಯ ಅನಿತ್ಯ ಅಂತ ಯಾರು ಕರೆದಿದ್ರೆ ಜೀವನ ದೇಹ ಅನಿತ್ಯ ಅಂತ ಅಷ್ಟೇ ಅರ್ಥ. ಜನನಂ ತಥ, ಇಲ್ಲಿ ಹುಡ್ತಾನೆ ಹುಡ್ತಾನೆ ಅಂತ ಕರೆದ್ರೆ ಏನರ್ಥ? ದೇಹ ಹುಟ್ಟುತ್ತೆ ಅಂತ ಅಷ್ಟೇ ಅರ್ಥ. ಜೀವನಿಗೆ ಹುಟ್ಟು ಜೀವನಿಗೆ ಸಾವು ಅಂದರೆ ದೇಹಕ್ಕೆ ಹುಟ್ಟು ದೇಹಕ್ಕೆ ಸಾವು ಅಂತ ಅರ್ಥ. ಸ್ವತಸ್ತು ಅಜಾಸ್ತ್ಯ ನಿತ್ಯಾಸ್ತ್ಯ. ಸ್ವರೂಪದ ಜೀವನ ಏನಾಗಿದ್ದಾರೆ? ಅಜೋ ನಿತ್ಯ ಶಾಶ್ವತೋಯಂ ಪುರಾಣ. ಅವನಿಗೆ ಹುಟ್ಟಿಲ್ಲ ಸಾವಿಲ್ಲ ಮತ್ತು ಅನಂತ ಭಾವ ಅನಂತವಾಗಿದ್ದಾರೆ. ಸುಖರೂಪಿಣ ಸುಖರೂಪದಲ್ಲಿದ್ದಾರೆ ಯೋಗ್ಯರು. ಸುಖರೂಪಿಣ ಉತ್ತಮ ಸುಖರೂಪಿಣ ಜೀವಸಂಗ ಉತ್ತಮ ನೀಚಾವೈ ನಿತ್ಯ ದುಃಖಿನ ನೀಚರೆಲ್ಲ ಸದಾ ದುಃಖ ಪಡೋ. ಇತ್ಯತೋ ಅನಿತ್ಯತ್ವಂ ಜನನಂ ಸುಖೈಕ ಭೋಕ್ತೃತ್ವಂಚ ಯುಜ್ಯತೆ. ಇಯಂ ವ್ಯವಸ್ಥಾ ಕಸ್ಮಾದಿತಿ ತತ್ರಾಹ ಸರ್ವಭಾವಾನಾಹಿ. ಇದು ಒಂದೆರಡು ಕಡೆ ಅಲ್ಲ, ಇದು ಎಲ್ಲ ಕಡೆ ಏನಾಗಿದೆ, ಸರ್ವಭಾವಾನ ಮುಂದಿನ ಶ್ಲೋಕ. ಮನ್ಯಸೆ ಸರ್ವಭಾವಾನ ಸಂಸ್ಥಾ ಹಿ ಔತ್ಪತ್ತಿ ಕೀ ತಥಾ ತತ್ತದ ಕೃತಿಭೇದೇನ ಜಾಯತೆ ಭಿದ್ಯಚೆ ಚಚೀಹಿ. ಕಾಲ ಅಂತ ಅನುಮಾನ ಅಂತ ಮಾಡಿಬಿಟ್ರೆ ಕಾಲ ಶಬ್ದಕ್ಕೆ ಅರ್ಥ, ಯಾಕೆ ತಷ್ಟ ಗೊತ್ತಾಗೋದಿಲ್ಲ ಆದ್ದರಿಂದ ಕಾಲ ಯಾವಾಗಲೂ ಪ್ರತ್ಯಕ್ಷಕ್ಕೂ ಇವಾಗ ಪ್ರತ್ಯಕ್ಷಕ್ಕೇನು ವಿಶಿಷ್ಟ ಜಟಿತಿ ಜ್ಞಾನ ಗೊತ್ತಾಯ್ತಾ, ಇದು ಏನಾದ್ರು ಸ್ವಲ್ಪ ವ್ಯವಧಾನೇನ ಜ್ಞಾನ ಗೊತ್ತಾಯ್ತಿಲ್ಲ, ಅದರಿಂದ ತೀರ್ಮಾನ ಮಾಡ್ತಾರೆ ಒಂದು ವಿಷಯ ಪ್ರತ್ಯಕ್ಷ ಜನ್ಯನೋ ಆಗ ಅನುಮಾನ ತೀರ್ಮಾನ ಮಾಡೋದಕ್ಕೆ ಫೈನಲ್ ಆನ್ಸರ್ ಏನದು, ತಕ್ಷಣದಲ್ಲೇ ಜ್ಞಾನ ಬಂದರೆ ಏನದು ಪ್ರತ್ಯಕ್ಷ ಜಟಿತಿ ಅಂತ ಕರೀತಾರೆ. ಇದು ಸ್ವಲ್ಪ ಲೇಟಾಗಿ ಬಂದರೆ ಏನರ್ಥ, ಬುದ್ಧಿ ವ್ಯಾಪಾರ ಬರುತ್ತೆ, ವಿಳಂಬೇನ ವಿಳಂಬ ವ್ಯಾಪಾರ ಬಂದಲ್ಲೆಲ್ಲ ಏನಂತೆ ಅದಕ್ಕೆ ಕಾಲ, ಕಾಲತಃ ಜನ್ಯಮಾನಂ ಜ್ಞಾನಂ ಅನುಮಾನ ಜಾಯಮಾನವಾದ ಜ್ಞಾನ ಗೊತ್ತಾಯ್ತಾ. ಏವಮಪ್ಯತ್ರ ಸರ್ವೇಷಾಂ ದೇಹಿನಾಂ ದೇಹಯೋಗತಃ ಮನ್ಯಸೆ ಸರ್ವಭಾವಾನಾಂ ಸಂಸ್ಥಾಹಿ ಔತ್ಪತ್ತಿಕಿ ತಥಾ. ಎಲ್ಲ ಭಾವಗಳ ಸ್ವರೂಪ ಇದೆಯಲ್ಲ ಅದೇನು ಔತ್ಪತ್ತಿಕಿ, ಔತ್ಪತ್ತಿಕಿ ಅಂದ್ರೇನು ನ್ಯಾಚುರಲ್ ಅಂತ, ಉತ್ಪತ್ತಿ ಕಾಲದಲ್ಲೇ ಇದ್ದಿದ್ದಕ್ಕೆ ಏನಂತಾರೆ ಔತ್ಪತ್ತಿಕಿ, ಫ್ರಮ್ ಬರ್ತ್ ಅಂತಾರಲ್ಲ ಆ ಥರ, ಬರ್ತ್ ಅಂತ ಹೇಳಿದ್ರು ಒಂದೇ, ಸ್ವರೂಪ ಅಂದರು ಒಂದೇ. ಔತ್ಪತ್ತಿಕಿ ತಥಾ ಸ್ವಾಭಾವಿಕಿ, ಔತ್ಪತ್ತಿಕಿ ಶಬ್ದಕ್ಕೆ ಸ್ವಾಭಾವಿಕಿ. ಯಸ್ಮಾತ್ ಸರ್ವಭಾವಾನಾಂ ಜೀವಾನಾಂ ಸಂಸ್ಥಾ ವ್ಯವಸ್ಥಾ, ಅದೇ ತ್ರಿವಿಧ ಭವತಿ ಶ್ರದ್ಧಾ ಅಂದ್ರೆ ಒಂದೇ, ಈ ಒಂದು ಸರ್ವಭಾವಾನಾಂ ಶ್ರದ್ಧಾ ಅಂದ್ರೆ ಒಂದೇ. ದೇವಾಸುರಾದಿ ಶರೀರ ಭೇದೇನ ತಥಾ ಜಾಯತೆ ಜೀವಸಂಘ ತತ್ತದ ಆಕೃತಿ ಭೇದೇನ ಜಾಯತೆ. ಯಾವುದೋ ಏನಾಗಿ ಹುಟ್ಟುಬಿಡೋದಿಲ್ಲ, ಇದಕ್ಕಿಂತ ಮಾವಿನ ಗಿಡ ಬರೋದಿಲ್ಲ, ಏನಾಕಿರ್ಬೇಕು ಅದಕ್ಕೆ ಮಾವಿನ ಬೀಜನೇ ಹಾಕಿರ್ಬೇಕು, ಇದಕ್ಕಿಂತ ಬರೋದ್ ಬೇವಿನ ಬೀಜನೇ ಹಾಕಿರ್ಬೇಕು. ಅದಕ್ಕೆ ಒಳ್ಳೆಯವನು ಕೆಟ್ಟವನು ಅನ್ನೋದು ಓವರ್ನೈಟ್ ತೀರ್ಮಾನ ಆಗಿದ್ದಲ್ಲ, ಅದು ಹೇಗಿದೆ, ಅದು ಇಂದು ಹೋಗ್ತಾ 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 ಎಲ್ಲಿ ಎಂಡಾಗುತ್ತೆ, ಅದು ಸ್ವರೂಪದಲ್ಲೇ ಎಂಡಾಗುತ್ತೆ. ಇದು ಒಳ್ಳೆ ಸೈನ್ಸ್, ಇದು ಅರ್ಥ ಮಾಡ್ಕೊತಾ ಹೊರಟ್ರೆ ಸುಲಭವಾಗಿ ತಿಳ್ಕೋಬೋದು ಶಾಸ್ತ್ರಾರ್ಥ. ಏವಪ್ಯತ್ರ ಸರ್ವೇಷಾಂ ದೇಹಿನಾಂ ದೇಹಯೋಗತಃ, ಅದಕ್ಕೆ ಧೀಹಿ ಭಿದ್ಯತೆ ತತ್ತದ ಆಕೃತಿ ಭೇದೇನ, ದೇಹ ಭೇದ ಬುದ್ಧಿ ಭೇದ, ಸ್ವರೂಪ ಭೇದ ಬುದ್ಧಿ ಭೇದ ದೇಹ ಭೇದ, ಆದ್ದರಿಂದ ಎಲ್ಲ ಕಡೆ ಭೇದ ಏನ್ಮಾಡ್ತಾ ಇದೆ, ವರ್ಕ್ ಮಾಡ್ತಾ ಇದೆ. ಏವಮಪ್ಯತ್ರ ಸರ್ವೇಷಾಂ ದೇಹಿನಾಂ ದೇಹಯೋಗತಃ ಕಾಲಾವಯವತಃ ಸಂತಿ ಭಾವಾಜನ್ಮಾದಯೋ ಅಸಕೃತ್. ಏವಮಪ್ಯತ್ರ ಸರ್ವೇಷಾಂ ದೇಹಿನಾಂ ದೇಹಯೋಗತಃ ಕಾಲ ಅವಯವತಃ ಸಂತಿ ಭಾವಾಹ ಜನ್ಮಾದಯ ಅಸಕೃತ್. ಎಲ್ಲ ದೇಹಗಳಿಗೂ ಕೂಡ ಜನ್ಮಾದಿಗಳು ಬರೋದು ಹೋಗೋದು ಆಗ್ತಾ ಇರುತ್ತೆ. ನನ್ನ ದೃಶ್ಯಮಾನತ್ವಾತ್ ನಿತ್ಯಾನಾಮಪಿ ಜನ್ಮಾಧಿಕಮಸ್ತು ತನ್ಮಾಯಾಮಯಮಿತಿ ಮಾ ಶಂಕಿ ಇತ್ಯಾಹಿಯಮಪಿ. ಇತಿ ಜನ್ಮಾದಿಗಳು ಉಂಟು, ಇವು ಸುಳ್ಳಲ್ಲ ಇವೆಲ್ಲ ಕೂಡ. ಏವೋಪಿ ನಿತ್ಯತ್ವೇಪಿ ಅತ್ರ ಜನನಾದಿಲಕ್ಷಣ ಸಂಸಾರೇ ಸರ್ವೇಷಾಂ ದೇಹಿನಾಂ ಕಾಲಾವಯವತಃ ರಾತ್ರಿ ದಿನಾದಿ ಅವಚ್ಛಿನ್ನೇಷು ಕಾಲಾವವೇಷು ದೇಹಯೋಗತಃ ದೇಹಬಂಧೇನ ಜನ್ಮಾದಯೋ ಭಾವಾಹ ಅಸಂಕೃತ್ ಸಂತಿ ಪ್ರವಾಹತ ಸತ್ಯ ಇತ್ಯರ್ಥ. ದೇಹದ ಕಾರಣದಿಂದಾಗಿ ಜನ್ಮಾದಿಗಳು ಅಸಕೃತ್ ಅಂದರೆ ಬರೋದು ಹೋಗೋದು, ಅಸಕೃತ್ ಅಂದರೆ ಒಮ್ಮೆ, ಅಸಕೃತ್ ಅಂದರೆ ಒಂದು ಅನೇಕ ಸಲ ಬರೋದು ಹೋಗೋದು ಆಗ್ತಾ ಇದೆ. ದೇಹಾಪೇಕ್ಷ ಅನಿತ್ಯತ್ವ ಜೀವಾನಾಮಿತಿ ಏತತ್ ಅತ್ರಾಪಿ ಅನುಸಂಧೇಯಂ. ಆದ್ದರಿಂದ ಎಲ್ಲೆಲ್ಲಿ ಅನಿತ್ಯ ಅಂತ ಕರೆದಿರ್ತಾರೋ ದೇಹಾಪೇಕ್ಷಂ ಅಂತ ಕರೀತಾರೆ. ದೇಹಾಪೇಕ್ಷ ಅಂತ ಹೇಳಿದ ಹೊರತು ಬೇರೆ ಅಲ್ಲ. ಕೆಲವೊಮ್ಮೆ ಏನಾಗಿರುತ್ತೆ, ಜಾಬ್ ಪರ್ಮನೆಂಟ್, ಇವನ ಅಪಾಯಿಂಟ್ಮೆಂಟ್ ಟೆಂಪರರಿ. ಕೆಲವೊಮ್ಮೆ ಇವನು ಪರ್ಮನೆಂಟ್, ಜಾಬ್ ಟೆಂಪರರಿ. ಗೊತ್ತಾಯ್ತಿಲ್ಲ, ಗೌರ್ಮೆಂಟ್ ಏನು ಮಾಡ್ತಾರೆ, ಟ್ರಾನ್ಸ್ಫರ್ ಹಾಕ್ಬಿಡ್ತಾರೆ, ಜಾಬ್ ಪೋಸ್ಟ್ ಹೋದ ತಕ್ಷಣ ಏನು ಮಾಡ್ತಾರೆ, ಎತ್ತಾಕ್ಬಿಡ್ತಾರೆ. ಕೆಲವರು ಪೋಸ್ಟ್ ಇದೆ, ಇವನ ಅವಧಿ ಮುಂಚೆ ತೆಗೆದು ಹಾಕ್ಬಿಡ್ತಾರೆ. ಇವ್ರು ಟೆಂಪರರಿ ಅಪಾಯಿಂಟ್ಮೆಂಟ್ ಎಲ್ಲ ಪೋಸ್ಟ್ ಇದ್ರು ತೆಗೆದು ಹಾಕ್ತಾರೆ, ಆ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಪೋಸ್ಟ್ ಅವರು ಬೇರೆ ಕಡೆ ಹಾಕ್ತಾರೆ. ಅರ್ಥ ಆಯ್ತಾ, ಜೀವನ ಸ್ವರೂಪ ಬೇರೆ ಇದು ಬೇರೆ. ದೇಹಗಳೆಲ್ಲ ಏನದು ನಿತ್ಯ ಟ್ರಾನ್ಸ್ಫರ್. ಈ ಟ್ರಾನ್ಸ್ಫರ್ ಕೇಸ್ ಅರ್ಥ ಮಾಡ್ಕೊಂಡ್ರೆ ಅದೇ ರೀತಿ ಜೀವನ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾನೆ, ಬೇರೆ ಬೇರೆ ದೇಹಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಅವ್ನು ಕೇಳಿದ ಜಾಗ ಯಾವಾಗ ಕೊಡ್ತಾರೆ, ಕೇಳಿದ ಜಾಗ ಯಾವಾಗ ಕೊಡ್ತಾರೆ, ಎಲ್ಲ ಸರಿಯಾಗಿದೆ ಕೇಳಿಲ್ಲ ಹೋದ್ರೆ ಅನ್ವಾಡ್ ಬೇಡ ಅಲ್ಲಿಗೆ ಹಾಕ್ತೀವಿ ಫಸ್ಟ್ ಅಂತ ಹೇಳ್ತಾರೆ. ಶಿವತ್ರ ಸರಿಯಾದ ರೀತಿ ಬದುಕಿದ್ರೆ ಕೇಳಿದ ಜಾಗ ಕೊಡ್ತಾರೆ. ಅಂತ ಜನ್ಮ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುವೇ ಜನ್ಮ ಜನ್ಮ ಹೋಗ್ತಾ ಇವ್ ಕೊಟ್ಟಿದ್ರೆ ಏನು ಮಾಡಿದೆ ಆಚಾರ್ಯ ನಿನಗೆ, ಅವಾಗ ಒಂದು ಬಿಡ್ಬೋದಂತೆ. ಸ್ವಲ್ಪ ಆ ಶೋಕ ಹೇಳ್ತಿ ಅವ್ರು ತೇರು ಮಾಡಿಲ್ಲ, ಆದ್ದರಿಂದ ನಿನಗೆ ಕೊಡೋದಿಲ್ಲ ಅಂದರೆ ಬೋದು ಮಾಡಿ ತೋರಿಸ್ಬೇಕು. ಸರ್, ಟ್ರಾನ್ಸ್ಫರ್ ಕಾನ್ಸೆಪ್ಟ್ಗೂ ಜನ್ಮಾಂತರ ಕಾನ್ಸೆಪ್ಟ್ಗೂ ಬಂದಿವೆ ಸಂಬಂಧ ಇದೆ. ಅವರಿಂದ ಇಲ್ಲಿಲ್ಲ ಅಲ್ಲಿದ್ದಾರೆ ಅಂತ ಹೇಳ್ತಾರೆ, ಟ್ರಾನ್ಸ್ಫರ್ ರಿಟೈರ್ ಅಲ್ಲಿದ್ದಾರೆ ಅಂತ ಹೇಳಿ. ಅದೇ ನಿಜವಾಗ ಇಲ್ಲಿ ನಮ್ಮ ಕಡೆ ಹುಟ್ಟಿದ್ದಾನೆ ಈಗಾಗಲೇ ಅಷ್ಟೇ. ಜೀವನಾಶೆ ಇಲ್ಲ, ಈಗ ಪರ್ಮನೆಂಟ್ ಅಂತ ಹೇಳಿದ್ರೆ ಜೀವನಾಶೆ ಪ್ರಸಕ್ತಿ ಬರೋದಿಲ್ಲ. ಆ ರೀತಿ ಇದೆ ಟ್ರಾನ್ಸ್ಫರ್ ಫ್ರಮ್ ದೇಹ ಟು ದೇಹ, ಅಲ್ಲಿ ಪ್ಲೇಸ್ ಟು ಪ್ಲೇಸ್ ಇದ್ದಾಗೆ ದೇಹದಿಂದ ದೇಹಕ್ಕೆ ಬದಲಾಗ್ತಾ ಹೋಗ್ತಾನೆ. ಏವಂ ಅಪ್ಯತ್ರ ಸರ್ವೇ ನೋಡಿ, ಇಲ್ಲೂ ಕೂಡ ಬೆಂಗಳೂರಲ್ಲಿ ಸಿಟಿ ಅಲ್ವೆಲ್ಸ್ ಸಿ ಸಿ ಎಲ್ಲ ಬರುತ್ತೆ, ಹಳ್ಳಿಗೆ ಸಿ ಸಿ ಎ ಬರೋದಿಲ್ಲ. ಸೊ ಬ್ರಾಹ್ಮಣ ಧರ್ಮಕ್ಕೆ ಏನೇನಿದೆ ಸ್ಪೆಷಲ್ ಅಲ್ವೆಲ್ಸ್ಗಳೆಲ್ಲ ಇರು ಗೊತ್ತಾಯ್ತಾ, ಎಲ್ಲ ಅಲ್ವೆಲ್ಸ್ಗಳು ಅಲ್ಲಿದೆಲ್ಲ ಸಿಗೋದಿಲ್ಲ, ಬೇರೆ ಅಲವೆನ್ಸಲ್ಲಿ ಯಾವುದಿರೋದಿಲ್ಲ. ಕೆಲವು ಕಡೆ ಈ ಹೊಸ್ತಾಗಿ ಶುರು ಮಾಡಿದ್ದಾರೀಗ, ಬೇರೆ ಕಡೆ ಇವರು ಅದಕ್ಕೊಂದು ಅಲವೆನ್ಸ್ ಬೇರೆ, ಏನು ಏನೇ ಕೊಡೋ ಇದಕ್ಕೆ ಈಕ್ವಲ್ ಆಗಲ್ಲ. ಎಷ್ಟೇ ಕೊಟ್ಟರು ಕೂಡ ತಾತ್ಕೋತಿಕ್ಕಿರ್ತದೆ ಹೊರತು ಮ್ಯಾಕ್ಸಿಮಮ್ ಸಿಗೋದು ಎಲ್ಲಿ ಇವರಿಗೆ. ಬಟ್ ಬೇರೆ ಫೆಸಿಲಿಟಿ ಭಾಳ ಇದೆ ಬೆಂಗಳೂರಲ್ಲಿದ್ದಾಗ, ಅನೇಕ ಅನುಕೂಲ ಇದ್ದಾಗ ಬೇರೆ ಕಡೆ ಇರೋದಿಲ್ಲ. ಅದೇ ರೀತಿ ಬ್ರಾಹ್ಮಣದ ದೇಹದಲ್ಲಿ ಇರೋ ಅನುಕೂಲತೆಗಳು ಏನಿರೋದಿಲ್ಲ ಬೇರೆ ಅಲ್ಲೂ ಅಂಗ ಉನ್ನತಿ ಇತ್ಯಾದಿ ಇನ್ನೂ ಕಡಿಮೆ ಆಗ್ಬಿಡುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಒಳ್ಳೆ ಜಾಗ ಇಷ್ಟಪಡೋ ಹಾಗೆ ಒಳ್ಳೆ ದೇಹ ಬರಬೇಕು ಅನ್ನೋ ಅಪೇಕ್ಷೆ ಇದ್ದರೆ ಒಳ್ಳೆ ರೀತಿ ಬದುಕಬೇಕು ಅಂತ ಅರ್ಥ. ತದ್ ದೇಹ ಸಂಬಂಧೇನ ಜನ್ಮಾದಯೋ ಭಾವ ಅಸಕೃತ್ ಸಂತಿ ಪ್ರವಾಹತ ಸತ್ಯ ಇತ್ಯರ್ಥ. ತತ್ರಾಪಿ ಕರ್ಮಣಾಂ ಏವಮಪ್ಯತ್ರ ಸರ್ವೇಷಾಂ ದೇಹಿನಾಂ ದೇಹಯೋಗತಃ ಕಾಲಾವಯವತಃ ಸಂತಿ ಭಾವಾಃ ಜನ್ಮಾದಯ ಅಸಕೃತ್. ತತ್ರಾಪಿ ಕರ್ಮಣಾಂ ಕರ್ತುಃ ಅಸ್ವಾತಂತ್ರ್ಯಂ ಚ ಲಕ್ಷ್ಯತೆ ಭೋಕ್ತಶ್ಚ ಸುಖ ದುಃಖಾನಾಂ ಉನ್ವರ್ಥೋ ವಿವಶಂ ಭವೇತ್. ತತ್ರಾಪಿ ಕರ್ಮಣಾಂ ಕರ್ತುಃ ಅಸ್ವಾತಂತ್ರ್ಯಂ ಚ ಲಕ್ಷ್ಯತೆ. ಇಷ್ಟಪಟ್ಟ ತಾನೇ ಟ್ರಾನ್ಸ್ಫರ್ ಸೈನ್ ಮಾಡ್ಕೊಳ್ಳೋದು ಬರಲ್ಲ, ಯಾರು ಮಾಡಬೇಕು? ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಬೋದೇ ಹೊರತು ತಾನೇ ಸೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ದೇವರು ಪ್ರಾರ್ಥನೆ ಮಾಡ್ಬೋದೇ ಹೊರತು ಕೊಡೋದು ಮಾತ್ರ ಯಾರು? ಇವರು ನಮ್ಮ ಸ್ವಾತಂತ್ರ್ಯ ಇದ್ದೇ ಇದೆ. ಕೊನೆಗೆ ಏನಂತ ಹೇಳ್ತಾರೆ, ಟ್ರಾನ್ಸ್ಫರ್ ಸಿಕ್ತು, ಟ್ರಾನ್ಸ್ಫರ್ ಕೊಟ್ಟರು ಅಂತಾರೆ ಹೊರತು ನಾನೇ ಮಾಡ್ಕೊಂಬಿಟ್ಟೆ ಅಂತ ಹೇಳೋದಿಲ್ಲ. ನಾನೇ ಮಾಡ್ಕೊಂಬಿಟ್ಟಿದ್ರೆ ಕೇಸ್ ಆಗುತ್ತೆ, ಅಷ್ಟೇ, ಏನು ಉಪಯೋಗ ಬರೋದಿಲ್ಲ. ಅದೇ ರೀತಿಯೇ ಜೀವನಿಗೆ ಅಸ್ವಾತಂತ್ರ್ಯ ಎದ್ದು ಕಾಣಿಸ್ತಾ ಇದೆ. ಭೋಕ್ತಶ್ಚ ಸುಖ ದುಃಖಾನ. ಕೆಲಸ ಟ್ರಾನ್ಸ್ಫರ್ ಆಗಿರುತ್ತೆ, ಏನೋ ಮಾಡಿ ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ, ಅದಕ್ಕೆ ಅಪವೃತ್ತಿ ಪರಿಹಾರ ಆಗೋದು ಹಾಗೆ. ಟ್ರಾನ್ಸ್ಫರ್ ಆಗಿರ್ತದೆ ಸಂಬಂಧಪಟ್ಟು ಗೊತ್ತಿರ್ತಾರೆ, ಗಟ್ಟು ಬಿದ್ದು ಸರಿ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆಲ್ಲ ಒಳ್ಳೆಯವ್ರ ಸಾವಾಸಿಕ್ಕ ಏನು ಮಾಡ್ಕೊಂಡ್ಬಿಡ್ತಾನೆ, ಅಪವೃತ್ತಿ ಪರಿ ಮೋಹನ್ ದಾಸರ ಹತ್ರ ಅಪವೃತ್ತಿ ಪರಿಹಾರ ಅವ್ರಿಗೆ ಏನು ಕಾರಣ ಆಯಿತು? ಯಾರೋ ರಾಂಗ್ ಇದು ಬಂದುಬಿಟ್ಟಿತ್ತು ಪಾಪ, ಯಾರೋ ಟ್ರಾನ್ಸ್ಫರ್ ಹೆಸರು ಬಂದು ಏನೋ ರಿಲೀವ್ ಆಗಿಬಿಟ್ಟಿದ್ರು ಪಾಪ, ಮತ್ತೆ ರಿಪೋರ್ಟ್ ಮಾಡಿ ಶೊಡಾಗಾಯ್ತು ಅಷ್ಟೇ. ರಾಂಗ್ ಕೇಸ್ ಆಗಿತ್ತು, ಕೆಲವರದ್ದು ರೈಟ್ ಕೇಸ್ ಆಗಿದ್ದರು ಕೂಡ ಚೇಂಜ್ ಮಾಡೋಕ್ಕೆ ಬರೋದು. ಅಂಥದ್ದೇನಿಲ್ಲ ಹೋಗಿಬಿಟ್ರೆ ಕೆಲವು ವಿತ್ ಇಮಿಡಿಯೇಟ್ ಎಫೆಕ್ಟ್ ಲಿಫ್ಟ್ ಆಗ್ತಾಯಿರ್ತಾರೆ, ಇಮಿಡಿಯೇಟ್ ಎಫೆಕ್ಟ್ ಆ ಕ್ಷಣಕ್ಕೆ ತೆಗೆದುಬಿಡ್ತಾರೆ. ಕೆಲವರಿಗೆ ಟೈಮ್ ಕೊಟ್ಟಿರ್ತಾರೆ. ಅವೆಲ್ಲ ಲೋಕ ನಡೀತಿರೋದೆಲ್ಲ ಅದೇ ರೀತಿ, ಶಾಸ್ತ್ರದಲ್ಲಿ ಏನಿದೆಯೋ ಲೋಕದ ನಡೀತಿರೋದೇ ಅದು ಪೂರ್ತಿ ಹಾಗೆ. ಭೋಕ್ತಶ್ಚ ಸುಖ ದುಃಖ ನಮ್ಮ ಪೂರ್ವರ್ಥವು ವಿಶಂಭವೇತ್. ಸುಖ ದುಃಖ ನಾಂ ಭೋಕ್ತು ಅಸ್ವಾತ ಕರ್ತು ಅಸ್ವಾತಂತ್ರ್ಯಂ ರಕ್ಷತೆ ಭೋಕ್ತು ಅಸ್ವಾತಂತ್ರ್ಯಂ ರಕ್ಷತೆ. ನಮ್ಗೆ ಎರಡು ಕಡೆ ಅಸ್ವಾತಂತ್ರ್ಯ, ಕರ್ಮಾಚರಣೆ ಮಾಡ್ಬೇಕಾದ್ರೂ ಅಸ್ವಾತಂತ್ರ್ಯ, ಫಲದಲ್ಲೂ ಅಸ್ವಾತಂತ್ರ್ಯ. ಗೊತ್ತಾಯ್ತಾ? ಈಗ ಸಂಬಳ ನಾವು ತೊಗೊಳಕ್ಕೆ ಬರೋದಿಲ್ಲ, ಕೊಟ್ಟಾ ತೊಗೊಳ್ತೀವಿ, ಲೇಟಾಗಿ ಕೊಡ್ತೀವಿ, ಮುಗಿದು ಎತ್ಕೊತೀವಿ. ಎರಡೂ ನಮಗೆ ಶಕ್ತಿ ಇಲ್ಲ, ಇರಲಿಕ್ಕೂ ಆಗೋದಿಲ್ಲ, ಫಲ ತೊಗೊಳ್ಳೋಕ್ಕೂ ನಮಗೆ ಶಕ್ತಿ ಇಲ್ಲ. ಸುಖ ದುಃಖಗಳ ಅನುಭವನೂ ಅಸ್ವತಂತ್ರವಾಗಿ ಅನುಭವಿಸ್ಬೇಕು, ಕರ್ಮಕರಣನೂ ಹಾಗೆ ಮಾಡಬೇಕು. ಇದೇ ಅನುಭವಕ್ಕೆ ತಂದ್ಕೊಂಡ್ಬಿಟ್ರೆ ಸುಲಭ ದೇವ ಸರ್ವೋತ್ತಮ ತಿಳಿಯುತ್ತೆ. ನಾನು ಸದನುವಿದ್ಧತ್ವಾತ್ ಸತ್ಯತ್ವಂಚ ಸ್ವತಃ ಇತ್ಯಾಶಂಕ್ಯ ಅರ್ಥಕ್ರಿಯಾ ಯೋಗ್ಯತ್ವಾತ್ ಸ್ವಾಭಾವಿಕಮೇವೇತಿ ಭಾವೇನ ತತ್ರಾಪೀತಿ. ಅರ್ಥಕ್ರಿಯಾಕಾರಿಯಾಗಿ ಎಂದು ಸುಳ್ಳಾಗಲು ಸಾಧ್ಯ ಇಲ್ಲ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತಾರೆ. ತತ್ರಾಪಿ ಸ್ವತೋ ಅನಿತ್ಯೇಷ್ವಿ ಜನ್ಮಾಧಿಮತಿ ಜಗತ್ಯಪೀತಿ ವಾ ಕರ್ಮಣಾಂ ಕರ್ತು ಜಾತೋ ಏಕವಚನಂ. ಇಲ್ಲಿ ಏಕವಚನ ಯಾತಕ್ಕೆ ಉಪಯೋಗಿಸಿದ್ರು ಅಂದರೆ ಕಲೆಕ್ಟಿವ್ ಸಿಂಗಲರ್ ಅಂತ ಅರ್ಥ. ಅಸ್ವಾತಂತ್ರ್ಯಂ ಕರ್ಮಫಲ ಸುಖ ದುಃಖ ಭೋಕ್ತು ಅಸ್ವಾತಂತ್ರ್ಯಂಚ. ಒಂದು ಜಾತು ಕರ್ಮಣಾಂ ಕರ್ತು ಅಸ್ವಾತಂತ್ರ್ಯಂ, ಕರ್ಮಫಲ ಸುಖ ದುಃಖ ಭೋಕ್ತು ಅಸ್ವಾತಂತ್ರ್ಯಂಚ. ಉತ್ತಮಾನಾಂ ಅವರ ನಿಯತತ್ವಂ ಅವರ ಜನಸ್ಯ ಉತ್ತಮತ್ವಂಚ ಲಕ್ಷ್ಯತೆ ದೃಶ್ಯತೆ ಭವತಾ ಇತಿ ಶೇಷ. ತತಃ ಕಿಮ್ಮತ್ರ ಕೋನ್ವಿಧಿ ಕೋನ್ವರ್ಥ ಪುರುಷಾರ್ಥಶ್ಚ ಮುಂದಿನ ಶೋಕ. ಕೋನ್ವರ್ಥೋ ವಿವಶಂ ಭಜೇತ್, ಕೋನು ಅರ್ಥ ಪುರುಷಾರ್ಥ ಸುಖಲಕ್ಷಣ ವಿವಶಂ ನೀಚವಚಂ ಪುರುಷಂ ಭಜೇತ್ ನ ಕೋಪಿ ಪುರುಷಾರ್ಥ. ಆದ್ದರಿಂದ ವಿವಶಂ ಭಜೆ, ಸ್ವತಂತ್ರನಲ್ಲದ ವ್ಯಕ್ತಿನ, ಪರಾಧೀನ ವ್ಯಕ್ತಿನ ಆರಾಧನೆ ಮಾಡಿ ಏನು ಸಿಗುತ್ತೆ ನಮಗೇನು ಸಿಗುತ್ತೆ ಗೊತ್ತಾಯ್ತಾ? ಅದಕ್ಕೆ ಯಾವಾಗ ಯಾರನ್ನ ಆರಾಧನೆ ಮಾಡಬೇಕು? ಆ್ಯಕ್ಚುಲಿ ಫಲ ಕೊಡಲು ಕಾಂಪಿಟೆಂಟ್ ಆದವನ್ನ ನಾವು ಆರಾಧನೆ ಮಾಡಬೇಕೇ ಹೊರತು ನಿನ್ಕಾಂಪಿಟೆಂಟ್ ಇದ್ದರೆ ಆರಾಧನೆ ಮಾಡಬಾರ್ದು, ಅದಕ್ಕೆ ನೀಚರತೆ ಎಂದು ಹೋಗಬಾರ್ದು. ಕಂಪುರುಷಂ ಪುರುಷಾರ್ಥ ಪ್ರಾಪ್ನೋತಿ ಇತ್ಯಶಾಪಿ ಇದಂ ಯಮೇವೇ ವ್ಯಾಖ್ಯೇಯ ವಿಶಿಷ್ಟ ಪುರುಷ ಪುರುಷವಶಂ ಪುರುಷಂ ಭಜೇದಿತಿ ಅತ್ರ ವಿಶೇಷಸ್ತು. ವೆರಿ ಇಂಪಾರ್ಟೆಂಟ್. ಅದಕ್ಕೆ ವಿಶೇಷ ಪುರುಷರ ಅಧೀನವಾದಾಗ ಒಂದು ಮಹತ್ವ ಇತ್ತು. ಅಥವರ ಅಧೀನ ಆಗಬಾರ್ದು ಯಾವಾಗಲೂ, ಉತ್ತಮರ ಅಧೀನ ಆಗಬೇಕು ಅಂತ ಹೇಳ್ತಾರೆ. ಸ್ವಾಧಿಕಾರಾಂ ವಶತ್ವಾತ್ತು ಪರಮಂ ಸುಖಮೇವತು. ಇದು ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ ಇದೆ. ಮೋಕ್ಷದಲ್ಲಿ ಆನಂದಾರ್ಥ ಒಪ್ಪಿಕೊಂಡ್ಬಿಟ್ರೆ ಇನ್ನೊಂದು ಅಧೀನದಲ್ಲಿ ಇರಬೇಕಾಗುತ್ತೆ. ಹೊತ್ತಾನೆ ಮೋಕ್ಷದಲ್ಲಿ ಕೂಡ ಏನು ಬಂದಾಗಾಯ್ತು, ಅಲ್ಲಿ ಕಿರಿಕಿರಿ ಆಯಿತು, ಒಂದು ಇನ್ನೊಬ್ಬರು ಮಾತು ಕೇಳಬೇಕು ಅಂತೇಳಿ ಅದಕ್ಕೆಲ್ಲ ಸಾಮ್ಯ ಒಪ್ಪಿಕೊಂಡ್ಬಿಟ್ರೆ ನಿಶ್ಚಿಂತೆ. ಅದಕ್ಕೆ ತಪ್ಪು ತಿಳ್ಕೊಂಡಿದ್ದಿ, ಯಾವಾಗಲೂ ನಮಗೆ ಕಿರಿಕಿರಿ ಆಗೋದು ಆಧೀನದಿಂದ ಅಲ್ಲ. ಯಾರಿಂದ ಕಿರಿಕಿರಿ ಆಗುತ್ತೆ ನಮಗೆ? ಅಯೋಗ್ಯರಿಂದ ಇದ್ದ ಕಿರಿಕಿರಿ ಆಗುತ್ತೆ, ಗೊತ್ತಾಯ್ತಾ? ಅದಕ್ಕೆ ಸ್ವಾಧಿಕಾನಾಂ ವಶತ್ವಾತ್ತು ಪರಮಂ ಸುಖಮೇವತು. ತನಗಿಂತ ವೃದ್ಧವರ ಅಧೀನರಾಗಿರೋದು ಅಂದ್ರೆ ಏನು? ಒಳ್ಳೆ ಖುಷಿ ಕೊಡುತ್ತೆ, ಅವ್ರು ದುಃಖ ಕೊಡೋದಿಲ್ಲ. ಅರ್ಥ ಆಯ್ತಾ? ಈಗ ದೊಡ್ಡವರ ಅಧೀನವಾಗಿರೋ ಏನು ಕೊಡುತ್ತೆ? ಸುಖ ಕೊಡುತ್ತೆ. ಎಷ್ಟೋ ಜನ ಲೀಡರ್ಶಿಪ್ ತೊಗೊಳ್ಳೋಕೆ ಇಷ್ಟಪಡೋದಿಲ್ಲ. ನೀವು ತೊಗೊಂಡು ನಮ್ಮ ಬೇಕಾದ್ರೆ ಜೊತೆಗಿರ್ತೀವಿ ಅಂತ ಹೇಳ್ತಾ, ಹಾಗೆ ರಿಸ್ಕ್ ಭಾರಿ ಜಾಸ್ತಿ ಅಂತ ಗೊತ್ತು ಅವರಿಗೆ. ನೀವು ತೊಗೊಂಡು ಹಿಂದಿರ್ತೀವಿ ಬೇಕಾದ್ರೆ ನಾವು ಮುಂದೆ ಬರೋದಿಲ್ಲ ಅಂತ ಹೇಳ್ತಾ, ಬಟ್ ಎಂಜಾಯ್ ಇಟ್ಟು ಅದರೊಳಗೆ ಎಂಜಾಯ್ ಮಾಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ವಿಶಿಷ್ಟಾದ್ವೈತ ಮತ್ತೆ ಹೋಯ್ತು. ಯಾವಾಗ ಎಂಜಾಯ್ ಮಾಡೋ ಸಾಧ್ಯ ಇದೆ ನೋಡಯ್ಯ, ಮಾಡಕ್ಕೆ ಬರುತ್ತೋ ಬಿಡುತ್ತೋ, ನಾನೇ ಮಾಡಬೇಕು ಅಂತ ಹಠ ಹಿಡಿದವ್ರು ಏನಾಗುತ್ತೆ? ಅದು ಅಪಾಯಕರ. ನಿಜವಾಗಲೂ ಕೂಡ ತುಂಬ ಜನಗಳಿಗೆ ತಮಗಿಂತ ದೊಡ್ಡವ್ರಿಗೆ ಕೆಲಸ ಮಾಡೋಕ್ಕೆ ಏನಾಗುತ್ತೆ, ಅವರಿಗೆ ಜವಾಬ್ದಾರಿ ಕಳೆದಾಗಲೇ ಜವಾಬ್ದಾರಿ ಕಳ್ಕೊಂಡಾಗ ಲೆಕ್ಕ ದುಶ್ಚಿಂತೆ ಆಗಿರ್ಬೋದು ಮನುಷ್ಯ. ಅದಕ್ಕೆ ರಾಮದೇವರು ತಮಾಷೆ ಮಾಡ್ತಾರೆ, ಅವನು ಚಂಪೂರಾಮಾಯಣದಲ್ಲಿ ಬರೀತಾನೆ, ಒಬ್ಬ ಕವಿ ಬರೀತಾನೆ, ರಾಮದೇವರಿಗೆ ರಾಜ್ಯ ಇಲ್ಲ ವನವಾಸ, ಭರತನಿಗೆ ವನವಾಸ ಅಂತ ಹೇಳಿದ ತಕ್ಷಣ ರಾಮದೇವರು ಹೇಳಿದ ಕೈಕೇಯಿ ಹೇಳಿದ್ರು, ತಮ್ಮ ನನ್ನ ಎಷ್ಟು ಪ್ರೀತಿ ನಿನಗೆ ಅಂತ ಹೇಳ್ತಾರೆ ರಾಮದೇವರು. ಎಷ್ಟು ಪ್ರೀತಿ, ಮೈ ಪತತಿ ಗರಿಯ ನಂಬತೆ ಪಕ್ಷಪಾತ, ಗೊತ್ತಾಯ್ತಾ, ನನಗೆ ಬೇರೆ ಭಾರಿ ಪ್ರೀತಿ. ಯಾಕೆ ಆ ವನವಾಸ ಬಿಡೋದು ಸಿಂಪಲ್ಲೇ, ವನವಾಸ ಭರತರಿ ಪಾಪ ಆಳ ಕಸ ಕೊಟ್ಟು ಎಷ್ಟು ಒದ್ದಾಡ್ತಾರೆ ಭರತ ಅಂತ ಹೇಳ್ತಾರೆ. ಮತ್ತೆ ಅರ್ಥ ಮಾಡ್ಕೊಬಿಟ್ರೆ ಭರತರ ಮೇಲೆ ನಿಮಗೆ ಅಷ್ಟು ಪ್ರೀತಿ ಇಲ್ಲ, ನಮಗೆ ಪ್ರೀತಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಏನು ತೋರಿಸುತ್ತೆ ಇದೆಲ್ಲ ಕೂಡ, ಜವಾಬ್ದಾರಿ ಯಾವ ಮನುಷ್ಯನ ಏನು ಮಾಡುತ್ತೆ, ಈ ಸ್ವಲ್ಪ ಅಕಸ್ಮಾತ್ ಜೀವನ ಏನಾದ್ರು ಪ್ರಮೋಷನ್ ಕೊಟ್ಟು ನೀನು ಸೃಷ್ಟಿಯಾದಿ ಮಾಡೋದ್ರ ಕತೆ ಏನಾಗ್ತಿತ್ತು, ಹೋಗ್ಬಿಡ್ತ ಆಳ್ತಾರಾಗಿ ಹೋಗ್ಬಿಡ್ತಾ ಇದಿರ್ಲಕ್ಕೆ ಸಾಧ್ಯ ಆಗ್ತದೆ. ಎಷ್ಟು ಕಷ್ಟ ಗೊತ್ತಾ, ಅದು ತಾತ ಯಥಾಪೂರ್ವ ಕಲ್ಪ ಇತ್ತು. ಇನ್ನು ಅರ್ಥ ಮಾಡಿಕೊಂಡು ದೇವರಾಗೋದು ದೊಡ್ಡದಲ್ಲ, ಎಷ್ಟೋ ದಿನ ಪ್ರಮೋಷನ್ ರಿಜೆಕ್ಟ್ ಮಾಡಿಬಿಡ್ತಾರೆ, ಗೊತ್ತಾಯ್ತಾ, ಅದೇನು ಕೆಲಸ ಬೇಡ. ಪ್ರಮೋಷನ್ ಹೆಚ್ಚು ಸಂಬಳ ಬರ್ತಾರೆ, ಎಲ್ಲ ಬರ್ತಿರುತ್ತೆ. ಸಾಮಾನ್ಯವಾಗಿ ಗೌರ್ಮೆಂಟ್ಗೆ ಪ್ರಿನ್ಸಿಪಾಲ್ಶಿಪ್ ಅಂದರೆ ನಮ್ಮ ಬೇಡ, ನನಗೆ ಬೇಡ. ಯಾಕಂದ್ರೆ ಯಾರು ಹುಡುಗರು ಕಲ್ಲೊಡಿಸ್ಕೊಳ್ಳೋದು ಆ ಥರ ಎಲ್ಲ ಸ್ಟ್ರೈಕು ಈಗೂ ಹಣೆ ಬರಲೇ ಬೇಡ, ಆರಾಮಾಗಿ ತೋರ್ಬಿಟ್ರೆ ಮುಗಿದೋಯ್ತು. ಇದರ ಯೋಚನೆ ಯಾತಕ್ಕೆ ಬರುತ್ತೆ ಅಂದರೆ, ನಮಗೆ ಯಾವಾಗಲೂ ಕೂಡ ಕೆಟ್ಟವರ ಅಧೀನದಲ್ಲಿರೋದು ಸಂಕಟ, ಕೆಟ್ಟವ್ರನ್ನ ಆಳೋದು ಸಂಕಟ, ಎರಡೆರಡು ನಮಗೆ ಅಯೋಗ್ಯರು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತೀವಿ ಎರಡೆರಡು. ಆದರೆ ಒಳ್ಳೆಯವರಾಗಿದ್ದರೆ ಆಳೋದು ಸುಲಭ, ಆಳಿಸ್ಕೊಳ್ಳೋದು ಸುಲಭ. ಅದಕ್ಕೆ ಸ್ವಾಧಿಕಾನಾಂ ವಶತ್ವಾತ್ತು ಪರಮಂ ಸುಖಮೇವತ್ತು. ತುಂಬ ದಿನ ಯಾರು ತಾಯಿ ಮಗು ಕೈಲಿ ಏನಾದ್ರು ದುಡ್ಡು ಕೊಟ್ಬಿಡಿ, ತಕ್ಷಣ ಏನು ಮಾಡುತ್ತೆ, ಅದು ಹೋಗಿ ತಾಯಿ ಕೈಲಿ ಕೊಟ್ಬಿಡುತ್ತೆ. ಫಸ್ಟ್ ಸೇಫ್ ಅದು, ನಾನು ಯಾರಾದ್ರೂ ತಪ್ಪು ಹೋಯ್ತು ಅಲ್ಲಿರೋವರೆಗೂ ಅದು ಕೈಯಲ್ಲಿ ಹೇಳ್ಕೊಂಡು ಓಡಾಡ್ತಿರುತ್ತೆ. ಪಾಪ ದೊಡ್ಡವರಿಗೆ ಕೊಟ್ಟ ತಕ್ಷಣ ಆನಂದ ಆಗಿಬಿಡು. ಅದಕ್ಕೆಲ್ಲ ದೇವ್ರಿಗೆ ಕೊಟ್ಬಿಟ್ಟು ಏನಾಗುತ್ತಾಗ ನಿಶ್ಚಿಂತೆ, ಕಾಯೇನ ವಾಚ ಮನಸೇಂದ್ರಿಯ ಇರುವ. ಇಟ್ಕೊಳ್ಳೋಕ್ಕಾಗದಿದ್ದ ಮನುಷ್ಯ ಏನು ಮಾಡಬೇಕು, ಅದನ್ನು ಸೇಫಾಗಿ ಇಟ್ಕೊಳ್ಳೋಕೆ ಕೊಡಬೇಕು. ತಾಯಿ ತಂದೆ ಹೇಗೆ ನಂಬಿಕೊಡ್ತಾರೋ ಆ ರೀತಿ ಮಗು ಕೊಟ್ಬಿಡುತ್ತೆ ಅಂತೇಳಿ ಜೀವ ಕೊಡಬೇಕು. ತದನ್ನೇಷಾಂ ವಶೇಯಸ್ತು ಜಿಂ ಸುಖಂ ಕಶ್ಚ ಪಣ್ಯತಾಂ. ಇರೋರ ವಶದಲ್ಲಾದ್ರೆ ಮಾತ್ರ ಸರಿಯಲ್ಲ. ಎಷ್ಟೋ ಜನ ಇರುತ್ತೆ, ಅನ್ವಾಂಟೆಡ್ ಆಫೀಸರ್ ಇರ್ತಾನೆ, ಬಾಯಿ ಬದ್ದ ಬೈತಿರ್ತಾರೆ, ಹಾಳಾದವನು ಓಡಾಡ್ತಾನೆ ಅಂತಿರ್ತಾರೆ. ಅವ್ರಿಗೆ ಖುಷಿಯಾಗಿಟ್ಬಿಡ್ತೀವಿ, ಒಳ್ಳೆಯ ಬಂದ್ಬಿಟ್ಟಿದ್ರೆ ಏನು ಯೋಚನೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದು ಸಂಸಾರದಲ್ಲಿ ಏನಾಗುತ್ತೆ, ನಮಗೆ ಅಯೋಗ್ಯರ ವಯಸ್ಸಲ್ಲಿ ಪ್ರಸಂಗ ಬರುತ್ತೆ. ಇವ್ರು ಗುರು ವಿಜಯದಾಸರಿಗೆ ಹಾಗಾಯ್ತಂತೆ, ಪಾಪ ಅದಕ್ಕೊಬ್ಬ ಅವಮಾನ ಮಾಡ್ಬಿಟ್ಟು ತುಂಬಿದ ಸಭೆಯೊಳಗೆ. ಪಾಪ ಒಳ್ಳೆ ಪ್ರಾಮಾಣಿಕರು ಅವರು, ಪೇಟ ಹೊಡೆದು ಅನುಮಾನ ಮಾಡಿಬಿಟ್ಟು ತಕ್ಷಣ ವಿರಕ್ತರಾಗಿಬಿಟ್ಟು ಏನು ಮಾಡ್ತಾರೆ ಅವರು, ಈ ಕಡೆ ಬಂದು ಕೊನೆಗೆ ದೊಡ್ಡ ವಿಜಯ ದೊಡ್ಡ ದಾಸರ ಹರಿದಾಸರಾಗಿಬಿಟ್ಟು. ಅದು ಏನಾಯ್ತು, ಅನ್ವಾಂಟೆಡ್ ಜನ ಸದ್ಯ ಆಗಲಿಲ್ಲ, ಈಗ ಸಾಕು ಸಾಕಿಯನ್ನು ಹೇಳ್ತಾರೆ. ಅದು ಅಯೋಗ್ಯರನ್ನು ಕೇಳೋದು ಎಷ್ಟು ಅಯೋಗ್ಯ ಅಂತ ಹೇಳಿದರೆ, ಯಾಂಚ ಮೋಘ ವರಮಧಿ ಗುಣೇ ನಾದಮೇ ಲಬ್ಧ ಕಾಮ, ಕಾಳಿದಾಸ ಅಂತ ಕವಿಗಳು ಹೇಳಿಬಿಡ್ತಾರೆ. ಅಯೋಗ್ಯರ ಹತ್ರ ಕೇಳೋದು ಎಲ್ಲ ಮರ್ಯಾದೆ ಹೋಗೋ ಕೆಲಸ ಅಂತ ಸರಿಯಲ್ಲ. ಸ್ವಾಧಿಕಾನಾಂ ವಶತ್ಪಂಚ ತೇಷಾಂ ಭಕ್ತಿಮತ ಸುಖ. ಮೋಟ್ಸಲ್ಲಿ ಮಾತ್ರ ಯಾತಕ್ಕೆ ಮೋಟ್ಸ್ ಅನ್ನು ಕರೀತಾರೆ ಅಂತ ಕೇಳಿದರೆ, ಬರೀ ಉತ್ತಮರ ಅಧೀನದಲ್ಲಿರ್ತಾನೆ ಹೊರತು ಅನ್ವಾಂಟೆಡ್ರ ಅಧೀನದಲ್ಲೇ ಇಲ್ಲ. ಆ ರೀತಿ ಸ್ಥಿತಿ ಬಂದಿರ್ತಾರೆ. ಇದು ಧರ್ಮರಾಜ ಇದ್ದ ಉತ್ತರಾಷ್ಟ್ರ ಇದ್ದಾರೆ, ಅಲ್ಲಿ ಬಾ ಅಂದ್ರೆ ಬರಬೇಕು, ಅವ್ರಿಗೆ ಮನೆಗೆ ಹೋಗಬೇಕು. ಎಷ್ಟು ಹಿಂಸೆ ಕೆಲಸ ಅದು ಒಂದು, ಮೋಕ್ಷದಲ್ಲಿ ಅಂತ ಪ್ರಸಂಗನೇ ಬರೋದಿಲ್ಲ. ಆ್ಯಕ್ಚುಲಿ ಅದು ಸ್ವರೂಪದಲ್ಲಿ ಅಧಿಕನೇನೂ ಅಲ್ಲ, ಸಂಬಂಧದಲ್ಲಿ ಅಧಿಕನಾಗಿಬಿಟ್ಟಿದ್ದಾರೆ. ದೊಡ್ಡಪ್ಪ ಅನ್ನೋ ನಿಮಿತ್ತದಿಂದ ಒಂಥರ ಕಿರಿಕಿರಿ ಆಗ್ತಿತ್ತು. ಅದು ತಮ್ಮ ಮೋಕ್ಷದಲ್ಲಿ ಅಂತ ಪ್ರಸಂಗ ಬರೋದೇ ಇಲ್ಲ. ಅನ್ವಾಂಟೆಡ್ ಆಧೀನ್ಯ ವಾಂಟೆಡ್ ಆಧೀನ್ಯ, ಆ ವ್ಯತ್ಯಾಸ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಜನ ಯೋಚನೆ ಮಾಡಿದ್ದಿಲ್ಲ. ಆಚಾರ್ಯ ಡಿಸ್ಟಿಂಗ್ವಿಶ್ ಮಾಡಿ ತೋರಿಸ್ತಾರೆ. ಇವೆಲ್ಲ ಎಲ್ಲಿ ಗೊತ್ತಾಗುತ್ತೆ ನಮಗೆ, ಅನುಭವದಲ್ಲೇ ಗೊತ್ತಾಗೋ ವಿಚಾರ. ಅನುಭವದಲ್ಲೇ ನಮಗೆ ಓ ಇದ್ದವ್ರ ಆಧೀನ ಇದ್ರೆ ಲೈಕ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ. ಅದು ಇನ್ಫೈನೆಟ್ ಜೀವ ಮಲ್ಟಿಪ್ಲೈ ಆಗೋ ಪ್ರಶ್ನೆ ಇಲ್ಲೇ ಇಲ್ಲ. ಪ್ರತಿಯೊಬ್ಬ ಜೀವ ಅನಾದಿ ಮತ್ತು ನಿತ್ಯ, ಇದಕ್ಕಿದ್ದ ಜೀವ ಬರೋದಿಲ್ಲ, ಗೊತ್ತಾಯ್ತಿಲ್ಲ. ಅನಾದಿಕಾದ ಇದ್ದೇ ಇರ್ತಾರೆ, ಅವರೇ ಎಷ್ಟಿದ್ದಾರೆ, ಇನ್ಫೈನೆಟ್ ಅಂದ್ರೆ ಇನ್ಫೈನೆಟ್ ಅಷ್ಟಿದ್ದಾರೆ. ಆದ್ದರಿಂದ ಜೀವಗಳು ಮಲ್ಟಿಪ್ಲೈ ಆಗೋ ಪ್ರಶ್ನೆ ಇಲ್ಲ, ಕಾನ್ಸ್ಟೆಂಟ್. ತದನ್ನೇ ಶಾಂತು ಆ ಬಗ್ಗೆ ಯಾಕೆ ಗಲಾಟೆ ಮಾಡ್ಬೇಕು, ನಾವೀಗ ಅವರನ್ನೇ ಬರೋದು. ಎಲ್ಲಿ ಎಲ್ಲಿ ಆಗಿದೆ, ದೇಹ ಇನ್ಕ್ರೀಸ್ ಆಗುತ್ತೆ, ದೇಹ ಇನ್ಕ್ರೀಸ್ ಆಗೋದಿಲ್ಲ, ಗೊತ್ತಾಯ್ತು. ಈಗ ನೋಡಿ ಹೆಚ್ಚಾದ್ರೂ ಟರ್ಮಿನೇಟ್ ಮಾಡ್ತಿದ್ದಾರೆ ಎಷ್ಟೋ ಕಡೆಗೆ, ರಿಸೆಂಟ್ ಬಂತು ತೆಗೆದಾಕ್ತಿದ್ದಾರೆ. ಆ ಥರ ಜನ ಏನು ಹೋಗಿಲ್ಲ, ಏನಾಗಿದ್ದಾರೆ ಈಗ, ಅಲ್ಲಿ ವೇಕೆನ್ಸಿ ಇಲ್ಲ ಅಷ್ಟೇನು, ಅರ್ಥ ಆಯ್ತು. ಜನ ಇಲ್ಲಿ ಕೊಂದಾಕಿಲ್ಲ, ಪುಣ್ಯಕ್ಕೆ ಹೋದ್ರೆ ಬ್ಲಾಸ್ಟ್ ಮಾಡಿಬಿಟ್ರೆ ಆ ಥರ ಮಾಡಿಲ್ಲ, ಇಲ್ಲಿ ಬರಬೇಡಿ ಅಷ್ಟೇ. ಈ ಸೃಷ್ಟಿಯಾಗ ಜೇನ್ಬೇ ಬೇರೆಯವರೇ ಸೃಷ್ಟಿ ಮಾಡ್ತಾರೆ ಅಷ್ಟೇ ಹೊರತು, ಒಂದು ಕಡೆ ಸೃಷ್ಟಿಯಾದಾಗ ಓವರ್ ಪಾಪ್ಯುಲೇಷನ್ ಅಂತೇವೆ ಅಷ್ಟೇ ಹೊರತು, ಇವ್ರು ಇದ್ದೇ ಇರ್ತಾರೆ. ಎಲ್ಲ ಕಡೆ ಬಸ್ಗಳು ಜಾಸ್ತಿ ಆದರೆ ಎಕ್ಸ್ಟ್ರಾ ಬಸ್ ಆಗ್ತಾರಲ್ಲ ಅಷ್ಟೇ, ಗೊತ್ತಾಯ್ತಾ. ಅದೇನು ಬಂದು ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ, ಅದೇನು ದೊಡ್ಡದಲ್ಲ. ದೇಹ ಕೊಡೋದ್ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಜೀವ ಸ್ವರೂಪತಃ ಮೈನೂಟೆಸ್ಟ್ ಅವನು, ಅದಕ್ಕಿಂತ ಮೈನೂಟ್ ಅಂದರೆ ದೇವರು ಒಂದೇ. ಅದರಿಂದ ಎಷ್ಟು ಜೀವರು ಬೇಕಾದ್ರೂ ಇದ್ದೇ ಇರ್ತಾರೆ, ಇನ್ಫೈನೆಟ್ ಇರ್ತಾವೆ. ಪ್ರತಿಯೊಂದು ವೈರಸ್ಸು ಏನದು, ಆ್ಯಕ್ಚುಲಿ ಒಂದು ಜೀವನೇ ಪ್ರತಿಯೊಂದು ವೈರಸ್ ಕೂಡ. ಎಷ್ಟಿರುತ್ತೆ ಒಂದು ಮಿಲಿ, ಇಷ್ಟು ಜಾಗದಲ್ಲಿ ಎಷ್ಟು ವೈರಸ್ ಇರುತ್ತೆ, ಇಲ್ಲಿ ಏನು ಸ್ವಲ್ಪ ವೈರಸ್ಗಳು ಇರುತ್ತೆ. ಆದ್ದರಿಂದ ಅದು ಜೀವದ ಸಂಖ್ಯೆ ಯೋಚನೆ ಇಲ್ಲ. ತದನ್ನೇ ಬೇಕಾಷ್ಟು ಡಿಫರೆನ್ಸ್ ಇದೆ, ಡಿಗ್ರಿ ಇದೆ. ಮತ್ತೆ ತದನ್ನೇ ಶಾಂತ ದುಃಖಾಯ ತಸ್ಮಾತ್ ಭಕ್ತ್ಯಧಿಕೋ ಭವೇ. ಅಲ್ಲಿ ಭಕ್ತಿ ಅನ್ನೋ ಕಾನ್ಸೆಪ್ಟ್ ಬಂದಿದ್ದೆ ಅದಕ್ಕೆ. ದೊಡ್ಡವರಲ್ಲಿ ಇದ್ದಾಗ ನಮಗೆ ಸುಖ ಆಗುತ್ತೆ ಒಪ್ಪಿಕೊಂಡ್ರೆ, ಅದಕ್ಕೆ ಭಕ್ತಿಗೆ ಅಷ್ಟು ಮಹತ್ವ ಇದೆ. ಭಕ್ತಿ ಎಂಬುದು ಯಾವಾಗಲೂ ಕೂಡ ಸುಖ ಕೊಡೋ ಪದಾರ್ಥ, ಅರ್ಥ ಆಯ್ತಾ. ಅದಕ್ಕೆ ದೊಡ್ಡವರು ಒಬ್ಬರಿರ್ತಾರೆ, ನಮ್ಮನ್ನು ನೋಡ್ತಾರೆ, ಅವರಿಗೆ ನಾವು ಗೌರವ ಕೊಟ್ಟರೆ ಸುಖವಾಗಿರ್ತೀವಿ ಅಂತ ಭಾವನೆ ಬಂದುಬಿಟ್ರೆ ಏನಾಗುತ್ತೆ ಅವರಿಗೆ? ಬಿಗ್ ರಿಲೀಫ್ ಅದು. ಆದ್ದರಿಂದ ಭಕ್ತಿ ಸುಖವೋ ರಂಗ, ಭಕ್ತಿ ಸುಖ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಆರಾಮ್ ಕೆಲಸ ಅದು, ಅರ್ಥ ಆಯ್ತಾ? ಆ ಭಕ್ತಿ ಕೂಡ ಆನಂದ ಏನು ಯಾವುದು ಕೊಡೋದಿಲ್ಲ ಅಂತ ಹೇಳ್ತಾರೆ. ದ್ವೇಷ ಭಾರಿ ದುಃಖ ಕೊಡುತ್ತೆ, ಪೂರ್ಣ ದುಃಖಾತ್ಮಕೋ ದ್ವೇಷ. ಸೊ ಅನಂತೋ ಹಿ ಅವತಿಷ್ಠತೆ ಅಂಧೇ ತಮಸೆ ಮಗ್ನಾನ ಮತ್ತೆ ನಿರ್ಣಯದಲ್ಲಿ ಆಚಾರ್ಯರ ಮಾತು. ದುಃಖ ಯಾವಾಗ ದ್ವೇಷ ಯಾವಾಗಲೂ ದುಃಖಕ್ಕೆ ಮನಸ್ಸಿಗೆ ಏನು ದುಃಖ ಉಂಟು ಮಾಡೋದು, ಭಕ್ತಿ ಏನು ಮಾಡುತ್ತೆ ಯಾವಾಗಲೂ ಕೂಡ ಸುಖ ಉಂಟು ಮಾಡೋದು. ಯಾರಲ್ಲಿ? ದೊಡ್ಡವರಲ್ಲಿ. ದೊಡ್ಡವರಲ್ಲಿ ಭಕ್ತಿ ಮಾಡಿದರೆ ಸುಖ, ದೊಡ್ಡವರಲ್ಲಿ ದ್ವೇಷ ಮಾಡಿದರೆ ದುಃಖ, ದೊಡ್ಡವರಲ್ಲಿ ದ್ವೇಷ ಮಾಡಿದರೆ ದುಃಖ. ಆದ್ದರಿಂದ ಎಂದು ದ್ವೇಷ ಮಾಡಬಾರದು, ಅಲ್ಲಿ ಭಕ್ತಿನೇ ಮಾಡಬೇಕು. ಇತ್ಯನೇನು ಅವಗಂತವ್ಯ. ಭಕ್ತಿ ಹೆಚ್ಚೆಚ್ಚಾಗದಂತೆ ಏನಾಗುತ್ತೆ? ಸುಖ ಜಾಸ್ತಿ ಆಗುತ್ತೆ. ಭಕ್ತಿ ಅಧಿಕೋ ಭವೇ, ಭಕ್ತಿ ಜಾಸ್ತಿ ಆಗ್ತಾ ಹೋದಂತೆ ಸುಖ ಜಾಸ್ತಿ ಆಗೋದ್ರಿಂದ ಹೆಚ್ಚೆಚ್ಚು ಭಕ್ತಿ ಮಾಡೋದನ್ನು ಕರಿಬೇಕು. ಭಕ್ತಿಗೆ ಜ್ಞಾನ ಸಪ್ಲೈ ಆಗಬೇಕು, ಇಲ್ಲದವರು ಭಕ್ತಿ ಆಗೋಕ್ಕಿಲ್ಲ. ಜ್ಞಾನ ಸಪ್ಲೈ ಆಗಬೇಕು. ಜ್ಞಾನಕ್ಕೆ ಏನು ಬೇಕು? ಅಧ್ಯಯನ ಬೇಕು. ಅದಕ್ಕೆ ಆತ್ಮಾವಾರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ಇತಿ ಧ್ಯಾಸಿತವ್ಯ. ನಾವು ಓದೋದು ಜಾಸ್ತಿ ಮಾಡ್ಕೊಂಡಷ್ಟು ಕೂಡ ಆ ಸುಖ ಜಾಸ್ತಿ ಆಗುತ್ತೆ. ಅನೇನ ಮುಕ್ತೌ ಅಪಿ ಅನ್ಯ ನಿಯತತ್ವೇ ಸಂಸಾರ ಧರ್ಮತ್ವ ತದರ್ಥೇನ ಪ್ರಯತ ನಿಯಮಿತಿ ಶಂಕಾ ನಿರಸ್ತ. ಆದ್ದರಿಂದ ಮುಕ್ತಿಯಲ್ಲಿ ಅನಿಯತತ್ವೇ ಸಂಸಾರ ಧರ್ಮತ್ವ, ಅಲ್ಲೂ ಕೂಡ ನಮಗೆ ಇನ್ನೊಬ್ಬರಿಂದ ಅಧೀನರಾಗಿರ್ತೇವೆ ಅಂತ ಕೇಳಿದರೆ ಸಂಸಾರದ ಹಣೆಬಾರ ಮತ್ತೆ ಬಂತಲ್ಲ, ಮತ್ತೆ ಮೋಕ್ಷಕ್ಕೆ ಹೋಗಬೇಕು ಅಂದರೆ ಆ ಪ್ರಶ್ನೆ ಕೇಳಬೇಡಿ. ಅಲ್ಲಿ ಸುಖವಾದ ಅಧೀನ ಇರೋದ್ರಿಂದ ದುಃಖದ ಹೆಸರು ಬರೋದಿಲ್ಲ ಅಂತ ಹೇಳಿ. ನ ದೇಹಿ ನಾಂ ಸುಖಂ ಕಿಂಚಿತ್ ವಿದ್ಯತೆ ವಿದುಷಾಮಪಿ ತಥಾಚ ದುಃಖ ಮೂಢಾನಾಂ ಮೃತಾಹಂಕಾರಿಣಾಂ ಪರಂ. ನ ದೇಹಿ ನಾಂ ಸುಖಂ ಕಿಂಚಿತ್ ವಿದ್ಯತೆ ವಿದುಷಾಮಪಿ ತಥಾಚ ದುಃಖ ಮೂಢಾನಾಂ ಮೃತಾಹಂಕಾರಿಣಾಂ ಪರಂ. ಇವೆಲ್ಲ ಸೂಪರ್ ಫಿಲಾಸಫಿ ಹೇಳ್ತಿರೋದು, ಎಲ್ಲರೂ ಅರ್ಥ ಮಾಡ್ಕೋಬೇಕು. ನ ದೇಹಿ ನಾಂ ಸುಖಂ ಕಿಂಚಿತ್ ವಿದ್ಯತೆ ವಿದುಷಾಮಪಿ. ಜ್ಞಾನಿಗಳಿಗೂ ಸುಖ ಇಲ್ಲ ಅಂತ ಅರ್ಥ ಆಗ್ತದೆ ಮೇಲ್ನೋಟಕ್ಕೆ ಏನಾಗುತ್ತೆ ಅದಕ್ಕೆ? ಜ್ಞಾನಿಗಳಿಗೂ ಸುಖ ಇಲ್ಲ ಅಂತ ಹೇಳಿ ಹಾಗಲ್ಲ. ದೇಹಿನಾಂ ವಿದುಷಾಂ, ದೇಹಾಭಿಮಾನ ಇದ್ದಾಗ ಎದ್ದು ಎಂಥ ಓದಿದರೂ ಸುಖ ಕೊಡೋದಿಲ್ಲ ಅಂತ. ದೇಹಾಭಿಮಾನ ಯಾವಾಗಲೂ ಏನದು? ಬಂಧಕ. ದೇಹಾಭಿಮಾನ ಬಿಡೋದು ತಾರಕ. ಅದನ್ನೇ ಹೇಳ್ತಾರೆ, ವಿದುಷಾಮಪಿ ದೇಹಿನಾಂ ದೇಹಾಭಿಮಾನಿನಾಂ ಯದಾ ಸುಖಂ ನ ವಿದ್ಯತೆ ಯಥಾ ತಥಾ ದುಃಖ ಮೂಢಾನಾಂ ಅಹಂಕಾರಿಣಾಂ ಸುಖಂ ನಾಸ್ತಿ ಇತಿ ಕಿಂ ಪುನಃ. ಒಳ್ಳೆ ಜ್ಞಾನಿ ದೇಹಾಭಿಮಾನ, ಅವನಿಗೆ ದುಃಖ ಆಗ್ತಾ ಇರಬೇಕಾದ್ರೆ ಜ್ಞಾನನೂ ಇಲ್ಲ ಅಭಿಮಾನ ಬಿಟ್ಟಿಲ್ಲ, ಅವನಗತಿ ಏನಾಗಬೇಕು ಲೆಕ್ಕ ಹಾಕಿ ಅಂತ ಹೇಳಿ. ಜ್ಞಾನನೂ ಇಲ್ಲ ಅಭಿಮಾನನೂ ಜಾಸ್ತಿ ಇದೆ, ದುಃಖ ಜಾಸ್ತಿ ಪಡ್ತಾರೆ. ಸೊ ಶಾಸ್ತ್ರಜ್ಞಾನದ ಉಪಯೋಗ ಏನಾಗಬೇಕು ನಮಗೆ? ಅಭಿಮಾನ ಬಿಡೋದು ಅಭ್ಯಾಸ ಆಗಬೇಕು. ಅಭಿಮಾನ ಬಿಡೋದು ಅಭ್ಯಾಸ ಆಗಿಬಿಟ್ಟು ಶಾಸ್ತ್ರಜ್ಞಾನ ಬಂದಿದೆ ಅಂತ ಅರ್ಥ. ಪುನಃ ಪ್ರತಿ ಹೆಸರು ಶಾಕ್ ಹೊಡಿಸಿದ ರಿಪೇರಿ ಬಂದವನು, ಏನು ಎಲೆಕ್ಟ್ರಿಷಿಯನ್ ಬಾಳೆ ಅಂತ ಕೇಳ್ತಾರೆ. ನಾವೇ ವಾಸಿ ಅಲ್ಲ, ಬಂದಿರೋದು ಹಾಯತ್ತು ಕೂಗೋದು ಏನು ಮಾಡ್ತೀವಿ ಇದಕ್ಕೆ? ಯಾವಾಗ ಲೈಕ್ ಮಾಡ್ತೇವೆ ಅವನ್ನ ಬಂದ್ ಮಾಡಿದ್ರು, ಚೂರು ಏನು ಮಾಡಲಿ, ಎಲ್ಲ ಮಾಡಿ ಹೊರಟ್ಬಿಟ್ಟು ಏನಂತೀವಿ ಅದಕ್ಕೆ? ಗುಡ್ ಅಂತ ಹೇಳಿ. ಅವನೇನು ಮಾಡಿಕೊಂಡ್ರೆ ಶಾಕ್ ಹೊಡಿಸ್ಕೊಳ್ಳೋದೇ ಕೆಲಸ ಮಾಡ್ತೀವಿ. ಅದು ಜ್ಞಾನದ ಲಕ್ಷಣ. ಅದಕ್ಕೆ ವಿದ್ವಾಂಸರ ಲಕ್ಷಣ ಏನಂತ ಕೇಳಿದರೆ, ಅದಕ್ಕೆ ಯಾವುದೇ ಪ್ರಸಂಗಕ್ಕೆ ಇನ್ವಾಲ್ವ್ ಆಗದೆ ದುಃಖ ಹಚ್ಕೊಳ್ಳದೆ ಬದುಕೋದು ಅಂದರೆ ಯಾವುದದು? ಜ್ಞಾನಿಗಳ ವೈಶಿಷ್ಟ್ಯ. ಯಾತಕ್ಕೆ ಅಭಿಮಾನ ಬಿಟ್ಟು ಮಾಡೋಕ್ಕೆ ಬರುತ್ತೆ. ಆದ್ದರಿಂದ ಅದು ದುಃಖ. ಅದಕ್ಕೆ ರಾಯರ ಹೆಂಡತಿ ಪಿಶಾಚಿ ಇದರಲ್ಲಿ ಕೂತಿದ್ದಾರೆ, ಪ್ರೇತ ರೂಪದಲ್ಲಿ ಕೂತಿದ್ದಾರೆ ಬಂದು. ಪ್ರೇತ ಅದು ಏನಾಗಲಿಲ್ಲ ಅವರಿಗೆ, ಏನಾಗಲಿಲ್ಲ. ಪ್ರೇತಯೋನಿ ಬೇರೆ, ಪಿಶಾಚಿಯೋನಿ ಬೇರೆ. ಪಿಶಾಚಿಯೋನಿ ಎಂಬುದು ಏನದು? ಪನಿಷ್ಮೆಂಟ್. ಪ್ರೇತಯೋನಿ ಎಂಬುದು ಏನದು? ದಯವಿಟ್ಟು ಬರಲೇಬೇಕದು ಪ್ರತಿಯೊಬ್ಬರಿಗೂ ಕೂಡ. ಪ್ರೇತ ಸೇರಿದ ಅಂತಲೇ ಕರೆಯೋದು. 10 ದಿವಸದವರೆಗೆ ಏನಂತ ಕರೀತಾರೆ ಅದನ್ನು? ಪ್ರೇತ ಅಂತಲೇ ಹೆಸರು. ಆಮೇಲೆ ಏನು ಮಾಡುತ್ತೆ? ಕಳಿಸ್ಕೊಡ್ತಾರೆ. ಆದ್ದರಿಂದ ಪ್ರೇತ ಯೋನಿ ಎಂಬುದು ನಿಷಿದ್ಧ ಅಲ್ಲ, ಪ್ರತಿಯೊಬ್ಬರು ಬರಲೇಬೇಕಾದ್ರಿಂದ. ಪಿಶಾಚಿ ಯೋನಿ ಎಂಬುದು ಏನಾದರೂ ಪನಿಷ್ಮೆಂಟ್. ರಾಯರಿಗೆ ಸೇರಿ ಪ್ರತಿ ಆ ರೂಪದಲ್ಲಿ ಬಂದರೂ ಕೂಡ ಮನಸ್ಸಿಗೆ ಅನಿಸ್ತಾ ಇಲ್ಲ, ಯಾತಕ್ಕೆ? ಅಭಿಮಾನ ಬಿಟ್ಟವರಾದ್ರಿಂದ ಸಮಸ್ಯೆ ಇಲ್ಲ. 2 ರೀತಿ ಅಭಿಮಾನ ಬಿಟ್ಟವರು: ಒಂದು ಸನ್ಯಾಸ ತಗೊಂಡು ಅಭಿಮಾನ ಬಿಟ್ಟವರು, ಇನ್ನೊಂದು ಜ್ಞಾನಿಗಳೇ ಅಭಿಮಾನ ಬಿಟ್ಟವರು. ಆದ್ದರಿಂದ ಅವ್ರಿಗೆ ದುಃಖ ಬರಲೇ ಇಲ್ಲ, ಅಷ್ಟೇ ಇಲ್ಲ, ಕರುಣೆ ಬಂದು ಏನು ಮಾಡಿಬಿಟ್ರು? ಉದ್ಧಾರ ಮಾಡಿಬಿಟ್ರು. ಇದು ಅರ್ಥ ಮಾಡಿಕೊಂಡ್ರೆ ಜ್ಞಾನಿಯಾದವನು ಕೂಡ ಅಭಿಮಾನ ಬಿಡಬೇಕಾದ್ದು ಭಾರಿ ಮುಖ್ಯ. ಏನು ಅಟ್ಯಾಚ್ಮೆಂಟ್ ಇತ್ತು? ಗೊತ್ತಾಗಲಿಲ್ಲ ನನಗೆ. ಯಾರಿಗೆ ಹೇಳ್ತಾರೆ ನೀವೀಗ? ನಾವು ಹೇಳ್ತಾರೆ, ರಾಯರ ಬಗ್ಗೆ ಹೇಳಿದ್ದು ಇಷ್ಟೊತ್ತು ಕೂಡ. ಹೆಂಡತಿ ಏನಂತ ಹೇಳ್ತೀರಿ ನೀವೀಗ? ಇರಬೇಕೋ ಬೇಡ? ಅದು ಇರಬೇಕದು, ಗೊತ್ತಾಯ್ತಾ? ಅದಕ್ಕೆ ಹೆಚ್ಚೇನಿದೇನು ಈಗ? ಜ್ಞಾನಿಗಳು ಏನಂತ ಅಟ್ಯಾಚ್ಮೆಂಟ್ ಇರಬೇಕು? ಏನಂತ ಇರ್ಬೇಕು ಅಟ್ಯಾಚ್ಮೆಂಟ್? ಜ್ಞಾನಿ ಅಂತ ಅಟ್ಯಾಚ್ಮೆಂಟ್ ಇರಲೇಬೇಕು, ಅದು ತಪ್ಪಲ್ಲ. ಅದರಿಂದ ಒಳ್ಳೆ ಕೆಲಸನೇ ಮಾಡಿದ್ದವ್ರು, ಅವ್ರು ಮಾಡಿದ ತಪ್ಪಲ್ಲ, ಗೊತ್ತಾಯ್ತಾ? ಒಳ್ಳೆ ಕೆಲಸ ಮಾಡಿದ್ದವ್ರು. ಅಂತ ಅಟ್ಯಾಚ್ಮೆಂಟ್ ಇದ್ದರೆ ಅದು ಸುಧಾರಣೆಗೆ ಸಮರ್ಥಕರು ಅಂತ ಇರ್ತಾರೆ, ಗೊತ್ತಾಯ್ತಾ? ಭರತರಾಜ್ ಯಜ್ಞ ಮಾಡಲಿಕ್ಕೆ ಅಂತ ಹೋಗ್ತಾನೆ, ಹೇಳಿದ್ದಾರೆ ಯಜ್ಞ ಮಾಡೋಕ್ಕೆ ಅಂತ ಹೋಗ್ತಾನೆ. ಬೃಹಸ್ಪತ್ಯಾಚಾರ್ಯ ಇಬ್ಬರಿಗೆ ಬೃಹಸ್ಪತ್ ಸಮರ್ಥಾಚಾರ್ಯ ಬೃಹಸ್ಪತ್ಯಾಚಾರ್ಯ ತಮ್ಮ, ತಿಳಿತಾ? ಅವ್ರ ಹತ್ರ ಯಜ್ಞ ಮಾಡಿಸ್ಬೇಕು, ಕೆಲಸ ಸಿದ್ಧಿ ಆಗುತ್ತೆ ಅಂತ ಆತನ ಮನಸ್ಸು. ಅವರು ಸಿಗೋದೇ ಏನು ಮಾಡೋ ಸಿಗೋದಿಲ್ಲ, ಮತ್ತು ಏನು ಮಾಡೋ ಸಿಗ್ತಿರೋದಿಲ್ಲ. ಮನೆಗೆ ಬೈತಾರೆ, ಇದು ಮಾಡ್ತಾರೆ, ಸಿಕ್ಕಾಬಟ್ಟೆ ಹಿಂಸೆ ಕೊಡ್ತಾರೆ. ಬಿಡದಲ್ಲಿ ಏನು ಮಾಡ್ತಾನೆ? ನೀವೇ ಬಂದು ಮಾಡಿಸ್ಬೇಕು. ಅದು ಮಾಡಿದ್ದಕ್ಕೆ ಬರುತ್ತಾನೆ, ಯಾಕಂದ್ರೆ ಪ್ರಸಿದ್ಧಿ ಆಗೋಗ್ಬಿಟ್ಟು. ನೀವೇ ಬಂದು ಮಾಡಿಸ್ಬೇಕು. ಸಿಕ್ಕಾಬಟ್ಟೆ ಬಾಯಿ ಬಂದ ಬೈತಾನೆ, ಏನೇನೋ ಮಾಡ್ತಾರೆ, ಅದೆಲ್ಲ ನೋಡಿದ್ರೆ ಗಾಬರಿ ಆಗಿಬಿಡುತ್ತೆ. ಅಷ್ಟೆಲ್ಲ ಹಿಂಸೆ ಕೊಡ್ತಾರೆ, ಇಷ್ಟಾರು ಬಿಡೋದು. ಏನಾದ್ರು ಮಾಡಿ ನೀವು ಬರಬೇಕಷ್ಟೇ. ಇದು ಏನಂತಾರೆ ಇದಕ್ಕೆ? ಸಾತ್ವಿಕವಾದ ಸತ್ಯ. ಅದರಿಂದ ಇವ್ರಿಗೇನಾಯ್ತು? ಪ್ರೀತಿಯವನಿ ಆದರೂ ಸರಿನೇ, ಏನು ಮಾಡಬೇಕು? ಚರ್ಚೆ ಮಾಡಬೇಕು. ಇದು ಕೆಟ್ಟದಲ್ಲ, ಅದು ಒಳ್ಳೆಯದು. ಅಭಿಮಾನದಲ್ಲಿ ಎರಡು ವಿಧ, ಸದಭಿಮಾನ ಯಾವಾಗಲೂ ಇರಬೇಕು. ಏನು ಅಭಿಮಾನ ಇರಬಾರ್ದು? ದುರ್ಭಿಮಾನ ಇರಬಾರ್ದು. ಯತಿ ಪ್ರಾಪ್ತಿಂ ವಿಘಾತಂ ದುಃಖ ಮೂಢಾನಾಂ ವೃಥಾಹಂಕಾರಿಣಾಂ ಪರಂ. ಅದಕ್ಕೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ನ ದೇಹಿನಾಂ ಸುಖಂ ಕಿಂಚಿತ್ ವಿದ್ಯತೆ ವಿದುಷಾಮಪಿ ತಥಾಚ ದುಃಖ ಮೂಢಾನಾಂ ವೃಥ ಅಹಂಕಾರಿಣಾಂ ಪರಂ. ಇನ್ನು ದುಃಖ ಮೂಢರು ಅಹಂಕಾರಿಗಳ ಬಗ್ಗೆ ಹೇಳಬೇಕಾ? ಈಗ ಸುಖ ಇರೋದಿಲ್ಲ ಅವರಿಗೆ. ಸುಖಕ್ಕೆ ಕಾರಣವಾಗೋದು ಬಾಹ್ಯ ಪದಾರ್ಥಗಳಲ್ಲ, ಅಭಿಮಾನ ಬಿಡೋದೊಂದೇ ಸುಖಕ್ಕೆ ಕಾರಣ. ಅದಕ್ಕೆ ಜ್ಞಾನ ಬೇಕು. ಜ್ಞಾನ ಎದ್ದು ಬಿಡದೆ ಹೋದರೆ ಜ್ಞಾನ ಫಂಕ್ಷನ್ ಮಾಡಿಲ್ಲ ಅಂತ ಅರ್ಥ. ಯದಿ ಪ್ರಾಪ್ತಿಂ ವಿಘಾತ್ ಅಲ್ಲಿಗಿರಿ ನಾಳೆ ಕಟ್ಟ ಶ್ರೀಪ್ರಾಣಪತಿ ನೇರಿತ ಯದವೋಚಮಹಂ ತೇನಾ ಪ್ರಿಯತಾಂ ಕಮಲಾಲಯಃ.